ಅಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತ ಸಂಜೀವಯಂತೆ ಅಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾತಿ ಪ್ರಾಣಾನ್ ನಮೋ ಭಗವತೇ ಪುರುಷಾಯ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಸುತ್ತ ವಾಣಿತೇ ಕರವಾಣ್ಯಂಬ ಶರಣಂ ಶ್ರುತಿ ಸರ್ವತಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವದ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೆ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಮೀಡೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿತ್ಯಾನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಶ್ರೀಮದಾಚಾರ್ಯರು ಒಂದು ಕಡೆ ಸರ್ವಮೂಲ ಗ್ರಂಥಗಳಲ್ಲಿ ದಶ ಪ್ರಕರಣಗಳು, 10 ಪ್ರಕರಣ ಗ್ರಂಥಗಳು, ಅನಂತರ ದಶ ಉಪನಿಷತ್ ಭಾಷ್ಯಗಳು, 10 ಉಪನಿಷತ್ತುಗಳಿಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಉಪನಿಷತ್ತುಗಳು ವೇದಗಳ ಒಂದು ಭಾಗ. ವೇದಗಳನ್ನು 4 ಭಾಗವನ್ನಾಗಿ ಮಾಡುತ್ತಾರೆ. ಮಂತ್ರ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಅಂಥೇಳಿ ವೈದಿಕ ಸಾಹಿತ್ಯ 4 ವಿಧ. ಅದರಲ್ಲಿ ಉಪನಿಷತ್ತು ಭಾಗ ಹೆಚ್ಚಾಗಿ, ಉಳಿದವರೆಲ್ಲ ಏನು ಭಾವಿಸಿದ್ರು, ಈ ಮಂತ್ರಭಾಗ ಬ್ರಾಹ್ಮಣ ಭಾಗ ಎಲ್ಲ ಕರ್ಮಕಾಂಡ, ಉಪನಿಷತ್ತು ಮಾತ್ರ ಜ್ಞಾನಕಾಂಡ ಅಂತ ಹೇಳಿ ಉಳಿದವರೆಲ್ಲ ವೇದಗಳಲ್ಲಿ 2 ಭಾಗ ಮಾಡಿಬಿಟ್ಟು ಕರ್ಮಕಾಂಡ ಅಪ್ರಧಾನ, ಜ್ಞಾನಕಾಂಡ ಅಷ್ಟೇ ಪ್ರಧಾನ ಅಂತ ಹೇಳಿ ವೇದಗಳ ಮಹತ್ವವನ್ನು ಕಡಿಮೆ ಮಾಡಿದರು. ಮಂತ್ರಭಾಗದ ಮಹತ್ವವನ್ನು ಪೂರ್ತಿ ತೆಗೆದುಹಾಕಿದರು. ಅದಕ್ಕೆ ಆಚಾರ್ಯ ಏನು ಮಾಡ್ತಾರೆ, ವೇದಗಳಲ್ಲಿ ಆ ರೀತಿ ಇಲ್ಲ, ಎಲ್ಲ ವೇದಗಳು ಕೂಡ ಸರ್ವೈಶ್ಚ ವೇದೈಹಿ ಅಹಮೇವ ವೇದ್ಯ ಸರ್ವೇ ವೇದ ಯತ್ಪದ ವಾಮನಂತಿ. ಈ ಮೂಲಕವಾಗಿ ಎಲ್ಲ ವೇದಗಳ ಮುಖ್ಯವಾಗಿರತಕ್ಕಂಥ ತಾತ್ಪರ್ಯ ಎಲ್ಲವೂ ಜ್ಞಾನಕಾಂಡವೇ, ಎಲ್ಲವೂ ಹರಿಸರ್ವೋತ್ತಮತ್ವಾದಿ ಪ್ರಮೇಯಗಳನ್ನೇ ಹೇಳ್ತಕ್ಕಂಥ ಭಾಗಗಳು ಅಂತ ಹೇಳಿದರು. ಉಳಿದವರು ಅದಕ್ಕೋಸ್ಕರನೇ ಮಂತ್ರಭಾಗವಾಗಿತ್ತು, ವ್ಯಾಖ್ಯಾನ ಬೇರೆಲೇ ಇಲ್ಲ ಭಾಷ್ಯಗಳನ್ನು. ಉಪನಿಷತ್ಗಳಿಗೆ ಮಾತ್ರ ಭಾಷ್ಯ ಬರೆದರು, ಅದರಲ್ಲಿ 10 ಮಾತ್ರ ಭಾಷ್ಯ ಬರೆದರು. ಅದರಲ್ಲೂ ಕೂಡ ಈಶಾವಾಸ್ಯಾದಿ 10 ಉಪನಿಷತ್ತುಗಳನ್ನು ಭಾಷ್ಯ ಬರೀಬೇಕಾದ್ರೆ ಅವ್ರು ಮಾಡಿದ್ದೇನೋ, ನೇರವಾಗಿ ಅರ್ಥ ಬರಲಿಕ್ಕೆ ಅಂತ ಹೊರಟು ಅಲ್ಲಿ ಯಾವುದೇ ಆಧಾರಗಳನ್ನು ಕೊಡದೇನೆ ಕೇವಲ ಊಹಾಪೋಹಗಳ ಅರ್ಥವನ್ನು ಬರೆದರು. ಆಚಾರ್ಯರು ಉಪನಿಷತ್ ವೈದಿಕ ಸಾಹಿತ್ಯವನ್ನು ಹೇಗೆ ಅಧ್ಯಯನ ಮಾಡಬೇಕು ಅಂತ ತಿಳಿಸ್ತಾರೆ. ವೈದಿಕ ಸಾಹಿತ್ಯದ ಅಧ್ಯಯನಕ್ಕೆ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು ಈ ತಿಳ್ಕೋಬೇಕಾದರೆ ಋಷಿ, ಛಂದಸ್ಸು, ದೇವತೆ, ಅರ್ಥ 4 ತಿಳ್ಕೊಳ್ಳದೆ ಹೋದರೆ ವೇದ ಮಂತ್ರಗಳನ್ನು ಓದೋದು ಅತ್ಯಂತ ಅಪಾಯಕರ ಅಂತ ಹೇಳ್ತಾರೆ. ವೇದ ಮಂತ್ರಗಳನ್ನು ಓದಬೇಕಾದ್ರೆ ಅತ್ಯಂತ ಮುಖ್ಯವಾಗಿ ನಮಗೆ ಗೊತ್ತಿರಬೇಕಾದದ್ದು ಯಾರು ಋಷಿ ಅದಕ್ಕೆ ಋಷಿ ಅಶ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾವಿತ್ರ ಋಷಿ ಹಿ ಋಷಿ ದೇವತ. ಋಷಿ ಜ್ಞಾನ ಇಲ್ಲದೆ ಹೇಳಬಾರ್ದು. ದೇವತೆ ಪ್ರತಿಪಾದ್ಯ ದೇವತೆ ಯಾರು ಅದನ್ನು ತಿಳ್ಕೊಳ್ಳೋದೇ ಹೇಳಬಾರ್ದು. ಮತ್ತು ಛಂದಸ್ಸೇನು, ಅರ್ಥ ಏನು, ಇದು 4 ತಿಳಿದಿರಬೇಕು. ಅದರಲ್ಲಿ ಬಹಳಷ್ಟು ಜನಗಳು ಹಿಂದೆ ಬರೆದಿದ್ದ ಯಾರೂ ಕೂಡ ಋಷಿ ಯಾರು ಅಂತ ಹೇಳಲಿಲ್ಲ. ಉಪನಿಷತ್ತುಗಳಿಗೆ ಪ್ರತಿಪಾದ್ಯ ದೇವತೆ ಅಂತ ಯಾರು ಹೇಳಲಿಲ್ಲ. ಹೀಗಾಗಿ ಉಪನಿಷತ್ತಿನ ಮುಖ್ಯವಾಗಿರ್ತಕ್ಕ ಅಧ್ಯಯನ ಕ್ರಮೇ ತಪ್ಪೋಯಿತು. ಯೋಹವ ಅವಿದಿತ ಆರ್ಷ ಛಂದೋ ದೈವತ ಬ್ರಾಹ್ಮಣೇನ ಯಜತಿ ಯಾಜಯತಿ ಅಧ್ಯಾಪಯತಿ. ಯಾರು ಈ ರೀತಿಯಾದ ಋಷ್ಯಾದಿಗಳ ಪರಿಜ್ಞಾನವಿಲ್ಲದೆ ವೇದ ಮಂತ್ರಗಳನ್ನು ಓದ್ತಾರೆ, ವೈದಿಕ ಸಾಹಿತ್ಯವನ್ನು ಓದ್ತಾರೆ, ಅವರು ಎಷ್ಟು ಅಪಾಯಕ್ಕೊಳಗಾಗ್ತಾರೆ ಅಂದರೆ ಗರ್ತೇ ವಾಪದ್ಯತೆ ಪ್ರವಾಮೀಯತೆ ನರಕಕ್ಕೆ ಹೋಗ್ತಾರೆ, ಅಪಮೃತ್ಯು ಒಳಗಾಗ್ತಾನೆ, ಇಷ್ಟು ನಿಂದೆಯನ್ನು ಹೇಳ್ತಾರೆ. ಅದಕ್ಕೆ ಸಂಧ್ಯಾಂತ ಕಟ್ ಶಾರ್ಟ್ ಮಾಡೋರನ್ನೆಲ್ಲ ಬಿಟ್ಬಿಡ್ಬಾರ್ದು. ಗಾಯತ್ರಿ ಮಂತ್ರಕ್ಕೆ ಹೇಳಿಬಿಟ್ರೆ ಲೇಟ್ ಆಗುತ್ತೆ, ಬಿಟ್ಟಾಗ್ಬಿಡೋದು ಎಲ್ಲ ಕೊಡೋದು. ಬನ್ನಿ ಋಷಿ ಚಂದ್ರ ಇವತ್ತು ಮರ್ತೇ ಹೋಗಿಬಿಡುತ್ತೆ, ಭಾಳ ಅಪಾಯಕರ ಅಂತ ಹೇಳ್ತಾರೆ. ಅಡ್ರೆಸ್ ಇಲ್ಲದ ಬಸ್ ಹತ್ತಿದ್ರೆ ಹಾಗೋ ಹಾಗೆ, ಬೋರ್ಡ್ ಇಲ್ಲದ ಬಸ್ ಎಲ್ಲಿಗೆ ಹೋಗ್ಬೇಕು ಅವ್ರಿಗೆ ಮಧ್ಯೆ ಅವರು ತಿಳ್ಕೊಂಡು ಹೇಗೆ ಹತ್ತಬೇಕೋ ಹಾಗೆ. ಅದಕ್ಕೋಸ್ಕರ ವೇದಮಂತ್ರಗಳ ಅಧ್ಯಯನ ಕ್ರಮ ಈಗ ಹತ್ತು ಉಪನಿಷತ್ತಿಗೆ ಹಾಗೆ ಬರೀತಾ, ಮೊದಲಿಗೆ ಈಶಾವಾಸ್ಯ ಉಪನಿಷತ್ತಿನ ಭಾಷೆ ಏನು ಬರೆದಿದ್ದಾರೆ ಎಂಬುದನ್ನು ನೋಡಬಹುದು. ಮಂಗಲ ಶ್ಲೋಕ, ನಿತ್ಯಾನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೆಯೇ ನಮಃ, ಸರ್ವಯಜ್ಞಭುಜೆಯೇ ನಮಃ ಅಂತ ಪ್ರಾರ್ಥನೆ ಮಾಡ್ತಾ, ಈ ಉಪನಿಷತ್ತಿನ ಪ್ರತಿಪಾದ್ಯ ಭಗವದ್ ರೂಪ ಯಾವುದು ಅಂದರೆ ಯಜ್ಞ ರೂಪ, ಅದಕ್ಕಾಗಿ ಯಜ್ಞಭುಜೆಯೇ ನಮಃ. ಯಜ್ಞ ಯಜ್ಞಹೃತ್ಯ ಯಜ್ಞಿ, ವಿಷ್ಣು ಸಹಸ್ರನಾಮದಲ್ಲಿ ಯಜ್ಞ ಅಂತ ಒಂದು ರೂಪ ಇದೆ, ಅದು ನಾಮನೂ ಹೌದು ರೂಪನೂ ಹೌದು, ಅದಕ್ಕೋಸ್ಕರ ಯಜ್ಞ ಅನ್ನೋ ರೂಪ ಇದೆ. ಯಜ್ಞ ರೂಪ ಯಾವುದು ಅಂದರೆ ಈಶಾವಾಸ್ಯ ಉಪನಿಷತ್ತಿನ ಪ್ರತಿಪಾದ್ಯ ದೇವತೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಆಚಾರ್ಯರು ಮತ್ತೊಂದು ಮಾತು ಹೇಳುತ್ತಾರೆ, ಯಸ್ಮಾತ್ ಯಾವ ದೇವರಿಂದ ಶ್ರೀಹರಿಯಿಂದ ಬ್ರಹ್ಮ ಇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ, ಬ್ರಹ್ಮ ಇಂದ್ರಾದಿ ಸಾಕಷ್ಟು ದೇವತೆಗಳಿಗೂ ಮಹಾಲಕ್ಷ್ಮಿಗೂ ಸಹ ಜ್ಞಾನಸ್ಫೂರ್ತಿ, ಜ್ಞಾನಸ್ಫೂರ್ತಿಯಾಗುತ್ತೋ. ಪರಮಾತ್ಮ ಒಬ್ಬನೇ ಸ್ವತಂತ್ರ, ಉಳಿದವರೆಲ್ಲ ಪರತಂತ್ರರಾದ್ದರಿಂದ ಅವರೆಲ್ಲ ಯಾವುದೇ ಒಂದು ದಾನ ಕ್ರಿಯಾ ಮೊದಲಾದ ಪ್ರತಿಯೊಂದಕ್ಕೂ ಮುಖ್ಯ ಪ್ರೇರಕ ಶಕ್ತಿ ಯಾರು ಅಂದರೆ ಶ್ರೀಹರಿಯೇ. ಅಂಥ ಶ್ರೀಹರಿಗೆ ಅವನು ಹರಿಯೋದು ಗುರುವೂ ಹೌದು, ಹರಯೇ ಗುರವೇ ನಮಃ. ಆತ ಹರಿ ಗುರು, ಆಚಾರ್ಯರಿಗೆ ಹರಿಯೋ ಆತನೇ ಗುರು ಆತನೇ ಎರಡೂ ಹೌದು. ಉಳಿದವರಿಗೆ ಹರಿ ಗುರುಗಳು ಪರಂಪರೆ ಬೇರೆ ಇದೆ, ಆದರೆ ಗುರುಗಳು ನಿಂತು ಹೇಳು ಮತ್ತೆ ದೇವರೇನೆ. ಅದಕ್ಕೆ ದೇವರು ಆಚಾರ್ಯರಿಗೆ ಸಾಕ್ಷಾತ್ ಗುರು ದೇವರು ಎರಡೂ ದೇವರಾದರೆ ಉಳಿದವರಿಗೆ ಸಾಕ್ಷಾತ್ ಮತ್ತು ಪರಂಪರೆ ಎರಡು ಬೇಕು ಉಳಿದವರಿಗೆ. ಅದಕ್ಕಾಗಿ ಹರಯೇ ಗುರವೇ ನಮಃ ಅಂತ ಸ್ತೋತ್ರವನ್ನು ಹೇಳಿದರು. ಸ್ವಯಂಭುವು ಸಾಮಾನ್ಯ ಊಟ ಕೊಡಬೇಕಾದ್ರೆ ಹೇಳಪ್ಪ ಇದು ಒಂದು ನಿತ್ಯಾನಿತ್ಯ ಜಗದ್ಧಾತ್ರಿ ಹೇಳ್ತಾರೆ ಶುರು ಮಾಡೋದು. ಈಶಾವಾಸ್ಯ ಉಪ ಯಾತಕ್ಕೆ ಅಂದರೆ ಯಜ್ಞ, ಅದೊಂದು ಭೋಜನ ಎಂಬುದು ಯಜ್ಞ, ಅದು ಯಜ್ಞಭೋಕ್ತರ ರೂಪ ಯಾವುದು ಯಜ್ಞ ನಾಮಕ ಪರಮಾತ್ಮ ಸ್ಮರಣೆ ಮಾಡೋದಕ್ಕೋಸ್ಕರವಾಗಿ ಊಟಕ್ಕೆ ಕೊಡಬೇಕಾದ್ರೆ ಎಲ್ಲ ಹೇಳ್ತಕ್ಕಂಥ ಒಂದು ಪ್ರಾಣಾಗ್ನಿಹೋತ್ರ ಯಜ್ಞ ಅದು. ಆ ಪದ್ಧತಿ ಬಂದಿದೆ. ಈಗ ಋಷಿ ದೇವತಾ ಛಂದಸ್ಸನ್ನು ಹೇಳಬೇಕಲ್ಲ, ಸ್ವಯಂಭುವ ಮನು ಏತೈ ಮಂತ್ರೈ ಭಗವಂತಂ ಆಕೂತಿಸೂನುಂ ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವಾ. ಈ ಮಂತ್ರಗಳಿಂದ ಸಾಕ್ಷಾತ್ ಸ್ವಯಂಭುವ ಮನು, ಮೊದಲ ಮನು ಸ್ವಯಂಭುವ ಮನವೇ ಬ್ರಹ್ಮದೇವ, ಸ್ವಯಂಭೂ ಬ್ರಹ್ಮದೇವರು, ಅವ್ರ ಮಕ್ಕಳಾಗಿದ್ದಕ್ಕೆ ಸ್ವಯಂಭುವ ಅಂತ ಹೆಸರು, ಸ್ವಯಂಭುವಿನ ಮಗ ಸ್ವಯಂಭುವ. ಆ ಮನುಗಳು ಏತೈಹಿ ಮಂತ್ರೈಹಿ, ಈ ಈಶಾವಾಸ್ಯ ಮಂತ್ರಗಳಿಂದ ಭಗವಂತಂ ಆಕೂತಿಸೂನುಂ ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವ, ಭಗವಂತನನ್ನು ಯಜ್ಞನಾಮಕ ಪರವಂತನ ಆರಾಧನೆ ಮಾಡಿದರು. ಆದರೆ ಯಾವ ರೂಪ ಅಂದರೆ ಆಕೂತಿಸೂನುಂ, ಆಕೂತಿಸೂನು ಸ್ವಯಂಭುವ ಮನೆಗೆ ಮೂರು ಜನ ಹೆಣ್ಮಕ್ಕಳು, ಆಕೂತಿ ದೇವಹೂತಿ ಪ್ರಸೂತಿ. ಆಕೂತಿ ರುಚಿ, ರುಚಿ ಪ್ರಜಾಪತಿ ಆಕೂತಿಯ ಪತಿ, ಅವರಿಬ್ಬರ ಪುತ್ರತ್ವೇನ ಅವತಾರ ಮಾಡಿದ ರೂಪವೇ ಯಜ್ಞ ರೂಪ. ಅದಕ್ಕಾಗಿ ಆಕೂತಿಸೂನು ಅಂತ ಹೇಳಿದರು. ಆಕೂತಿಸೂನು ತನ್ನ ಮಗಳ ಮಗ ಅಂತ ಅರ್ಥ ರೀ. ಆಕೂತಿಸೂನು ಅಂದರೆ ಯಾರಾಯ್ತೀಗ ಸ್ವಯಂಭುವ ಮನೆಗೆ ಮಗಳ ಮಗನಾದ ರೂಪ ಯಜ್ಞ ರೂಪ, ಅದನ್ನು ತುಷ್ಟಾವ ಸ್ತೋತ್ರ ಮಾಡಿದರು. ಋಷಿ ಯಾರಾಯ್ತೀಗ ಸ್ವಯಂಭುವ ಮನು, ಪ್ರತಿಪಾದ್ಯ ದೇವತೆ ಯಾರು ಯಜ್ಞ. ಅಷ್ಟು ತಿಳ್ಕೊಂಡ್ರೆ ಪ್ರಾಯರಿಗೆಲ್ಲ ಬರೀ ಖಂಡಾರ್ಥನ ಏನು ಮಾಡಿಬಿಡ್ತಾರೆ, ಸರಳವಾಗಿ ಅದೆಲ್ಲ ತಿಳಿಸಿಬಿಡ್ತಾರೆ ಬಂದು ಬರಿಬೇಕಾದ್ರೆ. ಇದು ಓದೋರಿಗೆ ಬಹಳ ಸುಲಭವಾಗಿ ತಿಳಿ ಹಾಕಿ. ಸ್ವಯಂಭುವ ಸ್ವತೌ ಹಿತ್ರಂ, ಆಚಾರ್ಯರ ಮತ್ತೆ ಒಂದು ಪದ್ಧತಿ, ಇಷ್ಟು ಹೇಳಿದ್ದೀರಿ, ಉಳಿದವರು ಹೇಳಿಲ್ಲ, ನೀವು ಹೇಳಿದ್ದೀರಿ, ಇದಕ್ಕೇನು ಆಧಾರ ಅಂದರೆ ತಕ್ಷಣ ಆಚಾರ ಕೊಟೇಶನ್ ಕೊಡ್ತಾರೆ. ಸ್ವಯಂಭುವ ಸ್ವತೌ ಹಿತ್ರಂ ವಿಷ್ಣು ಯಜ್ಞಾಭಿಧಂ ಮನು ಈಶಾವಾಸ್ಯಾದಿಭಿರ್ ಮಂತ್ರೈ ತುಷ್ಟಾವ ಅವಹಿತಾತ್ಮನಾ. ಸ್ವಯಂಭುವ ಮನು ತನ್ನ ಮಗಳ ಮಗನಾದ ಸ್ವತೌ ಹಿತ್ರಂ, ತನ್ನ ಮಗಳ ಮಗನಾದ ಯಜ್ಞನಾಮಕ ಪರಮಾತ್ಮನನ್ನು ಈಶಾವಾಸ್ಯಮಿದಂ ಸರ್ವಂ ಈಶಾವಾಸ್ಯಾದಿಭಿರ್ ಮಂತ್ರೈ, ಈಶಾವಾಸ್ಯ ಮೊದಲಾದ ಮಂತ್ರಗಳಿಂದ ಸ್ತೋತ್ರವನ್ನು ಮಾಡಿದರು. ಅವಹಿತಾತ್ಮನ, ಆಕ ಅವಹಿತಾತ್ಮನ ಅಂದರೆ ಏಕಾಗ್ರ ಮನಸ್ಸಿನಿಂದ ಸ್ತೋತ್ರ ಮಾಡಿದರು. ರಕ್ಷೋಭಿರುಗ್ರೈ ಸಂಪ್ರಾಪ್ತ ಖಾದಿತು ಮೋಚಿತಸ್ತದ. ಇದೊಂದು ವಿಶೇಷವಾದ ಅಂಶ, ಯಾವ ಪ್ರಸಂಗದಲ್ಲಿ ಹೇಳಿದರು ಅಂತ ಪ್ರಶ್ನೆ. ಸ್ವಯಂಭೂಮನು ಒಂದು ಸಾರಿ ಸುನಂದಾ ನದಿಯ ತೀರದೊಳಗೆ, ಅಷ್ಟಮಸ್ಕಂದ ಭಾಗವತದ ಮೊದಲ ಅಧ್ಯಾಯ ಇದೇನೆ, ಅಷ್ಟಮಸ್ಕಂದ ಭಾಗವತದ ಮೊದಲ ಅಧ್ಯಾಯದಲ್ಲಿ ಕಥೆ ಬರುತ್ತೆ. ಒಮ್ಮೆ ಯಜ್ಞನಾಮಕ ಈ ಸ್ವಯಂಭೂಮನು ಸುನಂದಾ ನದಿಯ ತೀರದಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ತಪಸ್ ಮಾಡ್ತಾ ಇದ್ದಾಗ ಮಂತ್ರಗಳನ್ನು ದರ್ಶನ ಮಾಡ್ತಾ ಇದ್ದಾರೆ. ಆಗ ಏನಾಯಿತು, ಒಂದು ರಾಕ್ಷಸರ ಗುಂಪು ಬಂತು, ಇವರನ್ನು ತಿನ್ನಬೇಕು ಅಂತ ಬಂತಂತೆ. ಅದು ಹೇಳ್ತಾರೆ, ರಕ್ಷೋಭಿರುಗ್ರೈ ಸಂಪ್ರಾಪ್ತ ಖಾದಿತು ಮೋಚಿತಸ್ತದ. ಉಗ್ರಾದ ರಾಕ್ಷಸರಗಳು ಬಂದು ತಿನ್ನಲಿಕ್ಕೆ ಅಂತ ಬಂದರು. ಅದೇನು ದೊಡ್ಡ ರಾಜ ಇತ್ತು ಸ್ವಯಂಭೂ ಮನು, ಬ್ರಹ್ಮದೇವರ ಮಗ, ಈತನೇ ತಿನ್ನ ಶಕ್ತಿ ಇತ್ತ ಅಂತ ಕೇಳಿದರೆ ಶಿವನ ವರ ಇತ್ತು ಅವರಿಗೆ. ಏನಂತ ವರ ಇತ್ತು ಅಂದರೆ, ಪ್ರಾಧಾತ್ಯ ಭಗವಾನ್ ತೇಷಾಂ ಅವಧ್ಯತ್ವಂ ಹರಃಪ್ರಭು, ರುದ್ರದೇವರಿಂದ ವರ ತಗೊಂಡಿದ್ದರು ಅವರು. ಏನು ವರ ಅಂತ ಕೇಳಿದರೆ, ಅನ್ಯೇರ ಅವಧ್ಯತ್ವ, ಬೇರೆ ಯಾರಿಂದನೂ ತಾವು ಸಾಯಿಬಾರದು, ಇದು ಒಂದು ವರ. ಇನ್ನೊಂದು, ತಮ್ಮಿಂದ ಎಲ್ಲರೂ ಸಾಯಬೇಕು. ಎಂಥ ಕೆಟ್ಟ ರಾಕ್ಷಸರು ಇವರೆಲ್ಲ ಕೂಡ, ತಾವು ಯಾರಿಂದ್ರೂ ಸಾಯಬಾರದು, ನಮ್ಮಿಂದ ಎಲ್ಲರೂ ಸಾಯ್ಬೇಕು ಅದನ್ನು ಹೇಳ್ತಾರೆ. ಪ್ರಾದಾತಿ ಭಗವಾನ್ ತೇಷಾಂ ಅವಧ್ಯತ್ವಂ ಹರಪ್ರಭು ತೈರ್ವಧ್ಯತ್ವಂ ತಥಾ ಅನ್ಯೇಷಾಂ. ಉಳಿದವರೆಲ್ಲ ಅವರಿಂದ ಸಾಯ್ಬೇಕು ಅಂತ ವರ ಕೇಳಿದ್ದಕ್ಕೆ ವರ ಕೊಟ್ಟಿದ್ರು ರುದ್ರದೇವರು. ಅದಕ್ಕಾಗಿ ಸ್ವಯಂಭವ ಮನೆಗೆ ಬಿಡಿಸಿಕೊಳ್ಳೋ ಶಕ್ತಿ ಇಲ್ಲ. ಈ ಮಂತ್ರ ಹೇಳ್ತಾ ಕೂತಿದ್ದಾರೆ. ಕಷ್ಟ ಪರಮಾತ್ಮ ಏನು ಮಾಡಿದ, ಅಲ್ಲಿ ಬಂದ, ಅವ್ರನ್ನೆಲ್ಲ ಕೊಂದು ಕಾಪಾಡಿಬಿಟ್ಟ. ಇದು ಪ್ರಸಂಗ. ಇದು ಈಶಾವಾಸ್ಯ ಉಪನಿಷತ್ತಿನ ಪರಿಸ್ಥಿತಿ ಕೂಡ ಹಿಡಿದಾಗಾಯ್ತು. ಯಾರು ಈಶಾವಾಸ್ಯ ಉಪನಿಷತ್ತಿನಿಂದ ದೇವರು ಸ್ತೋತ್ರ ಮಾಡ್ತಾರೋ ಅವರಿಗೆ ಎಂಥ ದುಷ್ಟರಿಂದನೂ ಪೀಡೆ ಆಗೋದಿಲ್ಲ. ಪರಮಾತ್ಮ ಬಂದು ಅವ್ರ ಕಷ್ಟ ಪರಿಹಾರ ಮಾಡಿಬಿಡಿ, ನಾಶ ಮಾಡಿಬಿಡ್ತಾರೆ ಅಂತ ಅರ್ಥ. ಇದು ಅದರ ದೊಡ್ಡ ಫಲಶ್ರುತಿ, ಅದನ್ನು ತಿಳಿದಿರಬೇಕು. ಆಚಾರ್ಯ ಕೊಟೇಶನ್ ಕೂಡ ನೆಪದೊಳಗೆ ಎಷ್ಟು ವಿಷಯ ಹೇಳಿದ್ರು ಎಲ್ಲ ಆಧಾರ ಅಷ್ಟೇ, ಅದಕ್ಕೆ ಅದೇ ಆಧಾರ, ಆ ರೀತಿ ಕೊಟ್ಟುಬಿಡ್ತಾರೆ. ಇದು ಎಷ್ಟು ಎಷ್ಟು ಚಿಕ್ಕ ಭಾಷೆ ಇದು, ಎಷ್ಟು ವಿಷಯ ಹೇಳ್ತಾರೆ. ಉಳಿದವ್ರು ದಿಷ್ಟಿಷ್ಟು ತಪ್ಪ ಬರೀತಾರೆ, ಅದರೊಳಗೆ ಒಂದು ರೆಲೆವೆಂಟ್ ಆಗಿರೋದಿರೋದಿಲ್ಲ, ಬೇರೆ ಎಲ್ಲ ಅಪ್ರಸಕ್ತ ವಿಷಯ ಇರುತ್ತೆ. ಪ್ರಸಕ್ತ ವಿಷಯ ಸರಳವಾದ ಮಾತುಗಳು. ಇದು ಬ್ರಹ್ಮ ಇತಿ ಬ್ರಹ್ಮಾಂಡೇ, ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೋಟ್ ಮಾಡಿದರು. ನಮಗೊಂದು ಪ್ರಶ್ನೆ, ಈ ಉಪನಿಷತ್ತನ್ನು ಅರ್ಥ ಮಾಡ್ಕೊಳ್ಳೋದು ಪುರಾಣ ಯಾತ ಕೋಟ್ ಮಾಡ್ತಾರೆ ಅಂತ ಪ್ರಶ್ನೆ ಮತ್ತೊಂದು. ಅದಕ್ಕೆ ಉತ್ತರ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪ ಬ್ರಹ್ಮಯೇ ಬಿಭೇತಿ ಅಲ್ಪಶ್ರುತಾದ್ವೇದ ಮಾಮಯಂ ಪ್ರಚರಿಷ್ಯತಿ. ಯಾವುದೇ ಒಂದು ವೈದಿಕ ಸಾಹಿತ್ಯ ಓದಬೇಕಾದ್ರೆ ಯಾವುದರ ಸಹಕಾರ ತಗೋಬೇಕು? ಇತಿಹಾಸ ಪುರಾಣಗಳ ಸಹಾಯ ತಗೋಬೇಕು. ಅದಕ್ಕೋಸ್ಕರನೇ ಆಚಾರ್ಯರು ಇತಿಹಾಸ ಪುರಾಣ ವಾಕ್ಯಗಳನ್ನು ಕೋಟ್ ಮಾಡೋದಕ್ಕೆ ರೆಲೆವೆನ್ಸ್ ಇದೆ. ಉಳಿದ ಸುಮ್ಮನೆ ಆಕ್ಷೇಪಣೆ ಮಾಡಿಬಿಟ್ರು, ಪುರಾಣ ಕೋಟ್ ಮಾಡ್ತಾರೆ, ಪುರಾಣ ಕೋಟ್ ಮಾಡ್ತಾರೆ ಅಂತೇಳಿ. ಪುರಾಣ ಕೋಟ್ ಮಾಡಬೇಕು ಅಂತಲೇ ಶಾಸ್ತ್ರ ಇರೋದು. ಇತಿಹಾಸ ಪುರಾಣಗಳನ್ನು ಇಟ್ಟುಕೊಳ್ಳದೆ ವೇದಾಭ್ಯಾಸವನ್ನು ಮಾಡಬಾರದು. ವಿಭೇತಿ ಅಲ್ಪಶ್ರುತಾದ್ವೇದ, ಹಾಗೇನಾದರೂ ವೇದ ಒಂದಕ್ಕೋರು ವೇದಾಭಿಮಾನ ದೇವತೆಗಳು ಹೆದರಿ ಭಯಪಡ್ತಾರಂತೆ, ಇವು ನಮ್ಮ ಅರ್ಥ ಹಾಳು ಮಾಡಿಬಿಡ್ತಾನೆ ಅಂತ ಹೇಳಿ ಭಯಪಡ್ತಾರೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಮುಖ್ಯ ಇದೆ. ಅದಕ್ಕೆ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೊಟ್ಟರು. ಇದಿಷ್ಟು ಹೇಳಿ ಇದು ಒಂದು ಪ್ರಮಾಣ ಆಯಿತು. ಇನ್ನೊಂದು ಪ್ರಮಾಣ ಎಲ್ಲಿದೆ ಅಂದರೆ ಭಾಗವತೇಚ ಅಯವರ್ಥ ಏವ ಉಕ್ತ, ಅಷ್ಟಮಸ್ಕಂದಲ್ಲಿ ಇದೇ ವಿಷಯ ಬಂದಿದೆ ಅಂತ ಹೇಳ್ತಾರೆ. ಭಾಗವತದೊಳಗೆ ಇದೇ ವಿಷಯ ಬಂದಿದೆ ಅಂತ ಹೇಳಿದ್ರಿಂದ ಇದು ಭಾಗವತದ ತಾತ್ಪರ್ಯನೂ ಆಯಿತು. ಈ ಭಾಗ ಭಾಗವತ ಅಷ್ಟಮಸ್ಕಂದದ ಮೊದಲ ಅಧ್ಯಾಯಕ್ಕೆ ತಾತ್ಪರ್ಯನೂ ಹೌದು. ಅಲ್ಲಿ ಆಚಾರ್ಯನು ಬರದೇ ಇಲ್ಲ, ಇದು ಇಲ್ಲಿಂದ ತಗೋ ಶಿಫ್ಟ್ ಮಾಡ್ಕೋಬೇಕು. ಇನ್ನೊಂದು ಕಡೆಗೆ ಈಶಾವಾಸ್ಯದ ಅರ್ಥನೂ ಆಯಿತು. ಆ ರೀತಿ ಬರೆದು ಇನ್ನು ಅರ್ಥ ಹೇಳಕ್ಕೆ ಶುರು ಮಾಡ್ತಾರೆ. ಈಶಾವಾಸ್ಯಮಿತಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾ ಗೃಹ ಕಸ್ಯ ಸ್ವಿದ್ಧರಂ. ಇದು ಮೊದಲ ಮಂತ್ರ. ಇದು ಈಶಾವಾಸ್ಯಂ ಇದಂ ಸರ್ವಂ, ಇದಂ ಸರ್ವಂ ಜಗತ್, ಇಡೀ ಜಗತ್ತು ಈಶಾವಾಸ್ಯಂ ಭಗವಂತನಿಂದ ಏನಾಗಿದೆ, ವ್ಯಾಪ್ತವಾಗಿದೆ. ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಸ್ವಾಮಿತ್ವೇನ ಪರಮಾತ್ಮ ವ್ಯಾಪಿಸಿದ್ದಾರೆ. ಸ್ವಲ್ಪರು ಬಿಟ್ಟಿದ್ದಾರೆ ಅಂದರೆ ಯತ್ಕಿಂಚ ಜಗತ್ಯಾಂ ಜಗತ್, ಪ್ರತಿಯೊಂದು ಏನೇನಿದೆ ತೇನ ವಿನಾ ತೃಣಮಪಿ ನ ಚಲತಿ, ಎಲ್ಲವೂ ಭಗವದಧೀನ. ತೇನ ತ್ಯಕ್ತೇನ ಭುಂಜೀತಾಹ, ಅಂದಮೇಲೆ ನಮ್ಮ ನಮ್ಮದಂತ ಯಾವುದೇ ಇಲ್ಲ ಈಗ. ಮತ್ತೆ ಹೇಗೆ ಬದುಕಬೇಕು ಅಂದರೆ ತೇನ ತ್ಯಕ್ತೇನ ಭುಂಜೀತಾಹ, ನೇನು ಕೊಡ್ತಾನಲ್ಲ ಅದರಿಂದ ನಾವು ಬದುಕಬೇಕು. ಅಷ್ಟೇ, ಆಫೀಸ್ ಬ್ಯಾಂಕ್ನಲ್ಲಿ ಕೋಟ್ಯಂತ ರೂಪಾಯಿ ಇರಬಹುದು, ಇವರು ಕ್ಲರ್ಕ್ ಎಷ್ಟು ತೊಗೊಳ್ಬೇಕು? ಅವ್ನು ಕೊಟ್ಟಿದ್ದಷ್ಟೇ, ಇದೇದೆಲ್ಲ ತೊಗೊಂಡೋಗ್ಲಿಕ್ಕೆ ಬರೋದಿಲ್ಲ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಸಂಬಳ ಅಷ್ಟೇ ಹೊರತು ಬೇರೆ ತೊಗೊಳಕ್ಕೆ ಬರೋದಿಲ್ಲ ಅವರಿಗೆ. ಇದನ್ನು ನಾವು ಅದೇ ಇಟ್ಟಂಗೆ ಇರುವೇನೋ ಹರಿಯೇ, ಎದುರುಚ್ಛಾ ಲಾಭ ಸಂತುಷ್ಟ ಅಂದರೆ ಅದೇ ಅರ್ಥ. ತೇರ ತ್ಯಕ್ತೇರ ಹುಂಜೀತಾಹ, ನಮಗೆ ಸಾಲದ ಬಂದು ಇನ್ನೊಬ್ರು ಕೇಳ್ಬೋದ ಅಂದರೆ ಮಾಗೃದಃ ಕಸ್ಯ ಸಿದ್ಧರ, ಇನ್ನೊಬ್ಬರ ಹತ್ರ ಕೇಳಬೇಡಿ ಅಂತ ಹೇಳ್ತಾರೆ. ಇದು ಈಶಾವ ದೊಡ್ಡ ಸಂದೇಶ ಇದೆ. ಎಂದು ಕೂಡ ಇನ್ನೊಬ್ಬರ ಮುಂದೆ ಚೇಚಬಾರ್ದು. ನೀಚರಲ್ಲಿ ಹೋಗು ಯಾ ಶೋಚಿತ ಕರ್ಮಗಳು ಆಚರಿಸುತ್ತಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳದುದಕ್ಕೆ. ಇದರ ಅರ್ಥ ಇಟ್ಕೊಂಡು ಹೇಳ್ತಾರೆ, ಯಾರನ್ನು ಕೇಳಬೇಡಿ. ಅದಕ್ಕೆ ರಾಯರು ಪೂರ್ವಾಶ್ರಮದಲ್ಲಿ ಅಷ್ಟು ದಾರಿದ್ರ್ಯದ್ರು ಕೂಡ ಏನು ಮಾಡಿದರು, ಒಬ್ಬ ತಮ್ಮ ಗುರುಗಳನ್ನು ಕೂಡ ಕೇಳಲಿಲ್ಲ ಅವರು. ಯಾತಕ್ಕೆ ಮಾದೃತ ಕಸ್ಯ ಸಿದ್ಧರ, ಯಾರಿಂದನೂ ಕೇಳಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಎಲ್ಲರಿಗೂ ಕೊಡೋಕಾಗಿದ್ದರು. ಇವತ್ತು ಆ ರೀತಿ ಬದುಕಿದ್ದಕ್ಕೇನಾಯ್ತು, ನೀವು ಕೇಳಿದಾಗ ಬದುಕಿ ಕೊಡೋಕಾಗ್ತೀರಿ ಅಂತ ಅರ್ಥ. ಕೇಳ್ತಾ ಇದ್ರೆ ಅದೇ ಅಭ್ಯಾಸ ಮಾಡಿಕೊಂಡು ಯಾಚಕರಾಗಿ ಬಿಡ್ತೀರಿ ಅಂತ ಅರ್ಥ. ಕೇಳಿ ಸಣ್ಣವರಾಗಬಾರ್ದು, ಕೊಟ್ಟು ದೊಡ್ಡವರಾಗಬೇಕು ಅಂತ ಹೇಳೋದಕ್ಕೆ ಈಶಾವಾಸ್ಯಭಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಹುಂಜೀತಾಹ ಮಾ ಗೃಹ ಕಸ್ಯ ಸ್ವಿದ್ಧನ. ಇಲ್ಲಿ ಎರಡರ್ಥ. ಇನ್ನೊಬ್ರು ಧನ ಕೇಳಬೇಡಿ ಅಲ್ಲ, ಧನ ಇಷ್ಟನ್ನು ಪಡಬೇಡಿ ಮನಸ್ಸಿನೊಳಗೆ, ಬಾಯಲ್ಲಿ ಕೇಳಲಿಲ್ಲ ಅಯ್ಯೋ ಇರಬೇಕಾಗಿತ್ತು ಅದು ಅನ್ಕೊಳ್ಳೂ ಬೇಡಿ, ಉಪಯೋಗ ಇಲ್ಲ ಅದೆಲ್ಲ ಕೂಡ. ಮಾಘೃತಃ ಕಸ್ಯ ಸ್ವಿದ್ಧನಂ, ಅದಕ್ಕೆ ಅರ್ಥ ಬರೀತಾರೆ. ಈಶ ಶಾವಾಸ ಯೋಗ್ಯಂ ಈಶಾವಾಸ್ಯಂ, ಪರಮಾತ್ಮನ ನೆಲೆ ಇದೆ, ಒಂದು ವಾಸಸ್ಥಾನ. ಸರ್ವ ಬಂತಲ್ಲ ವಾಸುದೇವೋಸಿ ವಾಸುದೇವ ನಮೋಸ್ತುತೆ, ವಾಸನಾದ್ ವಾಸುದೇವೋಸಿ ವಾಸಿಸಂತೆ ಜಗತ್ರಯಂ. ಮೂರು ಲೋಕದಲ್ಲಿ ವ್ಯಾಪಿಸಿರೋದಕ್ಕೆ ಪರಮಾತ್ಮನಿಗೆ ವಾಸುದೇವ ಅಂತ ಹೆಸರು. ಅದು ಈಶಾವಾಸ್ಯ ವಾಸುದೇವ. ಜಗತ್ಯಾಂ ಜಗತ್ಯಾಂ ಜಗತ್ ಯತ್ಕಿಂಚಿದಸ್ತಿ, ಇಲ್ಲಿ ಸ್ವಾರಸ್ಯವನ್ನು ಹೇಳ್ತಾರೆ. ಈ ಜಗತ್ತೇನಿದೆ ಅಂತ ಅಷ್ಟೇ ಹೇಳಲಿಲ್ಲ, ಜಗತ್ಯಾಂ ಜಗತ್, ಜಗತ್ತಿ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಅಧೀನವಾಗಿ ಜಗತ್ತೇನಿದೆ ಅದೆಲ್ಲ ದೇವರ ಅಧೀನವಾಗಿದೆ. ಇದರಿಂದ ಏನು ಹೇಳಿದಾಗಾಯ್ತು, ದೇವರು ಆಮೇಲೆ ಮಹಾಲಕ್ಷ್ಮಿ ಆಮೇಲೆ ಉಳಿದವರು ಅಂತ. ಮಹಾಲಕ್ಷ್ಮಿ ಅಧೀನದಲ್ಲಿ ಏನಿದೆ ಅದೆಲ್ಲ ದೇವರ ಅಧೀನದಲ್ಲಿ ಅಂತ ಹೇಳಿದ್ರಿಂದ ಮೂಲ ಪ್ರಕೃತಿ ಮೂಲ ಜಡ ಪ್ರಕೃತಿ ಅಭಿಮಾನಿ ದೇವತೆ ಯಾರೋ ಸಾಕ್ಷಾತ್ ಮಹಾಲಕ್ಷ್ಮಿ. ಅದರಿಂದ ಅವರೆಲ್ಲರ ಒಡತೆಯಾಗಿದ್ದಾರೆ. ಸ್ವತಃ ಪ್ರವೃತ್ತಿ ಅಶಕ್ತ ತೇನ ಈಶೇನ ತೇನ ದತ್ತೇನ ಹುಂಜೀತಾ, ತೇನ ಈಶೇನ ತೆಕ್ತೇನ ದತ್ತೇನ ಹುಂಜೀತಾ. ಆ ದೇವರು ಕೊಟ್ಟಿದ್ದಲ್ಲೇ ಬದುಕಬೇಕು. ಊಟಕ್ಕೆ ಹೋಗಿರ್ತಾರೆ, ಬಡಿಸಿದ ಊಟ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಅದನ್ನ ಹಾಕಿದ್ರೆ ಒಂದ್ಸರ್ತಿ ಎರಡು ಸರ್ತಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಯಾಕೆ ಇವ್ನು ಹೋಗಿರೋದು ಅದಕ್ಕೆ ಕೊಟ್ಟು ಬಡಿ ಹಾಕಿದ್ದನ್ನು ಬಡಿಸಿದ್ದನ್ನು ಊಟ ಮಾಡಬೇಕು ಹೊರತು ಕೇಳಾಗಿಲ್ಲ. ದೇವರು ಏನು ಕೊಡ್ತಾನಲ್ಲ ಅದರಲ್ಲಿ ಬದುಕಬೇಕು. ದೇವ್ರಿಗೇನು ಕೊಡಬೇಕು ಅಂತ ಏನು ಗೊತ್ತು? ಯಾರಿಗೇನು ಕೊಡಬೇಕು ದೇವ್ರಿಗೆ ಗೊತ್ತು, ಕರ್ತಾಯ್ತಿಲ್ಲ. ಯಾರಿಗೇನು ಕೊಡಬೇಕು ಅಂತ ಹೇಳಿ ನಾವು ಕೇಳಿದ್ದರ ಲಿಸ್ಟ್ ಇರುತ್ತೆ, ಅದ್ರೊಳಗೆ ಯಾರು ಎಷ್ಟೋ ಸಂಬಳ ಬರೆದಿರ್ತಾರೆ ಅಷ್ಟು ಕೊಡ್ತಾರೆ ಹೊರತು ಕೇಳಿದಷ್ಟೆಲ್ಲ ಕೊಡೋದಿಲ್ಲ, ಕೇಳಿರ್ಲಿಲ್ಲ ಅಂತ ಹೇಳ್ತಾರೆ ಅಷ್ಟೆ. ಆ ದೃಷ್ಟಿಯಿಂದ ಅವರು ಎಷ್ಟು ನಿಗದಿಯಾಗಿರುತ್ತೋ ಅಷ್ಟು ದೇವರು ಕೊಡ್ತಾನೆ. ಸ್ವತಃ ಪ್ರವೃತ್ತಿ ಅಶಕ್ತತ್ವ ಈಶಾವಾಸ್ಯವಿದಂ ಜಗತ್. ಇದರಿಂದ ಏನಾಯಿತು, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಯಾತಕ್ಕೆ ಹೇಳಬೇಕು ಅಂದರೆ ಬುಡದಕ್ಕೆ ಇರಲ ಶಕ್ತಿನೇ ಇಲ್ಲ, ದೇವರಿದ್ದ ಇರಲಿಕ್ಕೆ ಸಾಧ್ಯ ಇಲ್ಲ, ಪ್ರವೃತ್ತಿನೇ ಇಲ್ಲ ಯಾವುದಕ್ಕೂ ಕೂಡ. ಅದೇ ಸ್ವಾತಂತ್ರ ಅಂದರೆ ಅದೇ, ದೇವರಿಗೆ ಸ್ವಾತಂತ್ರ್ಯ, ಉಳಿದವರಿಗಿಲ್ಲ. ಪ್ರವೃತ್ತಯೇ ಪ್ರಕೃತಿಗಂ ಯಸ್ಮಾತ್ ಪ್ರಕೃತೀಶ್ವರ ತದಧೀನ ಪ್ರವೃತ್ತಿತ್ವ ತದೀಯಂ ಸರ್ವಮೇವಯತೆ. ಅವನ ಅಧೀನದಲ್ಲಿ ಇಡೀ ಜಗತ್ತಿರೋದ್ರಿಂದ ಎಲ್ಲವೂ ಅವನ ಅಧೀನದಲ್ಲಿದೆ, ಅವನೇ ಸ್ವಾಮಿ ಅಂತ. ತದ್ದತ್ತೇನೈವ ಹುಂಜೀತಾ ಅಥೋ ನಾಣ್ಯಂ ಪ್ರಯಾಚಯತ್ತಿ ಬ್ರಾಹ್ಮೇ. ದತ್ತೇನ ಅಂತ ಪದ ಇದೆ, ತೆಕ್ತೇನ ಶಬ್ದಕ್ಕೇನರ್ಥ, ದತ್ತೇನ ಅಂತ ಅರ್ಥ. ದೇವರು ಏನು ಕೊಟ್ಟಿರ್ತಾನಲ್ಲ ಅದರಲ್ಲಿ ಭುಂಜೀತಾ ನಾವು ಬದುಕಬೇಕು. ಅಥೋ ನಾಣ್ಯಂ ಪ್ರಯಾಚಯಿತ್, ಆದ್ರೆ ಇನ್ನೊಬ್ಬ ಯಾರನ್ನು ಬೇಡಬಾರದು. ಅಥೋ ನಾ ಅನ್ಯಂ ಪ್ರಯಾಚಯಿತ್. ಅದಕ್ಕೆ ಭೀಮಸೇನದೇವರು ಏನು ಮಾಡ್ತಾರೆ, ಅಜಗರ ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಟ್ಬಿಡ್ತೇನೆ, ಇಲ್ಲ ಎಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಹೇಳ್ಬಿಟ್ಟು, ಇಲ್ಲ ಕೇಳಾಗಿಲ್ವೇ ಇಲ್ಲ. ಪ್ರತಿಫಲ ಕೇಳಬಾರ್ದು, ಫಲನೂ ಕೇಳಬಾರ್ದು, ಪ್ರತಿಫಲನೂ ಕೇಳಬಾರ್ದು. ಅದು ಅತಿಶುದ್ಧವಾಗುವಂಥ ಧರ್ಮ. ಅವ್ರು ಮಾಡಿದ್ದಂತೂ ರಾಮದೇವರು ಕೊಟ್ಟರು ಏನಂತಾರೆ ಅವರು, ಬೇಡ ಭಕ್ತಿ ಒಂದು ಕೊಡಿ ನಾದು ಬೇಡ ಅಂದ್ಬಿಡ್ತಾರೆ ಕ್ಲೈಮ್ಯಾಕ್ಸ್ ಅವರು. ಅದಕ್ಕೆ ತದ್ದತ್ತೇನೈವ ಭುಂಜೀತಾ ಅಥೋ ನಾಣ್ಯಂ ಪ್ರಯಾಚೇತಿ ಬ್ರಾಹ್ಮೇ. ಇದರಿಂದ ದೇವರನ್ನು ಕೇಳಬಾರ್ದು, ಬೇರೆಯವ್ರನ್ನು ಕೇಳಬಾರ್ದು. ಅರ್ಥ ಆಯ್ತಾ? ದೇವರನ್ನು ಕೇಳಬಾರ್ದು, ಬೇರೆಯವ್ರನ್ನು ಕೇಳಬಾರ್ದು. ಆಫೀಸರ್ ಇಲ್ಲ ಅಂದ ಕ್ಲರ್ಕ್ ಹೋಗ್ತಾರೆ, ಕ್ಲರ್ಕ್ ಹತ್ರ ಕೇಳೋದು ಮತ್ತೆ ಏನಾರು ಮಾಡಿಕೊಡು ಅಂತ ಕೇಳಿಬಿಟ್ಟು, ಇಲ್ಲ ಅಂದಲ್ಲಿ ಇಲ್ಲ ಅಷ್ಟೇನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ದೇವರನ್ನಾಗಲಿ ಬೇರೆಯವರನ್ನಾಗಲಿ ಕೇಳಬಾರ್ದು. ಇದಕ್ಕೆ ಅರ್ಥರೂಪವಾಗಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ಎಣ್ಣದಲ್ಲಿ ಹೇಳ್ತಾರೆ, ಜ್ಞಾನಭಕ್ತಿ ಹರೇಸ್ತೃಪ್ತಿಂ ವಿನಾ ವಿಷ್ಣುವರಪಿ ಕ್ವಚಿತ್ ನಾಕಾಂಕ್ಷಂ ಕಿಮುತ ಅನ್ಯೇಭ್ಯ. ಇದು ವಿವರಣೆ ಆದವಂತು. ದೇವರನ್ನು ಕೂಡ ಎಷ್ಟು ಕೇಳ್ಬೋದಂತೆ, ಜ್ಞಾನಭಕ್ತಿ ಹರಿಯ ತೃಪ್ತಿ, ಇಷ್ಟು ಬಿಟ್ಟು ದೇವರನ್ನು ಬೇರೆ ಕೇಳಬಾರದು, ಅನ್ಯೇಭ್ಯ ಇನ್ನುಳಿದ ಕೇಳಬಾರ್ದು ಅಂತ ಹೇಳಬೇಕಾಗತ್ತೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಆ ವ್ರತ ಮಾಡಬೇಕು, ಅದನ್ನು ಕೇಳಲೇಬಾರದು, ಅದೇ ವ್ರತ ಆದವಂತು. ಸ್ವಲ್ಪ ಕಷ್ಟ ಆಗುತ್ತೆ, ರಾಯ 4 ವರ್ಷ ಕಷ್ಟ ಆಯ್ತು ಅವರಿಗೆ, ತಡ್ಕೊಂಡಿದ್ದಕ್ಕೆ ಏನಾಯ್ತು ಯೋಚನೆ ಮಾಡಬೇಕು. ಸ್ವಲ್ಪ ತಡ ಆದರೆ ಅಲ್ಲಿ ಶುರುತ್ತೆ, ಕಾಫಿಯಿಂದ ಶುರು ಮಾಡ್ತಾರೆ, ಸಕ್ಕರೆ ಪುಡಿ ಕಾಫಿ ಪುಡಿ ಏನೋ ಕೇಳಿ ಯಾವಾಗಲೂ ಬಂದರು ಅಂದ್ರೆ ಕೇಳಿದ್ರು ಅಂತಲೇ ಅರ್ಥ. ಅಭ್ಯಾಸ ಬಿಟ್ಟುಬಿಡ್ಬೇಕಾದ್ರೆ ಸ್ವಲ್ಪ ನಷ್ಟ ಆಗ್ಬೋದು, ತೊಂದರೆ ಆಗ್ಬೋದು. ಆ ಸಹಿಸ್ಕೊಳ್ಳೋದಕ್ಕೆ ತಪಸ್ಸು ಅಂತ ಕರೆಯೋದು ಅವಸ್ಥೆ ಇದೆ. ಯಾರು ನಮ್ಮ ಹತ್ರ ಇನ್ನೊಬ್ಬರು ಹತ್ರ ಇದೆ, ಕೇಳಿದ್ರೆ ಕೊಡ್ತಾರೆ, ಕೇಳೋದಿಲ್ಲ ಅದು ತಪಸ್ಸು. ಅದು ಕೇಳಿದ್ರೆ ಕೊಡ್ತಾರೆ ಇಸ್ಕೋಬೇಕು ಅಲ್ಲ, ಕೇಳಿದ್ರೆ ಅವ್ರು ಕೊಡ್ತಾರೆ ಇಸ್ಕೋಬೇಕು ಅಂತೇನಿಲ್ವಲ್ಲ, ನಾವು ಕೇಳೋದಿಲ್ಲ ಅಷ್ಟೇ. ತಪಸ್ಸು ಅಂದರೆ ಎಲ್ಲೋ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬಾರ್ದು, ಮನೆಯಲ್ಲಿದ್ದೇ ತಪಸ್ಸು ಮಾಡೋಕ್ಕೆ ಬರೋದು. ಈ ಬೈಕ್ಗಳ ನಿಯಂತ್ರಣ ಮಾಡೋದೇ ದೊಡ್ಡ ತಪಸ್ಸು. ತದಧೀರ ಪ್ರವೃತ್ತಿತ್ವ ತದೀಯಂ ಸರ್ವಮೇವ ಯತ್ ತದ್ದತ್ತೇನೈವ ಹುಂಜೀತಾ. ಸರಿ, ದೇವ್ರು ಕೊಟ್ಟು ಇರಬೇಕು ಅಂತ ಹೇಳ್ತೀರಿ, ನಾವೇನು ಮಾಡಬೇಕು ಅಂದರೆ ದೇವ್ರು ಕೊಟ್ಟಿದ್ದಲ್ಲಿ ಬದುಕಬೇಕು, ಅವ್ರು ಹೇಳಿದ ಕೆಲಸ ಮಾತ್ರ ತಪ್ಪದೇ ಮಾಡಬೇಕು. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ ಏವಂ ತ್ವಯ್ಯ ನಾಣ್ಯಥಾ ಇತೋ ಅಸ್ತಿ ನ ಕರ್ಮ ಲಿಪ್ಯತೇನರೇ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ. ನಾವು ಹೇಗೆ ಬಂದು 100 ವರ್ಷ ಬದುಕಿ ಅಂತ ಹೇಳಿದ್ರೆ ಪೂರ್ಣಾಯುಷ್ಯವನ್ನು ಕಳೆದು ಬಿಡಿ. ಪೂರ್ಣಾಯುಷ್ಯ ಹೇಗೆ ಕಳಿಬೇಕು ಅಂದರೆ ಕುರುವನ್ನೇವ ಯ ಕರ್ಮಾಣಿ, ಕರ್ಮಣ್ಯೇ ವಾಧಿಕಾರಸ್ಥೆ. ಯಾವ ವರ್ಣ ಆಶ್ರಮಕ್ಕೆ ಯಾವ್ಯಾವ ದೇಶ ಕಾಲ ವರ್ಣ ಆಶ್ರಮ ಮೊದಲಾದವಳಿಗೆ ತಕ್ಕಂತೆ ಯಾವ್ಯಾವ ಕರ್ಮಗಳನ್ನು ಶಾಸ್ತ್ರಗಳು ಪ್ರಿಸ್ಕ್ರೈಬ್ ಮಾಡಿವೆ ಅವನ್ನು ಕುರುವನ್ನೇವ ಬರೀ ಮಾಡಿ ಅಲ್ಲ ಮಾಡ್ತಾನೇ ಇರಬೇಕು, ಬಿಡಾಗಿಲ್ಲ. ಎಂದೂ ಕರ್ಮತ್ಯಾಗ ಮಾಡಾಗಿಲ್ಲ. ಕರ್ಮತ್ಯಾಗ ಮಾಡಿದ್ರೆ ಏನಂತ, ಕರ್ಮ ಭ್ರಷ್ಟನಾಗ್ತಾನೆ ಹೊರತು ಬೇರೆ ಇಲ್ಲ. ಇದು ಯಾತಕ್ಕೆ ಫಲ ಕೇಳಬಾರ್ದು ಅಂದಮೇಲೆ ಕರ್ಮ ಯಾತ ಮಾಡೋದು ಅಂದರೆ, ಫಲ ಕೇಳಬಾರ್ದು ಕರ್ಮ ಬಿಡಬಾರ್ದು. ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚರ. ಎರಡು ಸೇರಿ ಭಗವದ್ಗೀತಾ ಬಂತಾಗ, ಎರಡು ಸೇರಿದಾಗ ಇದು ಪ್ರತಿಪಾದ್ಯರಾದ ಯಜ್ಞನಾಮಕ ಭಗವಂತನೇ ಕೃಷ್ಣ ಆತ ಇದನ್ನು ಉಪದೇಶ ಮಾಡ್ತಾ ಇದ್ದಾನೆ. ಏವಂ ತ್ವಯಿ ನಾಣ್ಯಥಾ ಇತೋಸ್ತಿ ನ ಕರ್ಮ ಲಿಪ್ಯತೇನರಿ. ಕರ್ಮ ಬಂಧಕ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ, ಈ ರೀತಿ ಮಾಡು, ಎಂದು ಬಂಧಕ ಆಗೋದೇ ಇಲ್ಲ. ಯಾವ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದರೆ ಕರ್ಮ ಬಂಧಕ ಅಲ್ಲ. ಯಾವ ಬಂಧಕ ಅದು? ಕೃಷ್ಣಾರ್ಪಣ ಬುದ್ಧಿ ಮಾಡಿದರೆ ಯಾರು ಹಣ ಕಲೆಕ್ಟ್ ಮಾಡ್ತಾರೆ, ಕಲೆಕ್ಟ್ ಮಾಡಿದ್ರೆ ಕೊಟ್ಟು ಬಿಡ್ತಾನೆ, ಬಂಧಕ ಅಲ್ಲ ಅದು. ಅರ್ಧ ಇಟ್ಕೋತಾನವ ಬಂಧಕ ಆಯ್ತು. ಎಷ್ಟು ಕಲೆಕ್ಟ್ ಮಾಡಿರ್ತಾನೋ ಕೊಟ್ಟ, ಕಲೆಕ್ಟ್ ಆಗಲ್ಲ ಕಲೆಕ್ಟ್ ಆಗಲಿಲ್ಲ ಅಂತ ಹೇಳಿದ, ರಿಸಿಪ್ಟ್ ಬುಕ್ ವಾಪಸ್ ಕೊಟ್ಟ ಅಷ್ಟೇ, ತಪ್ಪಲ್ಲ ಅದು. ಆದರೆ ರಿಸಿಪ್ಟ್ ಬುಕ್ಕು ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ, ಪಜೀತಾಗತ್ತೆ. ಅಂದರೆ ಅಕೌಂಟ್ ಕೊಡಬೇಕು. ಕೊಟ್ಟಿದ್ದರೆ ನಿನ್ನ ಕೆಲಸ ನೀನು ಮಾಡಬೇಕಷ್ಟೇ, ಯಾತಕ್ಕೆ ಕಡಿಮೆ ಆಯಿತು ಕಡಿಮೆ ಪ್ರಶ್ನೆ ಇಲ್ಲ. ಅದು ನೀನು ತಮ್ಮನ್ನು ತೊಗೊಂಡಿಲ್ಲ, ಅದು ಇಂಪಾರ್ಟೆಂಟ್, ಮಿಸ್ಯೂಸ್ ಆಗಿಲ್ಲ. ಅದಕ್ಕೆ ಕುರುವನ್ನೇವ ಇಹ ಕರ್ಮಾಣಿ ಇಹ ಅಂಥೇಳಿ ಅನೇಕ ಅರ್ಥಗಳು. ಈ ಸಾಧನ ಬಂದ ನಾಲಿಗೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಇಹ ಈ ಸಾಧನ ಶರೀರ ಸಾಧನ ಭೂಮಿ ಸಾಧನ ಕಾಲ ಇಂಥ ಅವಕಾಶ ಸಿಕ್ಕಾಗ ಎಂದೂ ಅದನ್ನು ಕಳ್ಕೊಳ್ಬಾರ್ದು. ಕರ್ಮಾಣಿ ಅಂತ ಹೇಳಿದ್ರೆ ಒಂದೆರಡು ಮಾಡಿ ಸಾಕು ಅಂತ ಹೇಳಬಾರ್ದು. ಎಷ್ಟು ಕರ್ಮಗಳು ವಿಹಿತವಾಗಿ ನಿತ್ಯ ನೈಮಿತ್ತಿಕ ವರ್ಣಾಶ್ರಮೋಚಿತ ದೇಶೋಚಿತ ಕಾಲೋಚಿತ ಪ್ರಾತಃ ಸಂಕಲ್ಪಗತದ ಕೊನೆ ಹೇಳ್ತಾರಲ್ಲ, ಅಷ್ಟೆಲ್ಲ ಕರ್ಮಗಳನ್ನು ಮಾಡಬೇಕು. ಜಿಜೀವಿಷೇತ್ ಜೀವಿ ತುಂಬಿಚ್ಛೇತ್ ಜಿಜೀವಿಷೇತ್, ಆ ರೀತಿ ಮಾಡಬೇಕು. ಇಷ್ಟಪಡಬೇಕೇ ಹೊರತು ಸುಮ್ಮನೆ ಬದುಕಿದ್ರೆ ಅರ್ಥ ಇಲ್ಲ. ಸುಮ್ಮನೆ ಬದುಕಿದ್ರೆ ಬದುಕು ಅರ್ಹತೆ ಇಲ್ಲ ಅವನಿಗೆ. ದೇವ್ರು ಹೇಳಿದ ಕೆಲಸ ಮಾಡದೆ ಹೋದರೆ ಅರ್ಹತೆ ಇರೋ ಕೆಲಸ ಆಫೀಸ್ಗೆ ಹೋದಲ್ಲ ಪೇ ಕಟ್ ಮಾಡ್ತಾರಷ್ಟೇ. ಹೋಗದೆ ಹೋದರೆ ಸ್ಯಾಲ್ರಿ ಹ್ಯಾಕ್ ಕಟ್ ಮಾಡ್ತಾರೋ, ಕರ್ಮಾಚರಣೆ ಮಾಡದೆ ಹೋದರೆ ನಮ್ಮ ಆಯುಷ್ಯನೇ ಕಟ್ ಆಗುತ್ತೆ ಎಂದು ಹಾಗೆ ಮಾಡಬಾರ್ದು. ಅಕುರ್ವತಃ ಕರ್ಮ ನ ಲಿಪ್ಯತೆ ಇತಿ ನಾಸ್ತಿ. ಅಲ್ಲಿ ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಕರ್ಮನೇ ಬಿಟ್ಟುಬಿಟ್ರೆ ಇಲ್ಲ, ಕರ್ಮ ಬಿಡೋದು ಮತ್ತೊಂದು ಬಂಧಕ, ಕರ್ಮ ಬಿಡೋದು ಬಂಧಕ, ಫಲಾಪೇಕ್ಷೆಯಿಂದ ಮಾಡೋದು ಬಂಧಕ, ಎರಡು ತಿಳ್ಕೋಬೇಕಾಗ. ಕರ್ಮ ಬಿಡೋದು ಬಂಧಕ, ಫಲಾಪೇಕ್ಷೆಯಿಂದ ಮಾಡೋದು ಬಂಧಕ. ಸೊ ಕರ್ಮ ಮಾಡಬೇಕು ಮತ್ತು ಫಲಾಪೇಕ್ಷೆ ಬಿಡಬೇಕು. ಆ ಫಲ ಅಲ್ಲೇ ಯಾರು ಹೊತ್ಕೊಂಡು ಹೋಗ್ತಾರೆ, ಕೃಷ್ಣಾರ್ಪಣೆ ಅರ್ಪಿಸಬೇಕು. ಅದೆಲ್ಲ ಸೇರಿದಾಗ ಆಗ ನಮಗೆ ಕರ್ಮ ಮೋಚಕವಾಗ್ತದೆ, ಇಲ್ಲದವರು ಮೋಚಕ ಆಗೋದಿಲ್ಲ. ಅಜ್ಞಶ್ಯ ಕರ್ಮ ಲಿಪ್ಪೇತ ಕೃಷ್ಣೋಪಾಸ್ತಿ ಮಕುರ್ವತಃ. ಯಾರು ಕೃಷ್ಣನ ಆರಾಧನೆ ಮಾಡೋದಿಲ್ವಲ್ಲ ಅವರಿಗೆ ಕರ್ಮ ಲೇಪ ಆಗುತ್ತೆ. ಜ್ಞಾನಿನೋಪಿ ಯಥೋಹ್ರಾಸಃ ಆನಂದಶ್ಚ ಭವೇ ಧ್ರುವಂ. ಎಷ್ಟು ಮಟ್ಟಿಗೆ ಅಂತ ಕೇಳಿದರೆ ಅಪರೋಕ್ಷ ಜ್ಞಾನ ಬಂದಾಗಿದೆ ಈಗ. ಆಗೇನಾದರೂ ನಿಷಿದ್ಧ ಕರ್ಮ ಮಾಡಿಬಿಟ್ರೆ ಅವನಿಗೂ ಕೂಡ ಏನಾಗುತ್ತೆ ಗೊತ್ತಾ, ಆನಂದಶ್ಚ ಹ್ರಾಸಃ ಭವೇತ್. ಮುಕ್ತಿಯಲ್ಲಿ ಆನಂದ ಹ್ರಾಸವಾಗುತ್ತೆ, ಗೊತ್ತಾಯ್ತಾ. ಅಥೋ ಅಲೇಪೇಪಿ ಲೇಪಶ್ಚಾತ್ ಅತಃ ಕಾರ್ಯೈವ ಸಾಸದ. ಜ್ಞಾನಿಗೆ ಕರ್ಮ ಲೇಪ ಇಲ್ಲ, ಅಂಥವನಿಗೆ ಲೇಪ ಆಗ್ತಿರ್ಬೇಕಾದ್ರೆ ನಮ್ಮ ಪಾಡೇನಿ ಮಧ್ಯೆ ನಾವೇನು ತಿಳ್ಕೊತೇವೆ, ಜ್ಞಾನಿಗೆ ಬಂಧಕ, ಜ್ಞಾನಿಗೆ ಬಂಧಕ, ನಮಗಲ್ಲ ಅಲ್ಲ. ಅಜ್ಞಾನ ಇನ್ನೂ ಜಾಸ್ತಿ ಬಂಧಕ, ಜ್ಞಾನಿಗಳಿಗೆ ಎಷ್ಟು ಬಂಧಕವನ್ನು ಅಜ್ಞಾನಿಗಳಿಗೆ ಇನ್ನೂ ಹೆಚ್ಚು ಬಂಧಕ. ಆದ್ದರಿಂದ ಎಂದೂ ಕೂಡ ಕರ್ಮಾಚರಣೆಯನ್ನು ಬಿಡಬಾರದು ಮತ್ತು ಕರ್ಮಫಲ ಅಪೇಕ್ಷೆಯನ್ನು ಪಡಬಾರದು. ಅಸುರಿಯ ಇತಿ ನಾರದೀಯೇ, ಅದು ಬ್ರಹ್ಮಾಂಡ ಪುರಾಣ, ಅದು ನಾರದೀಯ ಪುರಾಣ, ಹಿಂದಿಂದು ಬ್ರಹ್ಮಪುರಾಣ ಎಷ್ಟಾದ್ರೆ ಈಗ ಬ್ರಹ್ಮಾಂಡ ಪುರಾಣ, ಬ್ರಹ್ಮಪುರಾಣ, ನಾರದೀಯ ಪುರಾಣ, ಪುರಾಣಗಳೆಲ್ಲ ಯುಟಿಲೈಸ್ ಮಾಡ್ತಾರೆ. ಹುಡುಗರು ಅಪ್ಪಿತಪ್ಪಿನೂ ಹೇಳಕ್ಕೆ ಹೋಗೋದಿಲ್ಲ ಅದನ್ನು. ಅಸುರಿಯಾ ನಾಮತೆ ಲೋಕಾಹ ಅಂಧೇನ ತಮಸಾವೃತಾಹ ತಾಂಸ್ತೆ ಪ್ರೇತ್ಯಾಭಿಗಚ್ಛಂತಿ ಏಕೇಚ ಆತ್ಮಹನೋ ಜನಾಹ. ಈ ರೀತಿ ಮಾಡೋದಿಲ್ಲ ನಾವು, ದೇವ್ರ ಉಪಾಸನೆ ಮಾಡೋದಿಲ್ಲ, ಕರ್ಮ ಮಾಡೋದಿಲ್ಲ, ಫಲ ಕೇಳೋದು ಬಿಡೋದಿಲ್ಲ, ಕೃಷ್ಣಾರ್ಪ ಅನ್ನೋದಿಲ್ಲ ಅಂತ ಕೇಳಿದರೆ ಸರಿ ಆಗಿದ್ರೆ ಅಸುರಿಯಾ ನಾಮ ಲೋಕಾಹ ಅಸುರಿಯಾಹ ಅಸುರೈಹಿ ಪ್ರಾಪ್ಯತ್ವಾತ್ ಅಸುರಿಯಾಹ. ಅಸುರರು ಹೋಗ್ತಕ್ಕಂಥ ಲೋಕಕ್ಕೆ ಹೋಗ್ತಾರೆ. ಯಾವುದದು? ಅಂಧಂತಮಃ, ಅಂಧಂತಮಸ್ಸಿಗೆ ಹೋಗ್ತಾರೆ. ದೇವರನ್ನು ಕೊಂದಾಗತ್ತಂತ ಅದನ್ನು ಆತ್ಮಹನೋ ಜನಾಹ. ಯಾರು ದೇವ್ರು ಹೇಳಿದ ಕೆಲಸ ಮಾಡೋದಿಲ್ಲ ಅವ್ರಿಗೆ ಎಂಥ ದೋಷ ಬರುತ್ತೆ? ದೇವರಿಗೇನು ಆಗೋದಿಲ್ಲ, ಪಾಪ ಇವರಿಗೆ ಬರುತ್ತಂತೆ. ದೇವರನ್ನು ಕೊಂದಷ್ಟು ಪಾಪ ಬರುತ್ತಂತೆ. ಅದು ಎರಡು ರೀತಿ ಆತ್ಮಹತ್ಯೆ. ತನ್ನನ್ನು ಹಾಳು ಮಾಡಿಕೊಂಡ ಆತ್ಮಹತ್ಯೆ, ದೇವರಿಗೆ ವಿರೋಧ ಮಾಡಿದ ಅದು ಆತ್ಮಹತ್ಯೆ. ಅದರಿಂದ ಎಂದೂ ಕೂಡ ಕರ್ಮ ಬಿಡೋದಾಗಲಿ ಫಲ ಕೇಳೋದಾಗಲಿ ಮಾಡಬಾರದು. ಸುಷ್ಠು ರಮಣ ವಿರುದ್ಧತ್ವಾತ್ ಅಸುರಾಣಾಂ ಪ್ರಾಪ್ಯತ್ವಾತ್ ಅಸುರ್ಯಾಹ. ರಮಣ ವಿರುದ್ಧ, ರಮಣ ಯೋಗ್ಯವಾದದ್ದು ಸೂರ್ಯ, ರಮಣ ಅಯೋಗ್ಯವಾದದ್ದು ಅಸುರ್ಯ. ಅದಕ್ಕೆ ಅರ್ಥ ಅಸುರದಿಂದ ಪ್ರಾಪ್ಯತ್ವಾತ್ ಅಸುರ್ಯ, ಎರಡರ್ಥ. ಅಸುರ್ಯ ಶಬ್ದಕ್ಕೆ ಸುಖ ಇಲ್ಲದೆ ಇರತಕ್ಕಂಥ ಲೋಕ, ನಿತ್ಯ ದುಃಖದ ಲೋಕ, ಅಸುರರು ಮಾತ್ರ ಹೋಗ್ತಕ್ಕಂಥ ಲೋಕ, ಅಲ್ಲಿಗೆ ಹೋಗ್ತಾನೆ. ಅದಕ್ಕೆಲ್ಲ ನಚ ರಮಂತ್ಯಹೋ ಅಸದುಪಾಸನಯ ಆತ್ಮಹನಃ, ಭಾಗವತದ ವಾಕ್ಯ. ಯಾರು ಈ ರೀತಿಯಲ್ಲಿ ಅಸದುಪಾಸನೆ ಮಾಡ್ತಾರೋ ಅವರೆಂದೂ ಕೂಡ ಸುಖ ಪಡೋದಿಲ್ಲ. ಸದುಪಾಸನೆ ಮಾಡಿದರೆ ಸುಖ, ಅಸದುಪಾಸನೆ ಮಾಡಿದರೆ ಸುಖ ಇಲ್ಲ. ಅವರು ಉಪಾಸನೆ ಮಾಡಬೇಕು ಪಾರ್ಟ್ ಎ, ಸದುಪಾಸನೆ ಮಾಡಬೇಕು, ಅದು ಸ್ವಲ್ಪ ಅಸದುಪಾಸನೆ ಮಾಡಬಾರದು. ಅದಕ್ಕೆ ಹರಿಕಥಾಮೃತಸಾರದಲ್ಲಿ ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆ ಗೈವರಿಗಿತ್ತಪನು ತನ್ನ. ಸದುಪಾಸನೆ ಮಾಡಿದರೆ ಅನುಗ್ರಹ ಮಾಡ್ತಾನೆ ಹೊರತು ಅಸದುಪಾಸನೆಗೆ ಅನುಗ್ರಹ ಮಾಡೋದಿಲ್ಲ. ಮಹಾದುಃಖೈಕ ಹೇತುತ್ವಾತ್ ಪ್ರಾಪ್ಯತ್ವಾತ್ ಹೆಸರೈಸ್ತಥ ಅಸುರಿಯಾನಾಮತೆ ಲೋಕಾಹ ತಾನ್ಯಾಂತಿ ವಿಮುಖಾಹರವು ವಿತಿ ವಾಮನೆ. ಇನ್ನೊಂದು ಪುರಾಣ, ವಾಮನ ಪುರಾಣ ಕೋಟ್ ಮಾಡಿದರು. ಎಷ್ಟು ಪುರಾಣಗಳು ಸೇರಿಸ್ತಾ ಹೋಗ್ತಾರೆ. ಅದಕ್ಕೆ ತತ್ವ ಸಮನ್ವಯ ಅಂತಂದ್ರೆ ಅದೇ ಏಕೇಚ ಇತ್ಯನೇನ ನಿಯಮ ಉಕ್ತ ಅಸುರಿಯಾನಾಮತೆ ಲೋಕ ಅಂತ. ಏಕೆ ಅಂತ ಹೇಳಿದ್ರೇನು, ಯಾರ್ಯಾರೋ ಅವರವರು ಅಂತ ಹೇಳಿದ್ರಿಂದ, ಯಾರ್ಯಾರೋ ಅವರವರು ಅಂತ, ಯಾರ್ಯಾರು ಲೇಟಾಗಿ ಬರ್ತಾರೋ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಅಂತ ರೂಲ್ ಅದು. ಯಾರು ಮಾಡ್ತಾ ಎಕ್ಸೆಪ್ಷನ್ನೇ ಇಲ್ಲ. ಅಸದುಪಾಸನೆ ಮಾಡಿದರೆ ದುರ್ಗತಿ ಆಗೋದು ತಪ್ಪಿದ್ದಲ್ಲ. ಅದಕ್ಕೆ ಏಕೆ ಅಂತ ನಿಯಮ ಹೇಳಿದರು. ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ನಿ ಅಂತ ಹೇಳಿದಾಗ ಧೂಮ ಇದ್ದಲ್ಲಿ ಏನಿರಬೇಕು ಅಂತ ಆಯ್ತಾಗ ಒನ್ನಿ ಇರಲೇಬೇಕು. ನಿಯಮ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಏಕೇಚ ಇತ್ತನೇನ ನಿಯಮ ಉಕ್ತಃ ನಿಯಮೇನ ತಮೋ ಯಾಂತಿ ಸರ್ವೇಪಿ ಮೂಖಾಹರೌ ಇತಿ ಚ. ಯಾರು ಹರಿಗೆ ವಿಮುಖರಾಗ್ತಾರೋ ಅವರೆಲ್ಲ ಏನಾಗ್ತಾರೆ, ನಿಯಮೇನ ತಮೋಯಾಂತಿ, ಆಸ್ ಎ ರೂಲ್ ತಮಸ್ಸಿಗೆ ಹೋಗ್ತಾರೆ, ಎಕ್ಸೆಪ್ಷನ್ನೇ ಇಲ್ಲ. ಅದಕ್ಕೆ ರಾಹು ಎಷ್ಟೆಷ್ಟು ಟ್ರೈ ಮಾಡಿದ್ರು ಏನಾಯ್ತು ಅವನಿಗೆ, ಆಗಲಿಲ್ಲ ಅವನಿಗೆ. ರಾಹುನ ಕಥೆ ಅದಕ್ಕೇನೆ, ಒಬ್ಬರಾರು ಹೋಗ್ತಾನಂತ ಕೇಳಿದರೆ ಒಬ್ಬನು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಎಂದೂ ಕೂಡ ಅಸದುಪಾಸನೆ ಮಾಡಲೇಬಾರದು ಅಂತ ಹೇಳುತ್ತಾರೆ. ಈ ದೇವರು ಎಂಥವನು, ಅವನ ಬಗ್ಗೆ ಅಷ್ಟೆಲ್ಲ ಹೇಳ್ತಿರಲ್ಲ ಅಂದರೆ, ಅನೇಜತ್ ಏಕಂ ಮನಸಃ ಜವೀಯ ನೈನ ದೇವಾಹ ಆಪ್ನುವನ್ ಪೂರ್ವಮರ್ಷತ್ ತದ್ಧಾವತೋ ಅನ್ಯಾನ್ ಅತ್ಯೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ. ದೇವರ ಮಹಿಮೆ ಅತಿ. ಅನೇಚತ್ ಏಕಂ ಮನಸಃ ಜವೀಯ ನಾ ಏನತ್ ದೇವಾಹ ಆಪ್ನುವನ್ ಪೂರ್ವಂ ಮರ್ಷತ್ ತದ್ಧಾವತಃ ಅನ್ಯಾನ್ ಅತ್ಯೇತಿ ತಿಷ್ಠತ್ ತಸ್ಮಿನ್ನಪಃ ಮಾತರಿಶ್ವಾ ದಧಾತಿ. ಇದು ದೇವರು ಎಷ್ಟು ಒಳ್ಳೆ ಮಹಿಮೆ ಹೇಳುತ್ತೆ. ಅನೇಜತ್ ಏಜಲ್ಡ್ರ ಕಂಪನಿ ಅಂತಿದೆ, ದೇವರು ಯಾರಿಗೂ ಭಯಪಡೋದಿಲ್ಲ. ಇದು ದೇವರು ಸಂಪೂರ್ಣ ಸ್ವತಂತ್ರ. ಮನಸಾಜವೀಯ ಮನಸ್ಸಿಗಿಂತ ಮನಸಹಾಜವೀಯ ಮನೋವೇಗಕ್ಕಿಂತ ಜಾಸ್ತಿ ದೇವರ ವೇಗ. ಅದಕ್ಕೆ ಅಜಯ್ ಗಜೇಂದ್ರ ಕರೆತಿರ್ಲಿಕ್ಕೆ ಪರಮಾತ್ಮ ಹೊಂದಿಬಿಟ್ನಲ್ಲ, ಎಂಥ ವೇಗ ಅದು, ಮನೋವೇಗ ಮೀರಿದ ವೇಗ ಅದು. ನೈನದ್ದೇವ ಆಪ್ನುವನ್, ಯಾವ ದೇವತೆಗಳು ತಿಳಿದಕ್ಕಾಗೋದಿಲ್ಲ ಪೂರ್ತಿಯಾಗಿ. ಪೂರ್ವ ಮನುಷ್ಯತ್ ಅಷ್ಟು ಋಷು ಜ್ಞಾನೆ, ಎಲ್ಲರಿಗಿಂತ ಮೊದಲು ಎಲ್ಲರನ್ನೂ ತಿಳಿದವನು ಪರಮಾತ್ಮ. ದೇವ್ರ ಬಗ್ಗೆ ಯಾರಿಗೂ ಪೂರ್ತಿ ತಿಳಿದಿಲ್ಲ, ಎಲ್ಲರ ಬಗ್ಗೆ ದೇವರು ಪೂರ್ತಿ ತಿಳಿದುಬಿಟ್ಟಿದ್ದಾನೆ. ಅದಕ್ಕೆ ಪೂರ್ವಂ ಅರ್ಷತ್ ತದ್ಧಾವತಃ ಅನ್ಯಾನ್ ಅತ್ಯೇತಿ ತಿಷ್ಠತ್. ಎಷ್ಟು ಓಡಿದರೂ ಕೂಡ ಪರಮಾತ್ಮ ಕೂತ್ಕೊಂಡೇ ದಾಟಿಬಿಟ್ಟಿರ್ತಾನೆ ಅಂತ ಹೇಳ್ತಾನೆ. ಉಳಿದವರು ಓಡ್ತಿರ್ತಾರೆ, ಪರಮಾತ್ಮ ಕೂತಲ್ಲೇ ಕೂತಿರ್ತಾರೆ, ದಾಟಿ ಮುಂದೆ ಹೋಗ್ಬಿಟ್ಟಿರ್ತಾನೆ. ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ. ತಸ್ಮಿನ್ ಅಂತ ಪರಮಾತ್ಮನಲ್ಲಿ ಮಾತರಿಶ್ವಾ ವಾಯುದೇವರು, ಮಾತರ್ಮೇ ಮಾತರಿಶ್ವನ್ ವಾಯುದೇವರು, ಅಪಹ ದಧಾತಿ. ಅಪಹ ಅಂದರೆ ಕರ್ಮಾಣಿ ಅಂತ ಅರ್ಥ. ಎಲ್ಲರೂ ಮಾಡ್ತಕ್ಕಂಥ ಕರ್ಮಗಳನ್ನು ಒಪ್ಸೋದು ಯಾರು, ವಾಯುದೇವರು ಸಮರ್ಪಣೆ ಮಾಡ್ತಾರೆ. ಅದಕ್ಕೆ ಭಾರತೀಯರೋಡು ಮುಖ್ಯ ಪ್ರಾಣ ಅಂತ ಯಾತಕ್ಕೆ ಹೇಳಬೇಕು ಅಂದರೆ, ಸಮರ್ಪಣೆ ಮಾಡೋದು ಅವರೇ. ನಾವು ಸೀದಾ ಯೂನಿವರ್ಸಿಟಿಗೆ ಹೋಗಿ ಕೊಡೋದಿಲ್ಲ ಆನ್ಸರ್ ಸ್ಕ್ರಿಪ್ಟ್ನ, ಯಾರು ಕೊಡ್ತೇವೆ ಚಾನಲ್ ಆ ಪ್ರಕಾರ ಹೋಗು, ವಿ ಸಿ ಕೈಲಿ ಕೊಟ್ಟು ಬರೋದಿಲ್ಲ ಯಾರು ಹೋಗಿಬಿಟ್ಟು. ಅದು ಕೊಡೋದಕ್ಕೊಂದು ವ್ಯವಸ್ಥೆ ಇದೆ. ಸೊ ಭಾರತೀಯರವಣ ಮುಖ್ಯ ಪ್ರಾಣ ಅಂತರ್ಗತ ಅಂತಲೇ ಹೇಳಬೇಕು. ಅಪಹ ಅಂದರೆ ಕರ್ಮಾಣಿ ಅಂತ ಅರ್ಥ. ಅದಕ್ಕೇನೆ ನೀರು ಅಂದರೆ ಕರ್ಮ. ಅದಕ್ಕೆ ಯಾವುದೇ ಕರ್ಮ ಮಾಡೋ ಕರೆ ಹೇಳುತ್ತೆ, ಫಸ್ಟಿಗೆ ನೀರು ಬಿಟ್ಟು ಹೇಳಬೇಕಲ್ಲ. ತಸ್ಮಿನ್ ಅದು ಕರ್ಮದ ಸಂಕೇತ. ಕರ್ಮ ಅರ್ಪಣೆ ನೀರಿಗೂ ಅದಕ್ಕೆ ಸಂಬಂಧ ಇರಲಿಕ್ಕೋಸ್ಕರ ಕಾರಣ ಏನಂತ ಕೇಳಿದರೆ, ಅಪಹ ನೀರಿಗೆ ಕರ್ಮ ಅಂತಲೇ ಹೆಸರಿರೋದ್ರಿಂದ ಕರ್ಮ ಮಾಡ್ತೇವೆ ಅಂತ ಹೇಳೋದನ್ನು ನೀರಿನ ಮೂಲಕನೇ ತೋರಿಸ್ಬೇಕು. ಅಪ ನೀರು ತಸ್ಮಿನ್ ಅಪಹ ಮಾತರಿಶ್ವಾ ದಧಾತಿ. ಅನೇಜತ್ ನಿರ್ಭಯತ್ವಾತ್ ತದೇಕಂ ಪ್ರಾಧಾನ್ಯತಸ್ತಥಾ ಸಮ್ಯಕ್ ಜ್ಞಾತುಮಶಕ್ಯತ್ವಾತ್ ಅಗಮ್ಯಂ ತತ್ಸುರೈರಪಿ. ಅದಕ್ಕೆ ಸ್ವಯಂತು ಸರ್ವಾನ್ ಅಗಮತ್ ಪೂರ್ವಮೇವ ಸ್ವಭಾವತಃ ಅಚಿಂತ್ಯ ಶಕ್ತಿತಶ್ಚೈವ ಸರ್ವಗತ್ವಾಚ ತತ್ಪರ. ಇವತ್ತು ಆಕಾಶ ಎಷ್ಟು ಓಡಿದ್ರೂ ನಮ್ಮ ಮುಂದೆ ಇರುತ್ತೆ ಆಕಾಶ. ಯಾತಕ್ಕೆ ಸರ್ವತ್ರ ವ್ಯಾಪ್ತ. ದೇವ್ರ ಕೂತಲ್ಲಿ ಎಲ್ಲರೂ ಯಾತಕ್ಕೆ ದಾಟ್ತಾನೆ ಅಂದರೆ ವ್ಯಾಪ್ತನಾಗಿರೋದ್ರಿಂದ ಎಷ್ಟೋದ್ರೂ ಕೂಡ ಮುಂದೆ ಇರ್ತಾನೆ ಪರಮಾತ್ಮ. ಮಾರುತ್ತೇವ ಯತಶ್ಚೇಷ್ಟಾ ಸರ್ವಾತಾಂ ಹರೇರ್ಪಯೇತಿ ಬ್ರಹ್ಮಾಂಡೆ ಋಷಿಜ್ಞಾನೆ. ಇತಿ ಎಲ್ಲ ಒಂದು ವಾಯುದೇವರು ಯಾತಕ್ಕೆ ಅರ್ಪಿಸ್ಬೇಕು ಅಂತ ಪ್ರಶ್ನೆ. ಈಗ ನಾವೇನು ಮಾಡೋದು, ನಾವೇನು ಕಡಿಮೆ ನಾವು ಅರ್ಪಿಸ್ಬಿಡ್ತೇವೆ ಅಂತ ಕೇಳಿದರೆ, ಇಲ್ಲ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ. ಎಲ್ಲ ಕಾರ್ಯಗಳನ್ನು ಮಾಡಿಸೋದು ಯಾರು, ಅವರು ರೈಟ್ ಯಾರು ಅವ್ರದ್ದು. ಅರ್ಥ ಆಯ್ತಾ? ಈಗ ಈ ಮಾಡಿಸಿದವರಿಗೆ ಅರ್ಪಿಸೋ ಹಕ್ಕಿದೆ. ಯಾರೋ ಒಂದು ಕಷ್ಟ ಅರ್ಪಣಕ್ಕಾಗುತ್ತೆ, ಸೇವಾಕರ್ತ ಅನ್ಬೇಕು. ಎಲ್ಲರೂ ಕಷ್ಟ ಅರ್ಪಿಸ್ಕೊಂಡು ಬಿಟ್ಟರೆ ಏನಾಗುತ್ತದೆ, ನೀವು ಕೂಡ ಸುಮ್ಮನೆ ಅವನಿರ್ಕೊಂಡು ಕರೀತಾರೆ. ಇವ್ರು ಮಾಡೋದು ಇವರ ಮಾಡಿಸೋದು ಇವರ ಆದ್ದರಿಂದ ಇವರು ಅರ್ಪಣೆ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ಆದ್ದರಿಂದ ಭಾರತೀಯರ ಮುಖ್ಯ ಪ್ರಾಣಾಂತರದ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ಪ್ರೇರೇಪಣೆ ಮಾಡೋದು ಅವರು, ಮಾಡಿಸೋದವರು, ಅರ್ಪಣೆ ಮಾಡೋ ಹಕ್ಕು ಅವರಿಗಿದೆ. ಆದ್ದರಿಂದ ವಾಯುದೇವ್ರ ಮೂಲಕನೇ ಮಾಡಬೇಕು. ಯಾರು ವಾಯುದೇವ್ರನ್ನ ಬಿಟ್ಟು ಮಾಡ್ತಾರಲ್ಲ, ಅವ್ರು ಮಾಡಿದ ದೇವ್ರು ಯಾತಕ್ಕೆ ತೊಗೊಳ್ಳೋದ್ರೆ ಪ್ರಾಪರ್ ಚಾನಲ್ ಬಂದಿಲ್ಲ, ರಿಜೆಕ್ಟ್ ಆಗುತ್ತೆ ಅಂತ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗ. ಇದು ಯಾರು ಬರೆದಿದ್ದು ಉಪನಿಷತ್ತು, ಯಾರೋ ಬರೆದ ಅರಾದಿ ವೇದ ಅಪೌರುಷೇಯ ಇದು. ಅಂದಮೇಲೆ ವೇದವಾಕ್ಯದ ಪ್ರಕಾರನೇ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಅನ್ನೋದು ವೈದಿಕ ಸಂಪ್ರದಾಯನೇ ಹೊರತು ನಾವು ಮಾಡಿಕೊಂಡಿದ್ದಲ್ಲ. ಇರತಕ್ಕಂಥದ್ದೇ ಹಾಗೆ. ಅದು ಸೇರೋದು, ಯಾಕಂದ್ರೆ ಭಾರತೀಯರು ಅಂತ ಹೇಳಿದ ಹೋದ್ರೆ ಸೇರೋದಿಲ್ಲ, ಅದನ್ನು ಹೇಳಲೇಬೇಕಾದ್ರೆ. ಗೊತ್ತಾಯ್ತಾ? ತದೇ ಜತಿ ತನ್ನೈ ಜತಿ ತದ್ ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ತದೇ ಜತಿ ತನ್ನೈ ಜತಿ ತಸ್ಮಾತ್ ಸರ್ವಂ ಏಜತಿ. ಏಜುಲ್ರ ಕಂಪನೆ ಪರಮಾತ್ಮನಿಂದ ಎಲ್ಲವೂ ಕೂಡ ಏನಾಗ್ತಾ ಇದೆ. ಭೀಷಾಸ್ಮಾತ್ ಉದೇಚಿ ಸೂರ್ಯ. ದೇವರಿಂದ ಎಲ್ಲರೂ ಗಡಗಡ ನಡುತ್ತಾರೆ, ಅದು ಎಲ್ಲರೂ ಪ್ರೇರೇಪಿತ ಆಗ್ತಾರೆ. ಇನ್ನೊಂದು ಅರ್ಥ, ತದ್ದೂರೇ ತದ್ವಂತಿಕೆ, ಭಾರಿ ದೂರದಲ್ಲಿದ್ದಾನೋ ಪರಮಾತ್ಮನೇ, ಹತ್ತಿರ ಇದ್ದಾನೋ ಪರಮಾತ್ಮನೇ. ದೂರಾ ದೂರ ತರಮ್ಯತ್ವ ತದೇವಾಂತಿಕ ಮಂತಿಕ ತಾನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಎಲ್ಲಿದ್ದದೋ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರ ಮಾತು. ತದೇಜತಿ ತನ್ನೈಜತಿ, ಎಲ್ಲರೂ ಅವನಿಗೆ ಹೆದರ್ತಾರೆ. ಅವನು ತನ್ನೈಜತಿ, ಯಾರಿಗೂ ಪರಮಾತ್ಮ ಏಜಲ್ರು ಕಂಪನೆ ಕಂಪನ ಹೊಂದೋದಿಲ್ಲ. ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ, ಎಲ್ಲದರ ಒಳಗವನಿದ್ದಾನೆ ಎಲ್ಲರೂ ಹೊರಗಿದ್ದಾನೆ. ಯಚ್ಚಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಅಪಿ ವಾ ತದೇಜತಿ ತತೇವ ಏಜತಿ ಅನ್ಯತ್ ತತ್ ಸ್ವಯಂ ನ ಏಜತಿ ತಥೋ ಬಿಭೇತಿ ಸರ್ವೇ ಸರ್ವೋಪಿ ನ ಬಿಭೇತಿ ಹರಿ ಸ್ವಯಂ ಸರ್ವಗತ್ವಾ ಸದೂರೇ ಚ ಬಾಹ್ಯೇ ಅಂತಶ್ಚ ಸಮೀಪಗಃ ಇತಿ ತತ್ವ ಸಂಹಿತಾಯಾಂ. ಹಿಂದಿನ ಮತ್ತೆ ಬ್ರಹ್ಮಾಂಡ, ಇಲ್ಲಿ ಮತ್ತೆ ತತ್ಸಂಹಿತ, ಪ್ರತಿಯೊಂದು ಮಾತಿಗೂ ಕೊಟೇಶನ್. ಎಷ್ಟು ಅದಕ್ಕೆ ಪ್ರಾಮಾಣಿಕರು, ಪರಮ ಪ್ರಾಮಾಣಿಕರು, ಆಚಾರ್ಯ ಮಾತಿಗೆ ಇನ್ನೊಂದು ಯೋಚನೆ ಮಾಡಾಗೆ ಇಲ್ಲ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವಾನು ಪಶ್ಯತಿ ಸರ್ವಭೂತೇಶು ಚಾತ್ಮಾನಂ ತಥೋನ ಬಿಜುಗುಪ್ಸತೆ. ಇನ್ನು ಇದು ಥಿಯರಿ, ಯಾರು ಅನುಸಂಧಾನ ಮಾಡ್ತಾರಲ್ಲ ಏನು ಪ್ರಯೋಜನ ಅಂತ ಹೇಳಿದ್ದಾರೆ. ದೇವರಿಗಿದ್ದಾರೆ, ಇದ್ದಾನೆ ಬಿಡಿ ಅಂತ ಹೇಳಿದರೆ ತಿಳ್ಕೊಂಡವ್ರಿಗೇನು ಬೆನಿಫಿಟ್ ಇದೆ ನೋಡಿದ್ರ? ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವಾನು ಪಶ್ಯತಿ, ಯಾವನು ಎಲ್ಲ ಪ್ರಾಣಿಗಳನ್ನು ಕೂಡ ಭಗವದಸೀನ ಅಂತ ದೇವ್ ನೋಡ್ತಾನಲ್ಲ, ಸರ್ವಗಂ ಪರ ಅವನು ಸರ್ವಭೂತೇಶು ಚಾತ್ಮಾನಂ, ಎಲ್ಲ ಪ್ರಾಣಿಗಳಲ್ಲಿ ಪರಮಾತ್ಮನ ನೋಡ್ತಾನೆ, ಎಲ್ಲ ಪ್ರಾಣಿನ ಪರಮಾತ್ಮನ ಅಧೀನ ಅಂತ ನೋಡ್ತಾನೆ ಅವನು. ತಥೋನ ಬಿಜುಗುಪ್ಸತೆ, ಅವನು ನಿಶ್ಚಿಂತೆಯಾಗಿದ್ದು ಬಿಡ್ತಾನೆ, ಅವನು ತನ್ನನ್ನು ಕಾಪಾಡಿಕೊಳ್ಳಲು ಅನಿಸೋದೇ ಇಲ್ಲ ಅವನಿಗೆ, ದೇವರು ಕಾಪಾಡ್ತಿದ್ದಾನಲ್ಲ, ನಿಶ್ಚಿಂತೆಯಾಗಿದ್ದು ಬಿಡ್ತಾನೆ. ಸರ್ವಗಂ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ ಯಪ್ಪಸ್ಸೇ ಸ ಭಯಾಭಾವಾತ್ ನಾತ್ಮಾನಂ ಗೋಪ್ತುಮಿಚ್ಛತಿ. ಅವನು ತನ್ನ ಯಾರಪ್ಪ ಏನೋ ಆಗಿಬಿಡುತ್ತೆ, ಏನೋ ಕಾಪಾಡ ಮನೆ ಬೀಗ ಹಾಕಿ ಬರ್ಕೊಂಡ್ಬಿಡ್ತಾನೆ, ಸೇಫ್ ಅಂತ ತಿಳ್ಕೊಂಡ್ಬಿಡ್ತಾನೆ, ಬಾಗಿಲು ನನ್ನ ಕಾಪಾಡುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಬಾಗಿಲು ನನ್ನ ಕಾಪಾಡುತ್ತೆ, ಮನೆ ನನ್ನ ಕಾಪಾಡುತ್ತೆ ಅಲ್ಲ, ಯಾರು ಕಾಪಾಡ್ತಾರೆ? ದೇವರು ಕಾಪಾಡ್ತಾರೆ. ಆ ವಿಶ್ವಾಸ ಇದ್ದವರಿಗೆ ಭಯ ಬರೋದೇ ಇಲ್ಲ. ಇತಿ ಸೌಕರಾಯಣ ಶ್ರುತಿ, ಶ್ರುತಿಗೆ ಶ್ರುತಿನೇ ಕೋಟ್ ಮಾಡಿದರು, ಸೌಕರಾಯಣ ಶ್ರುತಿ ಅಂತ ಒಂದು ಶ್ರುತಿ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈ ಬಾಹೂತ್ ವಿಜಾನತಃ ತತ್ರ ಕೋಮೋಹ ಕಶ್ಯೋಕಃ ಏಕತ್ವಮನುಪಶ್ಯತಃ. ಎಲ್ಲವೂ ಭಗವದಧೀನ ಅಂತ ತಿಳ್ಕೊಂಡ ಮೇಲೆ ನಮಗೆ ಮೋಹ ಇಲ್ಲ, ಶೋಕ ಇಲ್ಲ, ಎಲ್ಲವೂ ದೇವರಧೀನ ಅಂತ ತಿಳ್ಕೊಂಡ್ಮೇಲೆ ನಮಗೇನು ಬರೋದಿಲ್ಲ, ಮೋಹ ಇಲ್ಲ, ಶೋಕ ಬರೋದಿಲ್ಲ. ಏಕತ್ವಮನುಪಶ್ಯತಃ ಇದನ್ನೆಲ್ಲ ತಮ್ಮದು ತಗೋತಾರೆ ಅವರು, ನೋಡಿದ್ರಾ? ಏಕತ್ವಂ ಅದ್ವೈತ ತಿಳ್ಕೊಂಡ್ರೆ ಭಯ ಇರೋದಿಲ್ಲ ಅಂತ ಅರ್ಥ ಮಾಡ್ತಾರೆ. ಅಲ್ಲ, ಏಕೋನೈಕಃ ಪರಮಾತ್ಮನ ಸ್ವಾತಂತ್ರ್ಯಂ ಪಶ್ಯತಃ, ದೇವರೊಬ್ಬನೇ ಸ್ವತಂತ್ರ ಅಂತ ತಿಳ್ಕೊಂಡ ಮೇಲೆ ನಮಗೇನಾಗೋದಿಲ್ಲ, ದುಃಖದ ಹೆಸರೇ ಇಲ್ಲ. ಯಾಕೆ? ಸ್ವತಂತ್ರ, ಸರ್ವಜ್ಞ, ಅತ್ಯಂತ ಅನುಗ್ರಹ ಕರುಣಾಳು ಪರಮಾತ್ಮ, ಅಂದಮೇಲೆ 100% ಸೇಫ್ ನಾವು. ನಮ್ಮ ದುಡ್ಡಿರುತ್ತೆ, ಒಂದು ಟೆನ್ಷನ್ ಭಾರಿ, ಯಾರು ದೊಡ್ಡೊಬ್ಬರು ಕೊಟ್ಬಿಡ್ತಾರೆ ನಿಶ್ಚಿಂತೆ ನಮಗಾಗ. ಯಾತಕ್ಕೆ? ನಮ್ಮಲ್ಲಿದ್ದರೆ ಯಾರು ಹೊಡ್ಕೊಂಡು ಹೋಗಿ, ಅವರಿದ್ರೆ ಸೇಫ್, ಅದು ಯಾವಾಗ ಕೇಳಿದ್ರು ಕೊಡ್ತಾರೆ, ಮತ್ತೆ ಯಾವಾಗ ಕೇಳಿದ್ರು ಕೊಡ್ತಾರೆ, ಮತ್ತು ಕಾಪಾಡೋ ಯೋಚನೆ ಕೂಡ ಇಲ್ಲ ಅಂತ ಇರ್ತೇವಲ್ಲ. ಅದಕ್ಕೆ ದೇವರನ್ನು ಈಗ ತಿಳ್ಕೊಂಡವರಿಗೆ ಎಂದೂ ಕೂಡ ಶೋಕ ಇಲ್ಲ ಮತ್ತು ಮೋಹ ಇಲ್ಲ. ಇಲ್ಲಿ ಏಕತ್ವ ಬಂದಲ್ಲೆಲ್ಲ ಅಪಾರ್ಥ ಮಾಡ್ತಾರೆ ಅವರು, ಅದು ತಿಳ್ಕೊಳ್ಬಾರ್ದು. ಯಸ್ಮಿನ್ ಸರ್ವಾಣಿ ಭೂತಾನಿ ಸ ಆತ್ಮ ಸರ್ವಭೂತಗಃ ಏವಂ ಸರ್ವತ್ರ ಯೋ ವಿಷ್ಣು ಪಶ್ಯೇತ್ತಸ್ಯ ವಿಜಾನತಃ ಕೋ ಮೋಹ ಕೋಥವಾ ಶೋಕಃ ಸ ವಿಷ್ಣು ಪರ್ಯಗಾದ್ಯತಃ. ದೇವರ ತ್ರಿರುವನಿಗೆ ಯಾವ ಭಯನೂ ಇರೋದಿಲ್ಲ, ದೇವರ ತ್ರಿರುವನಿಗೆ ಭಯವೇ ಇಲ್ಲ. ಅದನ್ನು ದಾಸರು ಏನು ಮಾಡ್ತಾರೆ, ಕಿಚ್ಚಿಗೆ ಇರುವೆ ಮುತ್ತುವುದು ಉಂಟೆ, ಬೆಂಕಿ ಇರುತ್ತೆ, ಇರುವೆ ಹೆತ್ತಿದ್ರೆ ಕಷ್ಟ ಅಂತ ಬೆಂಕಿಗೆ ಪ್ರೊಟೆಕ್ಷನ್ ಕೊಡ್ತಾನೆ, ಅಲ್ಲಿ ಹೋದ್ರೆ ಸುಟ್ಟು ಬೂದಿ ಆಗಿಬಿಡುತ್ತೆ. ಅದಕ್ಕೆ ಪಾವುಗಳ ಭಯ ಉಂಟೆ ಉರಗಾಧಿಪನ ಮಂದಿರದಿ, ಗರುಡನ ಮನೆಯೊಳಗೆ ಯಾವ ಭಯ ಇಲ್ಲ, ಹಾವಿನ ಭಯ ಇಲ್ಲ, ದೇವರನ್ನು ಹೋದ ಬಂದ ಮೇಲೆ ಯಾವ ಭಯನೂ ಇಲ್ಲೇ ಇಲ್ಲ, ದೇವರ ಹತ್ರ ಹೋದ ಮೇಲೆ ಯಾವ ಭಯನೂ ಇಲ್ಲ ಅಂತ ಹೇಳ್ತಿದ್ದ. ನಮ್ಮ ಭಯ ಮುಖ್ಯವಾಗಿ ಬರೋದು ಯಾವುದರಿಂದ, ಸಾವು, ಸಾವು ಹಾವು, ಹಾವಿನ ಮೇಲೆ ಮಲಗಿದವನ ಮೇಲೆ ಇದ್ರೆ ನಮ್ಗೇನು ಯೋಚನೆ ಆಗ, ಹಾವಿನ ಮೇಲೆ ನಮ್ಮ ಜೊತೆಗಿದ್ದಾಗ ನಮ್ಗೆ ಯಾವ ಭಯನೂ ಇಲ್ಲ. ಎಂತ ಹಾವುದು, ಸಾವಿರಡೆಗಳ ಹಾವಿನ ಕೆಳ ಪರಮಾತ್ಮ ಮಲಗಿದ್ದಾನೆ ಅಂದಮೇಲೆ ಅವನು ಆಶ್ರಯಿಸಿದರೂ ಭಯ ಇಲ್ಲ. ಅದಕ್ಕೆ ಭಾಗವತ ಪುರಾಣದಲ್ಲಿ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ, ಪರೀಕ್ಷಿತ್ ರಾಜ ಖಗೇಂದ್ರ ಧ್ವಜಪಾದ ಮೂಲಂ ಭೇದೆ, ಗೊತ್ತಾಯ್ತಾ? ಪರಮ ಖಗೇಂದ್ರ ಧ್ವಜ, ಹಾವಿ ವಿರುದ್ಧ ಯಾವುದು, ಗರುಡ, ಗರುಡ ಧಾತ, ಒಂದು ನೋಡಿದ್ರೆ ಹಾವಿನ ಮಲಗಿದ್ದಾನೆ, ಹಾವಿಗೆ ವಿರುದ್ಧವಾದದ್ದು ಗರುಡ, ಗರುಡನ ಮೇಲೆ ಕೂತಿದ್ದಾನೆ. ಅಂದಮೇಲೆ ದೇವರು ಹಿಡ್ಕೊಂಡ ಮೇಲೆ ಯಾವ ಯೋಚನೆ ಕೂಡ ಇಲ್ಲ. ಏಕತ್ವ ಅನುಪಶ್ಯತಃ ಸಪರ್ಯಗಾ ಶುಕ್ರಮ ಕಾಯಮೌರಣಂ ಅನಾ ಅಸ್ನಾವಿರಂ ಶುದ್ಧಮ ಅಪಾಪವಿದ್ಧಂ ಕವಿರ್ ಮನೀಷಿ ಪರಿಹೂ ಸ್ವಯಂ ಭೂಹು ಯಾಥಾ ತಥ್ಯತೋ ಅರ್ಥಾನ್ ವ್ಯತಥಾತ್ ಶಾಶ್ವತೀಭ್ಯ ಸಮಾಭ್ಯ. ಆ ದೇವ್ರ ಮಹಿಮೆ ಎಂಥದ್ದು ಅಂದರೆ ಹೇಳಿದ ಶುಕ್ರಂ ಶೋಕರಾಹಿತ್ಯಾತ್ ಶುಕ್ರಂ ಎಂದೂ ಶೋಕ ಇಲ್ಲದವನು, ವಿಶೋಕಸ್ತಾರಣ ಶೂರ ಅಶೋಕ, ದೇವ್ರ ಏನಂತ ಹೆಸರಿದೆ, ಅಶೋಕ ಅಂತ ಹೆಸರು. ಅದಕ್ಕೆ ಶುಕ್ರ ಅಂದರೆ ಅಶೋಕ ಅಂತ ಅರ್ಥ. ಅಕಾಯಂ, ಅಕಾಯಂ ಲಿಂಗವರ್ಜನಾತ್, ಪರಮಾತ್ಮ ಲಿಂಗದೇಹ ಇಲ್ಲ, ನಮಗೆ ಲಿಂಗದೇಹ ಇದೆ, ಸಂಸಾರಕ್ಕೆ ಕಾರಣವಾಗೋದು ಯಾವುದು, ಲಿಂಗದೇಹನೇ, ದೇವರಿಗೆ ಅದಿಲ್ಲ, ನಿತ್ಯ ಮುಕ್ತ. ಔರಣಂ, ಯಾವುದೇ ವಿಧವಾದ ನೋವುಗಳಿಲ್ಲ. ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ, ಶುದ್ಧ ಮತ್ತು ಯಾವ ಕಾಲ ಕೂಡ ಅಪಾಪವಿದ್ಧ, ಪಾಪಗಳಿಂದ ದೂರಾದವನು, ನಿರ್ದೋಷ. ಕವಿಹಿ ಮನೀಷಿ ಪರಿಭೂಹು ಸ್ವಯಂಭೂಹು. ಕವಿಹಿ ಜ್ಞಾನಿ, ಮನೀಷಿ ಬುದ್ಧಿವಂತ, ಪರಿಭೂಹು ಸರ್ವತ್ರ ಪರಿತಾವ ಭವತೀತಿ ಪರಿಭೂಹು, ಸ್ವಯಂಭವತೀತಿ ಸ್ವಯಂಭೂಹು. ಇಂಥ ಪರಮಾತ್ಮ ಎಂಥವನು ಅಂದರೆ ಈ ಅರ್ಥಾನ್ ಇಡೀ ಜಗತ್ತನ್ನು ಶಾಶ್ವತೀಭ್ಯ ಸಮಾಭ್ಯ ಅನಾದ್ಯನಂತ ಕಾಲದಿಂದ ಧಾತಾ ಯಥಾಪೂರ್ವ ಅಕಲ್ಪಯತ್ ಯಥಾತಥ್ಯತಃ ಯದರ ಸರಿಯಾಗಿ ಸೃಷ್ಟಿ ಮಾಡಿದ್ದ, ಸತ್ಯವಾಗಿ ಸೃಷ್ಟಿ ಮಾಡಿದ್ದ. ಯಾಕೆ ಎಷ್ಟು ಕಡೆ ಕೋಟ್ ಮಾಡ್ತಾರೆ ಲೆಕ್ಕನೇ ಇಲ್ಲ. ಅದರ ಜಗತ್ತು ಸುಳ್ಳು ಅಂತ ಹೇಳಿದಾಗೆಲ್ಲ ಈಶಾವಾಸ್ಯ ನೋಡಿ ಅಂತ ಹೇಳ್ತಾರೆ. ದೇವರು ಸೃಷ್ಟಿ ಮಾಡಿದ್ದಾನೆ, ಹೇಗೆ ಸೃಷ್ಟಿ ಮಾಡಿದ್ದಾನೆ? ಯಥಾತಥ್ಯತಃ ಸತ್ಯವಾಗಿ ಸೃಷ್ಟಿ ಮಾಡಿದ್ದಾನೆ ಹೊರತು ಸುಳ್ಳು ಸೃಷ್ಟಿ ಮಾಡೋದಿಲ್ಲ. ಇದು ಇನ್ನೊಂದು ಕಾರಣ, ಸ್ವಪ್ನ ಸುಳ್ಳಲ್ಲ ಅಂತ ಯಾಕೆ ಹೇಳಬೇಕು? ಯಾರು ಮಾಡೋ ಸ್ವಪ್ನನ? ದೇವರು ಮಾಡಿದ್ರೆ ಏನಲ್ಲ ಅದು? ಸುಳ್ಳಲ್ಲ, ಸಿಂಪಲ್ ಅದು. ಈ ಬುಡ್ದವ್ರು ಮಾಡಿದ್ರೆ ಸುಳ್ಳಿರ್ಬೋದು. ಯಾರೋ ಕೊಟ್ಬಿಡ್ತಾರೆ, ಅವ್ರು ನೋಡ್ತಾನೆ, ಒಂದು ಋಣ ಕೊಟ್ಟಿರ್ತಾರೆ, ಬಹುಶಃ ವೈಟ್ ಮೆಟ್ಲಿರ್ಬೋದು. ಯಾಕೆ ಅವರಿಗೆ ಗತಿ, ನಮಗೇನು ಬೇಡಿ ಕೊಡ್ತಾರೆ ಈ ಮತ್ತೆ ವೈಟ್ ಮೆಟ್ಲೇ ಗ್ಯಾರಂಟಿ. ಅದು ಯಾರು ಭಾರಿ ಸಿಬ್ಬಂದು ಕೊಟ್ಟು ಟೆಸ್ಟ್ ಮಾಡಿಸೋದಿಲ್ಲ, ಅವರಿಗೆ ದಾಡಿ ಬಿದ್ದಿರುತ್ತೆ. ಅದು ಗ್ಯಾರಂಟಿ, ಕಡಿಮೆ ಕೊಟ್ಟರೆ ಅವ್ರ ಮನೆ ನಮಗಲ್ಲ ಅವ್ರ ಮನೆಯಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದೇವರೆಂಥವನು ಅಂದರೆ ಲಕ್ಷ್ಮೀಪತಿ, ಆದ್ದರಿಂದ ಸುಳ್ಳು ಸೃಷ್ಟಿ ಮಾಡೋದಿಲ್ಲ ಪರಮಾತ್ಮ. ಎಂಥ ಸೃಷ್ಟಿ ಮಾಡ್ತಾನೆ? ಸತ್ಯ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಸ್ವಪ್ನ ಸತ್ಯ ಅಂತ ಹೇಳೋದಕ್ಕೆ ಏನು ಕಾರಣ ಕೊಡ್ತಾರೆ? ಸಂಧೆಯ ಸೃಷ್ಟಿ ರಾಹಹಿ, ಸ್ವಪ್ನ ಸೃಷ್ಟಿ ಮಾಡೋದು ಅವನೇ. ಸುಳ್ಳಲ್ಲ ಸ್ವಪ್ನ, ಅದ್ವೈತ ಮತ್ತಲ್ಲಿ ಸ್ವಪ್ನ ಸುಳ್ಳು ಅಂತ ಕರೀತಾರೆ. ಮತ್ತೆ ದೇವರು ಬೈದಾಗಾಯ್ತು ಅವರು. ಯಾಕೆ ಸ್ವಪ್ನ ಕೊಡೋದು ದೇವರು, ಸುಳ್ಳು ಸೃಷ್ಟಿ ಮಾಡ್ತಾರೆ ಅಂದರೆ ದೇವರು ದೋಷ ಆಗಲಿಲ್ಲ ಅದು ಒಂದು? ಅದನ್ನು ಮಾತೆತ್ತಿದ್ರೆ ದೇವರ ಬಾಯಿ ಅಭ್ಯಾಸ ಮಾಡಿರ್ತಾರೆ, ಹಾಗೆ ಮಾಡಬಾರ್ದು. ಇಷ್ಟೆಲ್ಲ ತಿಳಿಸಿ ಅಂಧಂತಮ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋ ಯವೋ ವಿದ್ಯಾಯಾಮ್ ರಥಾಹ. ಭಾಳ ಇಂಪಾರ್ಟೆಂಟ್ ವಾಕ್ಯಗಳು. ಯಾತಕ್ಕೆ ಅಂದರೆ ಅಂಧಂತಮ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ. ಅವಿದ್ಯಾ ಅಂದರೆ ಮಿಥ್ಯಾಜ್ಞಾನ. ಯಾರು ಮಿಥ್ಯಾಜ್ಞಾನವನ್ನು ಅವಲಂಬಿಸ್ತಾರೋ ಅವ್ರೇನಾಗ್ತಾರೆ? ಅಂಧಂತಮಸಿಗೆ ಹೋಗ್ತಾರೆ. ಅಣುಭಾಷ್ಯ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನ ಇವ ಪರಂಪದಂ. ಮಿಥ್ಯಾಜ್ಞಾನಿಗಳು ಅಂಧಂತಮಸಿ, ನಮಗೆಲ್ಲ ಗೊತ್ತಿದೆ. ಮುಂದಿನ ವಿಷಯ ಹೇಳ್ತಾರೆ, ತಥೋ ಭೂಯವೇ ತೇ ತಮ ತೇ ತಮಃ ಯವೋ ವಿದ್ಯಾಯಾಮ್ ರಥಾಹ. ಅದಕ್ಕಿಂತ ದೊಡ್ಡ ತಮಸ್ಸಿಗೆ ಹೋಗ್ತಾರೆ ಯಾರು ಅಂತ ಕೇಳಿದರೆ, ಯಾರಿದ್ದಾರೆ ಅವರು ಪರಮಾತ್ಮ ಖಂಡನೆ ಮಾಡದೇನೆ, ಯಥಾರ್ಥ ಜ್ಞಾನ ಖಂಡನೆ ಮಾಡದೇನೆ, ಬರೀ ಯಥಾರ್ಥ ಜ್ಞಾನ ಮಾತ್ರ ತಿಳ್ಕೊಂಡಿರ್ತಾರೆ. ಅವ್ರು ಏನಾಗ್ತಾರೆ? ಇದಕ್ಕಿಂತ ದೊಡ್ಡ ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಪರಮಾತ್ಮ ಖಂಡನೆ ಮಾಡಬೇಕು ಅಂತ ಅದಕ್ಕೆ ಸಿದ್ಧವಾಯಿತು. ಒಂದು ಸತ್ಯನ ಸತ್ಯ ಅಂತ ಪ್ರೂವ್ ಮಾಡೋದು ಯಾವಾಗ? ಅಸತ್ಯನ ಅಸತ್ಯ ಅಂತ ಹೇಳಿದ ಮೇಲೆ ಸತ್ಯ ಪ್ರೂವ್ ಆಗುತ್ತೆ ಯಾವಾಗಲೂ. ಮತ್ತು ಅನೇಕ ಆಚಾರ್ಯರ ಬಗ್ಗೆ ಹೇಳ್ತಾರೆ ಪರಮಾತ್ಮ ಖಂಡನೆ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಅಕಸ್ಮಾತ್ ಮಾಡಿದಿಲ್ಲ ಅಂತ ತಿಳ್ಕೊಂಡು ಏನಂತಾರಾಗ? ಆಚಾರ್ಯ ಬರೀ ಸಿದ್ಧ ಅಂತ ಹೇಳ್ಕೊಂಡು ಹೋಗ್ಬಿಟ್ಟಿದ್ರೆ ನಾವೇನು ಪ್ರಶ್ನೆ ಕೇಳ್ತಿದ್ವಾಗ? ನೀವೇನೋ ಹೇಳ್ತೀರಿ, ಅವ್ರು ಹೇಳೋದಕ್ಕೆ ಉತ್ತರ ಕೊಡಲಿಲ್ಲ ಅಂತ ಕೇಳ್ತಿದ್ರು. ಅವ್ರು ಹೇಳ್ತಾರಲ್ಲ ಅಂತ ಹೇಳಿದ್ರೆ ಬೈತೀರಲ್ಲ ಅಂತಾರೆ. ಏನು ಮಾಡ್ಬೇಕು ಅದಕ್ಕೆ? ಹೇಳಿದ್ರೆ ಬೈತೀರಿ, ಹೇಳ್ದವಾದ್ರೆ ಹೇಳಲಿಲ್ಲ ಅಂತೀರಿ. ತಪ್ಪದು. ಅದಕ್ಕೆ ಆಚಾರ್ಯ ಎಲ್ಲೂ ಹೆಸರು ಹೇಳೋದಿಲ್ಲ, ತಪ್ಪನ್ನು ಬೈತಾರೆ ಅಷ್ಟೇ ಹೊರತು ಹೆಸರು ಹೇಳೋದಕ್ಕೆ ಹೋಗೋದೇ ಇಲ್ಲ. ಈ ತಪ್ಪನ್ನು ತಪ್ಪು ಅಂತ ಹೇಳದೆ ಹೋದರೆ ಸರಿ ಸರಿ ಅಂತ ಹೇಳಿದಾಗ ಆಗೋದಿಲ್ಲ, ನಾವು ಗೊತ್ತಾಯ್ತಿಲ್ಲ. ಅದಕ್ಕಾಗಿನೇ ಪರಮಾತ ಖಂಡನೆ ಮಾಡಲೇಬೇಕು. ಖಂಡನೆ ಅಂದರೆ ಬೈಯೋದು ಅಂತ ಅರ್ಥ ಅಲ್ಲ. ಪರಮಾತ ಖಂಡನೆ ಅಂದರೆ ಏನು? ವಿಮರ್ಶೆ ಮಾಡಬೇಕು. ವಿಮರ್ಶೆ ಮಾಡಿ ಅದೇನಂತ ಹೇಳಬೇಕು, ಅದನ್ನು ತಪ್ಪು ಅಂತ ಹೇಳಬೇಕು ಅಷ್ಟೇ ಹೊರತು ವೈಯಕ್ತಿಕವಾಗಿ ಬೈಬಾರ್ದು. ವೈಯಕ್ತಿಕ ಬೈದರೆ ಏನಾಗುತ್ತದು? ವ್ಯಕ್ತಿ ನಿಂದೆ ಆಗುತ್ತೆ. ಅದೆಂದು ಹಾಗೆ ಮಾತಾಡೋಗಿಲ್ಲ. ಇವತ್ತು ಆ ಪದ್ಧತಿ ಮಾಡಿಕೊಂಡ್ರೆ ನಮಗೆ ತಿರುಗಿ ಬೀಳುತ್ತದೆ, ಎಂದು ಹಾಗೆ ಮಾಡಬಾರ್ದು. ಗೊತ್ತಾಯ್ತಾ? ವಿಷಯವನ್ನು ಹಿಡ್ಕೊಂಡ್ರೆ ಎಂದೂ ತಪ್ಪಾಗೋದಿಲ್ಲ. ವಿದ್ಯಾರ್ಥಿ 99 ತೊಗೊಂಡಿದ್ದಾನೆ, ಕರೀತಾನೆ ಅವನು, ಎಷ್ಟು ಬೈತಾನೆ. ಅಲ್ಲಯ್ಯ ನೋಡಿ ತಪ್ಪು, ಇದು ಸರಿ ಬರೆದಿದ್ರೆ 100 ಬರ್ತಿತ್ತಲ್ಲ ಅಂತ ಹೇಳ್ತಾರೆ. ಆ ಹುಡುಗ ಏನು ಮಾಡ್ತಾನೆ? ಮೇಷ್ಟಿ ಸಮಾಧಾನನೇ ಇಲ್ಲ. 99 ತೊಗೊಂಡು ಇನ್ನೂ ಬೈತಾರಲ್ಲ ಅಂತ ಕೇಳಿದರೆ, ಅವ್ರು ಹಿಂದೆ ಏನಿದೆ ಪಾಪ ಮೇಷ್ಟ್ರಿಗೆ? ಒಂದು ಕಳ್ಕೊಳ್ಬಾರ್ದಾಗಿತ್ತು ಅಂತ ಅನುಕಂಪ ಇದೆ. ಅದನ್ನು ಬಿಟ್ಟುಬಿಟ್ಟು ಬೈತಾರೆ ಅಂತ ಹೇಳ್ಕೊಟ್ರೆ ಮುಂದೆ 99 ಹೋಗಿ ಕೊನೆ ಸೊನ್ನೆ ಬಂದುಬಿಡ್ತಾನೆ. ನೀನು ಮಾಡ್ತಾ ಹೊಂದು ಹೋಗ್ಬಿಟ್ಟು ಹಾಗೆ ಮಾಡಬಾರ್ದು. ಅವನು ಆ್ಯಕ್ಚುಲಿ ಅಂಥದ್ದು ಹೆಚ್ಚು ಗಮನ ಕೊಡ್ತಾನೆ, ತಿದ್ಕೋಬೇಕು ತಾನು. ಯೋಗ್ಯರನ್ನು ಬಯೋ ಉದ್ದೇಶ ತಪ್ಪು ಬಿಟ್ಟುಬಿಡಿ ಅಂಥೇಳಿ, ಅಯೋಗ್ಯರನ್ನು ಬಯೋ ಉದ್ದೇಶ ಪನಿಷ್ಮೆಂಟ್ ಅವರಿಗೆ ಅಷ್ಟೇನೆ. ಏನೋ ಅದು ಬೇರೆ. ಅದು ಉದಾಹರಣೆ, ಕಳ್ತನ ಮಾಡಿದ್ದಿ ಕಳ್ಳ ಅಂತಾರೆ, ತಪ್ಪಲ್ಲ. ಸುಮ್ಮನೆ ಕಳ್ಳ ಅಂತ ಹಿಡಿದಾಗ್ತಾರೆ, ಗೊತ್ತಾಯ್ತಾ? ಮತ್ತು ಕಳ್ಳನ್ನು ಒಬ್ಬ ತಪ್ಪು ಮಾಡಿರ್ತಾನೆ ಒಬ್ಬ ಹುಡುಗ, ಅಷ್ಟನ್ನೇ ಬೈರಿ, ತಪ್ಪಾಗೋದಿಲ್ಲ. ಇನ್ನೊಂದು ಬೈಬಾರ್ದು ಅವನನ್ನು, ಟಿಕೆಟ್ ತೊಗೊಂಡಿಲ್ಲ, ಟಿಕೆಟ್ ಲೆಸ್ ಅಂತ ಚಾರ್ಜ್ ಮಾಡಬೇಕು ನೀವು ಅಷ್ಟೇ. ಅವನ್ನ ಬೇರೆ ರೀತಿಯಲ್ಲಿ ಚಾರ್ಜ್ ಮಾಡೋಕ್ಕಿಲ್ಲ, ಮಾಡಿದ ಅಪರಾಧ ಆಗುತ್ತೆ. ಅರ್ಥ ಆಯ್ತಾ? ಈಗ ವೈಯಕ್ತಿಕ ಮಾಡಿದಾಗುತ್ತೆ, ತಪ್ಪಿಗಷ್ಟು ಅಷ್ಟೇ. ನೀನು ಸರಿ ಟಿಕೆಟ್ ತೊಗೊಂಡಿಲ್ಲ, ಇಳಿದೋಗಷ್ಟೇ. ಈ ಕಂಡಕ್ಟರ್ ಮಾತು ಏನೂ ತಪ್ಪಲ್ಲ. ಅವನು ಏನಾದ್ರು ಬೇರೆ ಮಾತು ಬೈದ ಹಾಕ್ತಾನೆ, ನಿಮ್ಮ ಮುಖಕ್ಕೆ ಟಿಕೆಟ್ ಬೇರೆ ಕೇಳು ಅಂದರೆ ಓಡಿಸ್ತಾರೆ. ಆ ಮಾತು ಹೇಳೋ ಹಕ್ಕು ಅವನಿಗಿಲ್ಲ, ಟಿಕೆಟ್ ಇಲ್ಲ, ಇಳಿದ ಅಷ್ಟೇ. ಅದು ಯಾರು ತಪ್ಪು ಅಂತ ಹೇಳಿದ್ರೆ ಕೋರ್ಟ್ಗೆ ಹೋದ್ರೆ ಗೆಲ್ತಾನ ಅವನು. ಅವನೇನು ಮಾಡ್ತಾನೆ? ಬೇರೆ ಬೈದುಬಿಟ್ರೆ ಅವನು ಬಿಟ್ಟುಬಿಟ್ಟು ಅದನ್ನೇ ಹಾಕ್ತಾನೆ ಕೇಸನ್ನ, ನಾನು ಬೇರೆ ಕಿವನೇ ಯಾರು ಅಂತ ಕೇಳ್ತಾನೆ, ಮುಗಿದೋಗ್ತಾನೆ. ಆ ತಪ್ಪನ್ನು ತಪ್ಪು ಅಂತ ಬರೆದ್ರೆ ಎಂದೂ ಕೂಡ ತಪ್ಪಾಗೋದಿಲ್ಲ. ನಾವು ಅದನ್ನು ಅಭ್ಯಾಸ ಮಾಡಬೇಕು. ವಾಯ್ಸ್ ಯಾತಕ್ಕೆ ಹೇಳಿದ್ರು ಗೊತ್ತಾ ಅವರು? ಅಲ್ಲೂ ಕೂಡ ಏನು ಮಾಡಿದ್ದಾರೆ ಗೊತ್ತಾ ಅವರು? ಹೆಸರು ಹೇಳೋದಿಲ್ಲ. ಮತ್ತೆ ಮಣಿಮತ್ ಪೂರ್ವಕರು ಬಂದರು ಅಷ್ಟೇನೆ. ನೀವು ಅನ್ಕೊಂಡು ನೀವು ಅನ್ಕೊಳ್ಳಿ ಅಷ್ಟೇ, ಬ್ರಹ್ಮ ನಿರ್ಗುಣ ಮಿಸ ಮಿಸ ಹೇಳಿ ಪಾಠ 35 ಕೆಳಗೆ ಬಂದವರೆಲ್ಲ ಫೇಲ್ ಹೊಂದ್ಬಿಡ್ತಾರೆ. ಎದ್ದು ನಾನು ನಿಂಗೆ ಎಷ್ಟು ಅಂತ ಕೇಳ್ತಾರೆ? 25 ಫೇಲು ಅಷ್ಟೇನೆ. ಎಲ್ಲ ಹೆಸರು ಹೇಳಬೇಕಾಗಿಲ್ಲ, ಬಿಲೋ 35 ಎಲ್ಲ ಫೇಲ್. ಬ್ರಹ್ಮ ನಿರ್ಗುಣಮ್ ಅಂತ ಹೇಳಿದ್ರಲ್ಲ ಮಿಥ್ಯಾವಾದ ಅಷ್ಟೇ. ಅಂದ್ಕೊಂಡು ನೀವು ಅಂದಿಲ್ಲ ಬಿಟ್ಬಿಡಿ, ನಿಮ್ಗೆ ಅಲ್ಲೇ ಅಲ್ಲ, ಅಂದಿದ್ರೆ ಅಟ್ಯಾಕ್ ಮಾಡ್ತೀವಿ ಅಷ್ಟೇ. ಆದ್ದರಿಂದ ಪರ್ಸನಲ್ ಆಗಲಿಲ್ಲ ಅದು, ಥಿಯರಿಟಿಕಲ್ ಅದು, ಅರ್ಥ ಆಯ್ತಾ? ಆ ರೀತಿ ಹೇಳಬಾರ್ದು. ಉಳಿದವ್ರು ಯಾತಕ್ಕೆ ಹೆಸರು ಹೇಳಿದ್ರು ಅಂದರೆ, ಯಾರೋ ಅಂತ ಹೇಳೋದು ಕ್ಲಾರಿಫಿಕೇಶನ್ ಕೊಟ್ಟರೆ ಹೊರತು ಅವ್ರು ಮಾತ್ರ ಹೇಳೋದಕ್ಕೆ ಹೋಗಲಿಲ್ಲ. ಯಾವುದಕ್ಕೆ ಅವ್ರು ಬೇರೆ ಅರ್ಥ ಮಾಡಿಬಿಡ್ತಾರೆ. ಅವಿದ್ಯಾ ಉಪಾಸನೆಯನ್ನು ಮಾಡಬೇಕು. ಅಂಧಂತಮ ಪ್ರವಿಶಂತಿ ಅವಿದ್ಯಾಂ ಉಪಾಸತೆ ತತೋ ಭೂಯೈವತೆ ತಮಃ ಯವು ವಿದ್ಯಾಯಾಮೃತಃ. ಬರೀ ವಿದ್ಯೆಯನ್ನು ತಿಳ್ಕೊಂಡ್ರೆ ಸಾಲದು, ಅವ್ರ ಕರ್ಮ ಮತ್ತು ಜ್ಞಾನ ಅಂತ ಮಾಡಿಬಿಡ್ತಾರೆ ಅರ್ಥನ. ಗೊತ್ತಾಯ್ತಾ? ಬರೀ ಕರ್ಮ ಬರೀ ಜ್ಞಾನ ಇಟ್ಕೊಂಡ್ಬಿಟ್ಟು ಬರೀ ಜ್ಞಾನ ಇರಬಾರದು, ಕರ್ಮಾಚರಣೆ ಮಾಡಬೇಕು ಅಂಥೇಳಿ. ಹಾಗಿದ್ರೆ ಕರ್ಮಾಚರಣೆ ಬೇಡ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಇದೆಲ್ಲ ಯಾರಿಗೆ ಅಂದರೆ ಲೋಯರ್ ಪೀಪಲ್ಗೆ ಹೇಳಿದ್ದು ಅಂತ ಹೇಳ್ಬಿಡ್ತಾರೆ. ಕಡಿಮೆ ಅಮ್ಮ ಅದು ಹಂತದವರಿಗೆ ಈ ಮಾತು. ವಿದ್ಯಾ ಅಂದರೆ ಜ್ಞಾನ ಎಲ್ಲರಿಗೂ ಅರ್ಥ ಆಗುತ್ತೆ. ಅವಿದ್ಯಾ ಅಂದ್ರೆ ಜ್ಞಾನ ಅಲ್ಲದ್ದು, ಜ್ಞಾನ ಅಲ್ಲದ್ದು ಅಂದ್ರೆ ಕರ್ಮ. ಈ ರೀತಿ ಊಹಾಪೋಹದ ಅರ್ಥ ಮಾಡಿಬಿಡ್ತಾರೆ. ಆಚಾರ ಅರ್ಥ ಯಾತಕ್ಕೆ ಸರಿ ಅಂದರೆ ಕೊಟೇಷನ್ ಕೊಡ್ತಾರೆ ಇಮಿಡಿಯೇಟ್ಲಿ. ಅವ್ರು ಕೊಟೇಷನ್ ಇಲ್ಲ ಅದಕ್ಕೆ. ಇವ್ರು ಹೇಳ್ತಾರೆ ನೋಡಿ, ಅನ್ಯದೇವಾಹುರು ವಿದ್ಯೆಯ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಏನಸ್ತದ್ ವಿಚಚಕ್ಷಿರೇ. ಇದರ ಅರ್ಥ ಏನು ಅಂತ ಅಲ್ರಿ, ಎಲ್ಲರೂ ಯಾಕೆ ರೀ ಯಥಾರ್ಥ ಜ್ಞಾನ ತಿಳ್ಕೊಬೇಕು ಅಂತೀರಿ, ಯಥಾರ್ಥ ಜ್ಞಾನ ನಿಂದೆ ಮಾಡಬೇಕು ಅಂತೀರಿ, ಎರಡು ಯಾತಕ್ಕೆ ಅಂದರೆ ನಮಗೆ ಎರಡು ಪ್ರಯೋಜನ ಇದೆ ಅಂತ ಹೇಳ್ತಾರೆ. ಯಥಾರ್ಥ ಜ್ಞಾನ ನಿಂದನೆ ಮಾಡೋದಕ್ಕೆ ಒಂದು ಪ್ರಯೋಜನ ಇದೆ, ಯಥಾರ್ಥ ಜ್ಞಾನ ಸ್ಥಾಪನೆ ಮಾಡೋದಕ್ಕೆ ಒಂದು ಪ್ರಯೋಜನ ಇದೆ. ಏನು ಅಂದರೆ, ಅನ್ಯಥೋಪಾಸಕ ಏತು ತಮೋಂಥಂ ಅಂತ್ಯ ಸಂಶಯಂ ತತೋ ಅಧಿಕಮಿವ ವ್ಯಕ್ತಂ ಯಾಂತಿ ತೇಷಾ ಮನಿಂದಕಾಃ ತಸ್ಮಾದ್ ಯಥಾ ಸ್ವರೂಪಂತೂ ನಾರಾಯಣ ಮನಾಮಯಂ ಅಯಥಾರ್ಥಸ್ಯ ನಿಂದಾಂಚ. ಅದಕ್ಕೆ ದೇವರನ್ನ ಯಥಾರ್ಥವಾಗಿ ತಿಳ್ಕೊಳ್ಬೇಕು, ಸಮತ ಸ್ಥಾಪನೆ ಮಾಡಬೇಕು, ಮತ್ತು ಅಯಥಾರ್ಥವಾಗಿ ಹೇಳೋರನ್ನ ಖಂಡನೆ ಮಾಡಬೇಕು, ಪರಮತ ದೂಷಣೆ ಮಾಡಬೇಕು. ಏನು ಉಪಯೋಗ ಇದೆ ಅಂತ ಕೇಳಿದರೆ, ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಮೋಕ್ಷದಲ್ಲಿ ಎರಡಾಗಬೇಕು ನಮಗೆ, ಒಂದೇನೋ ಎಲ್ಲ ದುಃಖ ನಿವೃತ್ತಿ ಆಗಬೇಕು, ಇನ್ನೊಂದೇನೋ ಆಸೆ ಸುಖ ಪ್ರಾಪ್ತಿ ಆಗಬೇಕು. ದುರ್ಮತ ಖಂಡನೆ ಮಾಡಿದ್ದಕ್ಕೆ ನಮಗೇನು ಹೋಗುತ್ತಂತೆ, ದುಃಖ ಪರಿಹಾರ ಆಗಿಬಿಡುತ್ತಂತೆ. ಸನ್ಮತ ಸ್ಥಾಪನೆ ಮಾಡೋದಕ್ಕೆ ಏನಾಗುತ್ತೆ, ಸುಖ ಬರುತ್ತೆ. ಆದ್ದರಿಂದ ಯಾರು ಒಂದನ್ನೇ ಮಾಡ್ತಾರೋ ಒಂದನ್ನು ಮಿಸ್ ಮಾಡ್ಕೋತಾರೋ ಅದಕ್ಕೆ ಹಾಗಾಗಬಾರದು. ಮೋಕ್ಷಕ್ಕೆ ಏನಿದೆ, ಎರಡು ದಳ ಇದೆ, ಒಂದು ಅನಿಷ್ಟ ನಿವೃತ್ತಿ ರೂಪ, ಇನ್ನೊಂದು ಇಷ್ಟ ಪ್ರಾಪ್ತಿ ರೂಪ. ಅದಕ್ಕೆ ಎರಡು ಕೆಲಸವನ್ನು ಮಾಡಿದರೆ ಮಾತ್ರ ಮೋಕ್ಷ ಸಿಗುತ್ತೆ, ಸಿಗೋದಿಲ್ಲ. ಯೇ ವಿದುಹು ಸಹ ಸಜ್ಜನಾಹ ತೇ ನಿಂದಯ ಅಯಥಾರ್ಥಸ್ಯ ದುಃಖಾಜ್ಞಾನಾದಿ ರೂಪಿಣಃ ದುಃಖಾಜ್ಞಾನಾದಿ ಸಂತೀರ್ಣಾಹ ಸುಖ ಜ್ಞಾನಾದಿ ರೂಪಿಣಃ ಯಥಾರ್ಥಸ್ಯ ಪರಿಜ್ಞಾನಾತ್ ಸುಖ ಜ್ಞಾನಾದಿ ರೂಪತಾಂ ಯಾಂತೇವಂ. ಆದ್ದರಿಂದ ಎಲ್ಲರೂ ಕೂಡ ಹಾಗೆ ಮಾಡಲೇಬೇಕು. ಈಗ ಒಂದು ವಿಚಾರ ಮಾಡಬೇಕು, ಹರಿದಾಸ ಸಾಹಿತ್ಯ ಮಾತ್ರ ಓದಿಬಿಟ್ರೆ ನಮಗೆ ಮೋಕ್ಷ ಆಗುತ್ತೆ ಅಂತ ಕೇಳಿ ಏನು ಉತ್ತರ ಕೊಡಬೇಕು ಅದಕ್ಕೆ? ಆಗುತ್ತೆ. ಆ ಇನ್ನೊಂದು ಭಾಗ ಬಿಟ್ಟುಬಿಡ್ತೀವಿ ನಾವು. ಏನಾದಲಿ, ಹರಿದಾಸ ಸಾಹಿತ್ಯದ ಪ್ರಮೇಯಗಳು ಬೇಕಾದಷ್ಟಿದೆ, ಬಟ್ ಏನು ಮಾಡೋದಿಲ್ಲ ಅವರು, ಪರ್ವತ ಖಂಡನೆ ಮಾಡೋದಿಲ್ಲ. ಪರ್ವತ ಖಂಡನೆಗೆ ಏನು ಬೇಕು, ಪ್ರಮಾಣ ಶಾಸ್ತ್ರ ಬೇಕು. ಪ್ರಮಾಣ ಶಾಸ್ತ್ರ ಕನ್ನಡ ಹೇಳಿದ ಉಪಯೋಗ ಇಲ್ಲ, ಯಾವ್ದನ್ನು ತಿಳಿಬೇಕಾದ್ರ ಸಂಸ್ಕೃತ. ಆದ್ದರಿಂದ ಆ ಸಾಹಿತ್ಯದಲ್ಲಿ ಮೋಕ್ಷ ಆಗುತ್ತೋ ಆಗುತ್ತೆ, ಆದರೆ ಏನು ಮಾಡಬೇಕು ಅದ್ರ ಜೊತೆಗೆ ಪರ್ವತ ಖಂಡನೆ ಮಾಡಬೇಕು. ಅದಕ್ಕೋಸ್ಕರ ಏನು ಓದಬೇಕಾಯ್ತಾಗ, ಶಾಸ್ತ್ರ ಓದಲೇಬೇಕು. ಅದಕ್ಕೆ ಸಹ ಅವ್ರು ಹೇಳ್ತಾರೆ, ಗುರುಬದ್ಧ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ. ಹರಿದಾಸರು ಹರಿದಾಸರಾಗಿ ಅನುಸರಣೆ ಮಾಡೋರು ಎಷ್ಟೋ ದಿನ ಶಾಸ್ತ್ರ ಓದಿ ಬಿಟ್ಬಿಟ್ಟಿರ್ತಾರೆ. ಹರಿದಾಸರು ಮಾತ್ರ ಶಾಸ್ತ್ರ ಓದಬೇಡಿ ಅಂತ ಹೇಳಲೇ ಇಲ್ಲ. ಏನು ಮಾಡ್ತಾರೆ ಅವರು, ಓದಲೇಬೇಕು ಅಂತ ಹೇಳ್ತಾರೆ. ಅದು ಅರ್ಥ ಮಾಡಿಕೊಂಡ್ರೆ ನಮ್ಮ ಎರಡರಲ್ಲಿ ಒಂದು ಸಾಧನೆ ಪ್ರಮೇಯ ಜ್ಞಾನ ಬರೋ ನಿಶ್ಚಿತ, ಸಂಶಯ ಇಲ್ಲ. ಆದರೆ ದುರ್ಮತ ಖಂಡನೆ ಮಾಡಬೇಕಾದ್ರೆ ನಮಗೇನು ಬೇಕಾದಕ್ಕೀಗ, ಪರಮತ ಖಂಡನೆಗೋಸ್ಕರ ಸಂಸ್ಕೃತ ವ್ಯಾಸಾಹಿತ್ಯವನ್ನು ಓದಲೇಬೇಕಾಗತ್ತೆ, ಅನಿವಾರ್ಯ. ಸಂಭೂತಿಂಚ ವಿನಾಶಂಚ ಎಸ್ತದ್ವೇದ ಉಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ಪ. ಇನ್ನೊಂದು ಮಾತಿದೆ, ಅಂಧಂತಮ ಪ್ರವಿಶಂತಿ ಅಸಂಭೂತಿ ಮುಪಾಸತೆ ತಥೋ ಭೂಯೈವತೆ ತಮೋಯವು ಸಂಭೂತ್ಯಾಮೃತಃ ಅನ್ಯದೇವಾಹು ಸಂಭವಾತ್ ಅನ್ಯದಾಹುರ ಸಂಭವಾತ್ ಇತಿ ಶುಶ್ರುಮ ಧೀರಾಣಾಂ ಏನಸ್ತದ್ವಿಚಚಕ್ಷಿರೇ. ಇದೊಂದು ಹೊಸ ವಿಚಾರ. ದೇವರನ್ನ ಬರೀ ಏನಿದೆ ಅರ್ಥ ಸುಮ್ಮನೆ ಹೊಡ್ಬಿಟ್ರೆ ಏನಾಗುತ್ತೆ ಅಂದರೆ, ಬರೀ ಸಂಭೂತಿಯನ್ನ ಅಸಂಭೂತಿಯನ್ನು ಉಪಾಸನೆ ಮಾಡ್ತಾರೋ ಅವರು ಅಂಧಂತಮಸಿಗೆ ಹೋಗ್ತಾರೆ. ಇನ್ನೂ ಕೆಲವರಿದ್ದಾರೆ, ಬರೀ ಸಂಭೂತಿಯನ್ನು ಮಾತ್ರ ಉಪಾಸನೆ ಮಾಡ್ತಾರೆ, ಅವ್ರು ಇನ್ನೂ ದೊಡ್ಡ ಅಂಧಂತಮಸಿಗೆ ಹೋಗ್ತಾರೆ. ನಮಗೆ ಅರ್ಥನೇ ಆಗೋದಿಲ್ಲ, ಸಂಭೂತಿ ಅಸಂಭೂತಿ ಅಂದರೆ ಏನು ಅದಕ್ಕೆ ಹೇಳಿ. ಸಂಭೂತಿ ಅಂದರೆ ಸೃಷ್ಟಿಕರ್ತೃತ್ವ, ಅಸಂಭೂತಿ ಅಂದರೆ ಸೃಷ್ಟಿಕರ್ತೃತ್ವ ಅಲ್ಲದ್ದು. ದೇವರ ಬಗ್ಗೆ ಯಾರು ಸೃಷ್ಟಿಕರ್ತೃತ್ವವನ್ನು ಒಪ್ಪೋದಿಲ್ಲ ಅವರು ಅಂಧಂತಮಸಿಗೆ ಹೋಗ್ತಾರೆ. ಸರಿ ಹೋಯ್ತು. ಯಾರು ಸೃಷ್ಟಿಕರ್ತೃತ್ವ ಮಾತ್ರ ಹೇಳ್ತಾರೆ ಅವರು ಅಂಧಂತಮಸಿಗೆ ಹೋಗ್ತಾರೆ. ಅರ್ಥ ಆಯ್ತಾ? ಒಗಟದು ಒಂದು, ದೇವರಿಗೆ ಸೃಷ್ಟಿಕರ್ತೃತ್ವ ಯಾರು ಒಪ್ಪೋದಿಲ್ಲ ಅಂಧಂತಮಸಿಗೆ ಹೋಗ್ತಾರೆ. ಇದು ಅರ್ಥ ಆಗುತ್ತೆ. ದೇವರಿಗೆ ಸೃಷ್ಟಿಕರ್ತೃತ್ವ ಮಾತ್ರ ಯಾರು ಒಪ್ತಾರೆ ಅವರು ಇನ್ನೂ ದೊಡ್ಡ ಅಂಧಂತಮಸಿಗೆ ಹೋಗ್ತಾರೆ. ಅದೇನರ್ಥ ಅಂದರೆ, ದೇವರು ಸರ್ವಕರ್ತೃತ್ವ ಒಪ್ಪಲಿಲ್ಲ ಅಂತ ಅರ್ಥ. ಅದೇನು ಒಪ್ಪಿದ್ರು ಅವರು? ಜನ್ಮಾದ್ಯಶ ಜನ್ಮಯಶ್ಯ ಅಷ್ಟೇ, ಜನ್ಮಾದಿ ಇಲ್ಲ. ಅದು ದೇವರಿಗೆ ಒಂದೇ ಕರ್ತೃತ್ವ ಒಪ್ಪಿಟ್ಟುಬಿಟ್ರೆ ಅದು ಕೂಡ ಏನದು, ದೇವರಿಗೆ ಅವಮಾನ ಮಾಡಿದ ಲೆಕ್ಕ. ಹೋಗ್ತಾನೆ, ಇವತ್ತು ಎಲ್ಲ ಮಾಡಿರ್ತಾನೆ ಪಾಪ, ಸಾರೊಂದು ಮಾಡಿದ ಸಿಟ್ಟು ಬರುತ್ತೋ, ಎಲ್ಲ ಮಾಡಿದ್ದಾನೆ ರೀ ಅಂತ ಹೇಳ್ತಾನೆ ತಕ್ಷಣ ಹೋಗ್ತಾನೆ. ಎಲ್ಲ ಮಾಡಿದವನು ಏಕದೇಶ ತಿಳ್ಕೊಂಡ್ರೆ ಅವಮಾನ ಮಾಡಿದಾಗ ಆಗಲಿಲ್ಲ, ದೇವ್ರ ಬಗ್ಗೆ ಏನೋ ಮಿಥ್ಯಾ ಜ್ಞಾನ ಅದು. ಎಲ್ಲ ಮಾಡಿದವನನ್ನ ಒಂದು ಮಾಡಿದ್ದು ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ದೇವರು ಸೃಷ್ಟಿನೂ ಮಾಡೋದಿಲ್ಲ ಅಂತ ಹೇಳೋ ಜನ ಇದ್ದಾರೆ, ಸೃಷ್ಟಿ ಮಾತ್ರ ಮಾಡ್ತಾನೆ ಅಂತ ಹೇಳೋ ಜನ ಇದ್ದಾರೆ. ಇಬ್ಬರು ಕೂಡ ಏನು ಉಪಯೋಗ ಇಲ್ಲ. ದೇವರು ಸರ್ವಕರ್ತ ಅಂತ ಒಪ್ಪಬೇಕು ಅಂತ ಅರ್ಥ ಅದಕ್ಕೆ. ದೇವರು ಸರ್ವಕರ್ತ, ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಇದರಿಂದ ನಮಗೆ ಅನುಸಂಧಾನಕ್ಕೆ ಎಲ್ಲಿ ಬರಬೇಕಿದು? ದೇವರು ಸೃಷ್ಟಿ ಮಾಡ್ತಾನೆ ಏನೋ ಮಾಡ್ತಾನೆ, ಇವ ಪ್ರತಿ ಕ್ಷಣದಲ್ಲಿ ನಮ್ಮನ್ನು ಕೂಡಿಸಿರೋದು ಯಾರು? ದೇವರೇ. ಮಾತಾಡಿಸ್ತಿರೋದು ಯಾರು? ದೇವರೇ. ಅರ್ಥ ಮಾಡಿಸ್ತಿರೋದು ದೇವರೇನೆ. ಅನುಸಂಧಾನ ಇಲ್ಲದೆ ಹೋಗಿಬಿಟ್ರೆ ದೇವ್ರ ಬಗ್ಗೆ ಏನು ತಿಳ್ಕೊಂಡಾಗಲೆಕ್ಕ? ನಾವಾಗ ತಪ್ಪು ತಿಳ್ಕೊಂಡಾಗಲೆಕ್ಕ, ಆದರೆ ಇನ್ನೂ ಹೆಚ್ಚು ಅಪಾಯ ಇದೆ ತಿಳ್ಕೊಂಡಿರಿ ಅಂತ ಹೇಳ್ತಾರೆ. ಸಂಭೂತಿಂಚ ವಿನಾಶಂಚ. ಇವತ್ತು ಎಷ್ಟೋ ಸರ್ತಿ ನಮ್ಗೆ ಅರ್ಥ ಯಾವಾಗುತ್ತೆ ಅಂದರೆ, ಒಂದು ಬಾವಿ ಹಾರಬೇಕೀಗ, ಒಬ್ಬನು ಹಾರಲೇ ಇಲ್ಲ, ಅವನು ಫೇಲು. ಇನ್ನೊಬ್ಬನು ಹಾರ ಸ್ವಲ್ಪ ಮಿಸ್ ಮಾಡಿಕೊಂಡ, ಅವನಿಗೇನಾಗುತ್ತೆ? ಭಾರಿ ಪ್ರಾಬ್ಲಮ್ ಇದೆ. ಏನಾಗುತ್ತೆ ಅವನು ಹೇಳಿ? ತಲೆಗೆ ಇಟ್ಬಿಡುತ್ತೆ, ಮೂಗು ಹೊಡೆಯುತ್ತೆ, ಕೆಳಗೆ ಬಿಡುತ್ತಾನೆ, ಆಗಬಾರ್ದಾಗೋಗ್ಬಿಡುತ್ತೆ. ಮತ್ತೆ ಇವನು ಹಾರಲಿಲ್ಲ, ಇವನಿಗೂ ಪ್ರೈಸ್ ಇಲ್ಲ, ಅವನು ಹಾರ್ ಜಸ್ಟ್ ಮಿಸ್ ಮಾಡ್ಕೊಂಡು, ಇನ್ನೂ ಡೇಂಜರ್ ಇದೆ ಅವನಿಗೆ. ಆದ್ದರಿಂದ ಯಾವಾಗಲೂ ಯಥಾರ್ಥ ಜ್ಞಾನ ಅನ್ಬೋದು ಏನಿದು? ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ. ಕತ್ತಿಯ ಅಲೆಗಿನ ಮೇಲೆ ನಡೆದಾಗ ಲೆಕ್ಕ. ನಾವು ಭಾರಿ ಹುಷಾರಾಗಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ? ಇಲ್ಲ, ಚುಚುಕೋತಾನೆ ಉಡ್ತಾನೆ, ಎರಡರಲ್ಲೊಂದಾಗುತ್ತೆ, ಅದಾಗಬಾರ್ದು. ಯೋ ವೇದ ಸಂಹೃತಿ ಜ್ಞಾನಾತ್. ಯಾತಕ್ಕೆ ಸೃಷ್ಟಿಕರ್ತೃತ್ವ ತಿಳ್ಕೋಬೇಕು, ಲಯಕರ್ತರು ತಿಳ್ಕೋಬೇಕು ಅಂತ ಕೇಳಿದರೆ, ಸೃಷ್ಟಿಕರ್ತೃತ್ವ ತಿಳ್ಕೊಳ್ಳೋದ್ರಿಂದ ಸುಖಪ್ರಾಪ್ತಿ, ಲಯಕರ್ತರು ತಿಳ್ಕೊಳ್ಳೋದ್ರಿಂದ ದುಃಖ ನಿವೃತ್ತಿ. ಹೀಗೆ ಎರಡೆರಡು ಪದ ಪ್ರಯೋಜನ ಇರೋದ್ರಿಂದ ಇವೆರಡೇ ಹೇಳಿದ ಉಪಲಕ್ಷಣ ಅಂತ ಹೆಸರು. ಎರಡೇ ತಿಳ್ಕೋಬೇಕು ಅಂತಲ್ಲ, ಮತ್ತೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನ ಆವೃತ್ತಿ ಬಂಧ ಮೋಕ್ಷೌಚ ಯಸ್ಮಾತ್ ಪುರುಷಾತ್ಸ ಹರಿರೇಖರಾಟ್ ಅಂತಿದೆಯಲ್ಲ, ಆ ರೀತಿ ಎಲ್ಲ ತಿಳ್ಕೋಬೇಕು. ಇಲ್ಲದೆ ಹೋದರೆ ಇಲ್ಲ. ಮತ್ತೆ ಮುಂದೆ ಆಚಾರ್ಯ ಎಕ್ಸ್ಟೆಂಡ್ ಮಾಡ್ತಾರೆ, ನಾ ಮುಕ್ತಾನಾಮಪಿ ಹರೇಹೇ ಸಾಮ್ಯಂ ವಿಷ್ಣುರ ಭಿನ್ನತಾಂ. ಮುಕ್ತಿಯಲ್ಲೂ ಕೂಡ ದೇವರು ದೇವರೇ, ನಾವು ಅಂತ ತಿಳಿಬೇಕು ಹೊರತು ಬೇರೆ ತಿಳ್ಕೊಂಡ್ರೆ ಸರಿಯಲ್ಲ. ಜೊತೆಗೆ ತಾರತಮ್ಯನೂ ತಿಳ್ಕೋಬೇಕು. ಮಾನುಷಾದಿ ವಿರಿಂಚಾಂತಂ ತಾರತಮ್ಯಂ ವಿಮುಕ್ತಿಗಂ ತಥೋ ವಿಷ್ಣೋ ಪರೋತ್ಕರ್ಷಂ ಸಮ್ಯಜ್ಞಾತ್ವ ವಿಮುಚ್ಯತೆ ಇತಿ ಕೌರ್ಮೇ. ಇಲ್ಲಿ ಎರಡು ಹೇಳಿದ್ದಾರೆ, ಅದು ಎಕ್ಸ್ಟೆಂಡ್ ಮಾಡ್ಕೋತಾ ಹೋದರೆ ಎಲ್ಲ ತಿಳಿಬೇಕು, ತಾರತಮ್ಯ ತಿಳಿಬೇಕು, ನಮ್ಮ ಲಿಮಿಟೇಷನ್ ತಿಳಿಬೇಕು, ಎಲ್ಲ ತಿಳ್ಕೊಂಡ್ರೆ ಮಾತ್ರ ಮೋಕ್ಷ, ಇಲ್ಲದೆ ಹೋದರೆ ಮೋಕ್ಷ ಆಗೋದಿಲ್ಲ, ತಮಸ್ಸಾಗತ್ತೆ. ಬರೀ ತಮಸ್ಸಾಗೋದಿಲ್ಲ, ಬರೀ ತಪ್ಪು ತಿಳ್ಕೊಂಡವರಿಗೆ ಆಗೋ ತಮಸ್ಸಿಗಿಂತ ಜಾಸ್ತಿ ಆಗತ್ತೆ. ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿ ಹಿತಂ ಮುಖಂ ತತ್ವಂ ಪೂಷನ್ನಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ದೇವರನ್ನು ಪ್ರಾರ್ಥನೆ ಮಾಡೋ ಕ್ರಮ ಹೇಳ್ಕೊಡ್ತಾರೆ. ಹೀಗೆ ಪ್ರಾರ್ಥನೆ ಮಾಡಬೇಕು ದೇವರನ್ನು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ದೇವರೇ, ಹಿರಣ್ಮಯವಾದ ಪಾತ್ರದಿಂದ ನಿನ್ನ ಮುಖ ನಮಗೆ ಕಾಣದಂತೆ ಆಗಿಬಿಟ್ಟಿದೆ, ನಿನ್ನ ಮುಖ ನನಗೆ ಕಾಣದಂತೆ ಆಗಿದೆ, ತೆಗೆಯೋ ಶಕ್ತಿ ನಮಗಿಲ್ಲ. ತತ್ವಂ ಪೂಷನ್ ಅಪಾವೃಣು, ಪೂಷನ್ನರ ಪೂರ್ಣ, ಪೂರ್ಣನಾದ ನೀನು ಆ ತೆರೆ ಸರಿಸಿಬಿಡು, ಆ ತೆರೆ ಸರಿಸಿಬಿಡು. ಸತ್ಯ ಧರ್ಮಾಯ ದೃಷ್ಟಿ, ನಾನು ನೋಡಬೇಕಾಗಿದೆ. ನೀ ನ್ಯಾಯಕಾಯ ನೋಡಬೇಕು ಅಂದರೆ ಸತ್ಯಧರ್ಮಾಯ, ಸತ್ಯಧರ್ಮ ರಥಾಯಚ ಬರುತ್ತಲ್ಲ ಹಾಗೆ, ಸತ್ಯಧರ್ಮ, ಸತ್ಯಧರ್ಮವನ್ನು ಹಿಡ್ಕೊಂಡವರಾದ್ದರಿಂದ ನನಗೆ ನಿನ್ನ ರೂಪವನ್ನು ತೋರಿಸಿಬಿಡು. ನಮಗೆ ತೋರಿಸುವ ಶಕ್ತಿ ಇಲ್ಲ, ನೀವು ನಮಗೆ ನೋಡೋ ಶಕ್ತಿ ತೋರಿಸಿದ್ರೆ ನೋಡ್ತೇವೆ ಅಷ್ಟೇ, ಆ ತೆರೆ ಸರಿಸು ನಾವು ನೋಡಬೇಕು. ಅದನ್ನೇ ದಾಸರು ಬಾಗಿಲನ್ನು ತೆರೆದು ದೇವೆಯನ್ನು ಕೊಡೋ ಹರಿ ಅಂದರೆ ಅದೇ ತೆರೆ ಸರಿಸೋದು ಅಂದರೆ ಆ ತೆರೆ ಸರಿಸಬೇಕು ಅಂತ ಯಾವುದೇ ಅಲ್ಲ. ಇಲ್ಲಿ ತೆರೆ ಹಾಕಿಬಿಟ್ಟಿರ್ತಾರೆ ನೈವೇದ್ಯ ಮಾಡಬೇಕಾದ್ರೆ, ಸರಿಸೋವರೆಗೂ ನಾವು ನೋಡಾಗಿಲ್ಲ, ತೆರೆ ಸರಿಸಿದ ಮೇಲೆ ನೋಡಬೇಕು. ಅರ್ಜೆಂಟ್ ಹೋಗಬೇಕಾಗ್ತಿರುತ್ತೆ, ತೆರೆ ಹಾಕಿರ್ತಾರೆ, ಆತುರ ಆಗ ಆ ಸಮಯದಲ್ಲಿ ಯಾವ ತೆಗಿತಾರೋ ಕಾಯ್ತಿರ್ತಾರೆ. ಸೈಡ್ ಹೀಗೆ ಮಾಡಿ ನಾವು ತೆಗೆದು ನೋಡಬಾರ್ದು, ನೋಡಿದ್ರೆ ಏನಾಗುತ್ತೆ? ಅದು ಫೋಲ್ ಮೆಥಡ್, ಹಾಗೆಲ್ಲ ಮಾಡಬಾರ್ದು. ನಮಗೆ ಅಲ್ಲಿ ದೇವ್ರ ಬಗ್ಗೆ ಫೋಲ್ ಮೆಥಡ್ ಅಲ್ಲ, ಅದು ಇಂಪಾಸಿಬಲ್ ಕೂಡ ಹೌದು, ಸಾಧ್ಯನೇ ಇಲ್ಲ. ಅಕಸ್ಮಾತ್ ನಮಗೆ ಬೇರೆ ಕಡೆ ನೋಡಿದ್ರೆ ತಪ್ಪು ಕೂಡ ಆಗುತ್ತೆ. ಹಿರಣ್ಮಯೇನ ಪಾತ್ರ, ಇನ್ನೊಂದು ಅರ್ಥ ಇದೆ. ಹಿರಣ್ಮಯೇನ ಪಾತ್ರ ಏನಂದ್ರೇನು? ಚಿನ್ನ ಮೊದಲಾದ ದ್ರವ್ಯಗಳು ನಿನ್ನ ಕಾಣದಂತೆ ಮಾಡಿಬಿಟ್ಟಿವೆ ಅಂತ ಅರ್ಥ. ಚಿನ್ನ ಮೊದಲಾದ ದ್ರವ್ಯಗಳನ್ನು ನೋಡಿ ನೋಡಿ ಏನು ಮಾಡಿಬಿಡ್ತೇವೆ ನಾವೀಗ? ಆ ಕಡೆ ನೋಡಿಬಿಡ್ತೇವೆ. ಕೃಷ್ಣ ನೋಡ್ಬೇಕಾದ್ರೆ ವಜ್ರಕವಚ ನೋಡ್ತಾ ಕೂತ್ಬಿಡೋದು, ಕೃಷ್ಣನ ಬಿಟ್ಟೇ ಬಿಡೋದು. ವಜ್ರಕವಚ ಎಷ್ಟು ಚೆನ್ನಾಗಿದೆ ಅಂದ್ರೆ ಗತಿ ಏನಾಗಬೇಕು? ಕೃಷ್ಣಗೆ ಹಾಕಿದ್ದು ಚೆನ್ನಾಗಿ, ಇವರೇ ಹಾಕಿಕೊಂಡಿದ್ರೆ ಫ್ಯಾನ್ಸಿ ಡ್ರೆಸ್ ಆಗಿಬಿಡೋದು ಗೊತ್ತಾನೆ. ಕೃಷ್ಣನಿಗೆ ಹಾಕಿದ್ದಕ್ಕೆ ಅದು ಚೆನ್ನಾಗಿ ಕಾಣುತ್ತೆ. ಅನುಸಂಧಾನ ಬಿಟ್ಟುಬಿಟ್ರೆ ಹಿರಣ್ಮಯ ಪಾತ್ರ ಅಡ್ಡಿ ಮಾಡ್ತಾ ಇದೆ. ಅದಕ್ಕೆ ಕನಕದಾಸರು ಅಂತ ಪದ ಬರುತ್ತಲ್ಲ, ಕನಕದ ದಾಸರಾಗಿಬಿಡಬಾರದು, ಕನಕನೇ ದಾಸರನ್ನು ಮಾಡ್ಕೋಬೇಕೇ ಹೊರತು. ಆ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೆ. ಇದೇ ತೆರೆ, ವಿಷಯಗಳ ತೆರೆಯಿಂದಾಗಿ ವಿಷ್ಣುವಿನ ಚಿಂತನೆ ಕಳ್ಕೊಂಡ್ಬಿಡ್ತೇವೆ ನಾವು, ಹಾಗಾಗಬಾರದು ಅಂತ ಹೇಳ್ತಾರೆ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ ವಿಷ್ಣೋ ಸತ್ಯಸ್ಯ ತೇನೈವ ಸರ್ವದಾ ಅಪಿಹಿತಂ ಮುಖಂ ತತ್ತು ಪೂರ್ಣತ್ವತಃ ಪೂಷಾ ವಿಷ್ಣುರ್ ದಶಯತಿ ಸ್ವಯಂ ಸತ್ಯಧರ್ಮಾಯ ಭಕ್ತಾಯ. ಸತ್ಯಧರ್ಮ ಭಕ್ತನ ಲಕ್ಷಣ ಏನು ಅಂದರೆ, ಸತ್ಯಧರ್ಮ ಅಂತ ಭಕ್ತನಿಗೆ ಪರಮಾತ್ಮ ತನ್ನ ರೂಪವನ್ನು ತೋರಿಸಿಬಿಡ್ತಾನೆ. ಹಿರಣ್ಮಯೇನ ಪಾತ್ರ ಎಂಬುದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ, ಸೂರ್ಯಮಂಡಲ ಅಂತ ಅರ್ಥ. ಅದಕ್ಕೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕಂತೆ, ಸೂರ್ಯಮಂಡಲ ಭೇದಿಸ್ಕೊಂಡು ಹೋಗ್ಬೇಕಂತೆ, ಗೊತ್ತಾಯ್ತಾ? ನಿರ್ಭಿಜ್ಜ ಗಚ್ಚಂತಿ ಯಮೂರ್ಧ್ವರೇತಸಃ ಅಂತ ಹೇಳ್ತಾರೆ. ನಿನಾಯ ಲೋಕಂ ಪರಮರ್ಕ ಮಂಡಲಂ ನಿರ್ಭಿಜ್ಜ ಗಚ್ಚಂತಿ ಯಮೂರ್ಧ್ವರೇತಸಃ. ತುಂಬ ಬೆಳಕಿದ್ದಾಗ ನಮಗೆ ವಸ್ತು ಕಾಣೋದಿಲ್ಲ, ಗೊತ್ತಾಯ್ತಾ? ಸೂರ್ಯನ ಬೆಳಕು ಭೌತಿಕವಾದ ಬೆಳಕು, ಭೌತಿಕ ಬೆಳಕಿನಲ್ಲಿ ಅಧ್ಯಾತ್ಮದ ಬೆಳಕು ಮುಚ್ಚೋಗಿಬಿಟ್ಟಿದೆ ನಮಗೀಗ. ಅದಕ್ಕೇನು ಮಾಡಬೇಕೀಗ? ಅದನ್ನು ತೋರಿಸಿಕೊಡು ಅಂತ ಕೇಳ್ತಾರೆ. ಪೂಷನ್ ಏಕಲ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ತೇಜೋ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಯಾತಕ್ಕೆ ನೋಡಬೇಕಾಗಿದೆ ನಾನು ಅಂದರೆ ನಿನ್ನ ರೂಪವನ್ನು, ಕಲ್ಯಾಣತಮಂ ರೂಪಂ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೆ, ಇದರಿಂದ ಬಂದಿರೋದು. ವೆಂಕಟೇಶ್ ದೇವರು ಕಲ್ಯಾಣ ರೂಪ ಅಂದ್ರೇನು? ಅಪ್ರಾಕೃತ ರೂಪ, ಬರೀ ಕಲ್ಯಾಣ ಅಲ್ಲ, ಕಲ್ಯಾಣತಮಂ ಅಪ್ರಾಕೃತ ತಮವ. ಮಹಾಲಕ್ಷ್ಮಿದು ಕಲ್ಯಾಣತಮನೇ ಅಪ್ರಾಕೃತ, ಅದಕ್ಕಿಂತ ಜಾಸ್ತಿ ಇದ್ದಾರೆ ಇವರು. ಅದಕ್ಕಾಗಿನೇ ನಿನ್ನ ರೂಪ ನೋಡಬೇಕಾಗಿದೆ ನಾವು, ಅದಕ್ಕೆ ತೋರಿಸಿಕೊಡು ಅಂತ ಕೇಳ್ತಾರೆ. ಇದರಿಂದ ಆಚಾರ ಹೇಳ್ತಾರೆ, ನೋಡಿದ್ರೆ ಅದೇ ನಿರಾಕಾರ ಅಂತ ಕರಿತೀರಲ್ಲ ನೋಡಿ, ಸ್ಪಷ್ಟ ಆಕಾರ ಇದೆ ಅಂತ ಹೇಳ್ತಾ ಇದೆ. ಅದಕ್ಕೆ ಅವ್ರು ಏನು ಬುದ್ಧಿವಂತಿಕೆ ಮಾಡ್ತಾರೆ ಗೊತ್ತಾ? ಅದ್ವೈತಿಗಳು ಮೊದಲನೇ ಶ್ಲೋಕ ಬಿಟ್ಟರೆ ಉಳಿದೆಲ್ಲ ಅಜ್ಞಾನಿಗಳಿಗೆ ಅಂತ ಹೇಳಿಬಿಡ್ತಾರೆ. ಮೊದಲನೇ ಶ್ಲೋಕ ಒಂದೇ ಜ್ಞಾನಿಗೆ, ಉಳಿದೆಲ್ಲ ಯಾರಿಗೆ? ನಮ್ಮ ನಿಮ್ಮಂಥವರಿಗೆ, ಅವ್ರದಲ್ಲಿ ಉಳಿದ ಅವರಿಗೆ ಅಂತ ಹೇಳ್ಕೊಂಡ್ಬಿಡ್ತಾರೆ. ತಿಳಿತೀರ? ಆ ಬೋರ್ಡ್ ಹಾಕಿದ್ದಾರೆ ಆ ರೀತಿಯಲ್ಲಿ, ನೀವೇ ಹಾಕಿಕೊಂಡಿರೋ ಬೋರ್ಡ್ ಅದು. ಕುರುವನ್ನೇವೇಹ ಕರ್ಮಾಣಿ ಅಂತಿದೆ, ಕರ್ಮ ಮಾಡಬೇಕು ಅಂತಿದೆ. ಇದು ನಮಗೆ ಹೇಳಿದ್ದಲ್ಲ, ದೊಡ್ಡವ್ರಿಗೆ ಹೇಳಿದ್ದಲ್ಲ, ಸಣ್ಣವ್ರಿಗೆ ಹೇಳಿದ್ದು ಅಂತ ಹೇಳ್ತಾರೆ. ಯಾವನು ತಾನು ಸಣ್ಣವನ್ನ ಯಾರು ಕರ್ಕೋತಾನ? ದೊಡ್ಡವನಂತಾನೆ ಕರ್ಕೋತಾನ. ಆದ್ದರಿಂದ ಏನು ಮಾಡಬೇಕಾಗಿಲ್ಲ, ಅವನು ಕರ್ಮ ಮಾಡಬೇಕಾಗಿಲ್ಲ ಅಂತ ಅರ್ಥ. ಹಾಗೆಲ್ಲ ಬೋರ್ಡ್ ಆಗಿಲ್ಲ, ನೀವು ಹಾಕ್ಕೊಂಡ್ರೆ ಏನಾಗುತ್ತೆ? ಅದಕ್ಕೆ ನಾಟ್ ಅಪ್ಲಿಕಬಲ್ ಅಂತ ಅವ್ರು ಹೇಳಬೇಕು, ನಾವು ಹಾಕೋಬಾರದು. ಅದು ತಪ್ಪಾಯ್ತು. ಇಲ್ಲೂ ಕೂಡ ನೀನು ಪೂಷನ್, ನೀನು ಪೂರ್ಣ, ಏಕರಿಷೇ, ನೀನು ಪ್ರಧಾನ ಜ್ಞಾನಿ, ಒಬ್ಬನೇನೆ. ಯಮ, ಯಮ ಸರ್ವವನ್ನು ನಿಯಮನ ಮಾಡ್ತಾನಲ್ಲ ಯಮ, ಯಮ ಸಂಯಮತಾಮಹಂ ಭಗವದ್ಗೀತ. ವಿಷ್ಣು ಸಹಸ್ರ ಮೊದಲು ಯಮ ಅಂತ ಬರುತ್ತೆ, ದೇವರಿಗೆ ಯಮ ಅಂತ ಹೆಸರು. ಸೂರ್ಯ, ಸೂರ್ಯಗಮ್ಯತ್ವಾದ ಸೂರ್ಯ, ಜ್ಞಾನಗಮ್ಯ ಪುರಾತನ. ಪ್ರಾಜಾಪತ್ಯ, ಎಲ್ಲ ಪ್ರಜಾಪತ್ಯ ಪ್ರಜಾಪತೇಹೇ ವಿಶೇಷೇಣೈವ ಗಮ್ಯತ್ವಾದ, ಬ್ರಹ್ಮದೇವರಿಂದ ವಿಶೇಷವಾಗಿ ತಿಳಿಯಲ್ಪಡೋದರಿಂದ ದೇವರಿಗೆ ಪ್ರಾಜಾಪತ್ಯ ಅಂತ ಕರೀತಾರೆ. ವ್ಯೂಹರಸ್ಮಿನ್ ಸಮೂಹ ತೇಜ, ಭಾರಿ ಬೆಳಕಿದ್ದ ನೋಡೋಕ್ಕಾಗೋದಿಲ್ಲ, ಸ್ವಲ್ಪ ಕಡಿಮೆ ಮಾಡೋಣ ತೋರಿಸು, ನಮ್ಮ ಯೋಗ್ಯತೆ ಇದ್ದಷ್ಟು ತೋರಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಯೋ ಅಸೌ ಪುರುಷ ಸೋಹಮಸ್ಮಿ, ಯೋ ಅಸೌ ಅಸೌ ಪುರುಷ ಸೋಹಮಸ್ಮಿ. ಇದಂತೂ ಭಾರಿ ಪ್ರಿಯ ಅವರಿಗೆ, ಇದು ಯಥಾ ಪ್ರಕಾರ ತಮಗಿದು, ಇಂಥದ್ದು ಬಂದಾಗಲ್ಲ ತಮಗೆ. ಯೋ ಸೌ ಅಸೌ ಪುರುಷ ಸೋಹಮಸ್ಮಿ, ಏನನ್ಸುತ್ತೆ ಇದಕ್ಕೆ? ಆ ಪುರುಷ ನಾನೇ, ನಾನೇ ದೇವರು ಅಂದಾಗುತ್ತೆ. ಅಲ್ಲ ಅಲ್ಲ, ಯಹ ಅಸೌ ಅಸೌ ಪುರುಷ, ಅಸೌ ಅಸೌ ಜೀವೇ ಜೀವೇ ಪ್ರಾಣೇ ಪ್ರಾಣೇ. ಅಸೌ ಅಂದರೆ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣ ಅಂತರ್ಗತ ಯಾವ್ಯಾವ ರೂಪಗಳಿದೆಯಲ್ಲ, ಎಲ್ಲ ಪರಮಾತ್ಮನ ಅಹಂ ಅಸ್ಮಿ ಅಹಂ ಅಸ್ಮಿ, ಅಹೇಯವಾದ ರೂಪಗಳು. ಅಹಂ ಅಂದರೆ ನಾನು ಅಂತ ಅರ್ಥ ಅಲ್ಲ ಅದಕ್ಕೆ, ಅಸ್ಮಿ ಅಂದರೆ ನಾನು ಅಂತ ಅರ್ಥ ಅಲ್ಲ. ಪರಮಾತ್ಮನ ರೂಪಗಳೆಲ್ಲ ವಾಯು ಭಾರತೀಯರವನ ಮುಖ್ಯ ಪ್ರಾಣ ಅಂತರ್ಗತ ರೂಪಗಳನ್ನು ಚಿಂತನೆ ಮಾಡಿದಾಗ ಅವೆಲ್ಲ ಎಂಥ ರೂಪಗಳವು? ಅಹೇಯ ರೂಪಗಳು ಅಂತ ಅರ್ಥ. ಅಸ್ಮಿ ನಿತ್ಯಾಸ್ಥಿತಾಮಾನಾತ್ ಸರ್ವಜೀವೇಶು ಸಂಸ್ಥಿತಃ ಸ್ವಯಂತು ಸರ್ವಜೀವೇಭ್ಯೋ ವ್ಯತಿರಿಕ್ತ ಪರೋಹರಿಹಿ ಸಕೃತರು ಜ್ಞಾನರೂಪತ್ವಾತ್ ಅಂಗಿರ ಅಂಗಿಹಿ ಅಪ್ರಣೇತೃ ಅಂಗ ಪ್ರಣೇತೃತಃ ಇತಿ ಬ್ರಹ್ಮಾಂಡೇ. ಸತ್ಯಂ ಬ್ರಹ್ಮಹೃದಯ ಧಾರಯತಿ ಇತಿ ಸತ್ಯಧರ್ಮ ಏಕೋಸೋ ಶಬ್ದ ಪ್ರಾಣೇ ಸ್ಥಿತಃ ಇತಿ. ಇಲ್ಲಿ ಅಸೌ ಶಬ್ದ ಪ್ರಾಣೇ ಸ್ಥಿತಃ ವಿಷ್ಣು. ಪ್ರತಿ ಜೀವರಲ್ಲೂ ಪರಮಾತ್ಮ ಇದ್ದಾನೆ, ಪ್ರತಿ ಜೀವರಲ್ಲೂ ಮುಖ್ಯ ಪ್ರಾಣಾಂತರ್ಯಾಮಿಯಾಗಿದ್ದಾನೆ. ಪ್ರತಿ ರೂಪಗಳು ಎಂಥ ರೂಪಗಳು? ಅಹಂ ರೂಪಗಳು. ಅಹಂ ರೂಪಗಳು ಅಂದ್ರೇನು? ಅಹೇಯ ರೂಪಗಳು. ಪರಮ ಅಹೇಯ ಅಂದ್ರೇನು? ಹೇಯ ಗೊತ್ತ ನಮಗೆ, ಹೇಯ ಗೊತ್ತಲ್ಲ, ಹೇಯಕ್ಕೆ ಆಪೋಸಿಟ್ ಅಹೇಯ. ಪರಮಾತ್ಮ ಯಾವ ರೂಪಗಳು? ಅಗ್ರಾಹ್ಯ ರೂಪಗಳು ಅಂತಿಲ್ಲ, ಎಲ್ಲ ರೂಪಗಳು ಏನವು? ಎಲ್ಲ ಉಪಾಸ್ಯ ರೂಪಗಳೇ. ವಿದ್ಯಾವನೆಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ. ಯಾವ ಪರಮಾತ್ಮ ಯಾವ ರೂಪ ಪರಮಾತ್ಮ ಇಲ್ಲೇ ಇದ್ರೂ ಕೂಡ ಆ ಅಧಿಷ್ಠಾನ ನಿಮಿತ್ತವಾದಂತಹ ದೋಷ ದೇವರಿಗಿಲ್ಲ, ಅದಕ್ಕೋಸ್ಕರವಾಗಿ ಅಹೇಯ ಅಂತ ಕರೆದಿದ್ದಾರೆ. ಸತ್ಯಧರ್ಮ ಅಂದಕ್ಕೆ ಅರ್ಥ ಹೇಳ್ತಾರೆ, ಸತ್ಯ ಅಂದರೆ ಪರಮಾತ್ಮ. ಪರಮಾತ್ಮ ಹೃದಯದಲ್ಲಿ ಯಾರು ಧರಿಸಿರ್ತಾರಲ್ಲ ಅವ್ರು ಸತ್ಯಧರ್ಮ ಅಂತ ಕರಿಬೇಕು. ಸತ್ಯಧರ್ಮ ರಥಾಯ ಚಮದಕ್ಕೆ ಅದೊಂದು ಅರ್ಥ. ವಾಯು ಅನಿಲ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ, ವಾಯು ಅನಿಲ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಯಸ್ಮಿನ್ ನಯಂ ಸ್ಥಿತಃ ಸೋಪಿ ಅಮೃತಃ ಕಿಮು ಪರಃ ಅಹಾ ಬ್ರಹ್ಮೈವ ನಿಲಯನಂ ಯಸ್ಯ ವಾಯೋ ಸೋ ಅನಿಲಂ. ವಾಯುದೇವರಿಗೆ ಅನಿಲ ಅಂತ ಕರೀತಾರೆ. ಅನಿಲ ಅಂದ್ರೇನು? ಆ ನಿಲಯನ, ನಿಲಯನ ಅಂದರೆ ನೆಲೆ, ಆ ಅಂದರೆ ಪರಮಾತ್ಮನಿಗೆ. ಪರಮಾತ್ಮನ ಮುಖ್ಯ ವಾಸಸ್ಥಾನ ಅಂದರೆ ಯಾರು? ವಾಯುದೇವರು. ಅದಕ್ಕೆ ಅವ್ರು ಏನಂತ ಕರೀತಾರೆ? ಅನಿಲ ಅನಿಲ ಅಂತ ಹೆಸರು, ಶಾರ್ಟ್ ಫಾರ್ ಅನಿಲ ಅನಿಲ. ಪರಮಾತ್ಮನಿಗೆ ಆ ಅಂದರೆ ಪರಮಾತ್ಮ, ಅವನಿಗೆ ನಿಲ, ನಿಲಯ, ನಿಲ ಅಂದರೆ ನಿಲಯ. ಪರಮಾತ್ಮನಿಗೆ ನಿಲಯನಾಗಿರೋದ್ರಿಂದ, ಪರಮಾತ್ಮನಿಗೆ ವಾಸಸ್ಥಾನನಾಗಿರೋದ್ರಿಂದ ದೇವರಿಗೆ, ವಾಯುದೇವರಿಗೆ ಅನಿಲ ಅನಿಲ ಅಂತ ಕರೀತಾರೆ. ಅತಿರೋಹಿತ ವಿಜ್ಞಾನಾತ್ ವಾಯುರಪಿ ಅಮೃತ ಸ್ಫೃತಃ, ವಾಯುದೇವರನ್ನು ಅಮೃತ ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಅಮೃತ ಅಂತ ದೇವರಿಗೆ ಹೆಸರು. ವಾಯುದೇವರಿಗೆ ಅಮೃತ ಅಂತ ಹೆಸರು. ಯಾತಕ್ಕೆ ಹೆಸರು ಅಂದರೆ ಅತಿರೋಹಿತ ವಿಜ್ಞಾನ. ಎಂದೂ ವಾಯುದೇವರ ಜ್ಞಾನಕ್ಕೆ ಹ್ರಾಸ ಇಲ್ಲ, ಅದಕ್ಕೇನಂತ ಕರಿ ತಿರೋಧಾನ ಇಲ್ಲ. ಅದಕ್ಕೆ ಅವರು ಏನಂತ ಹೆಸರು? ಅಮೃತ ಅಂತ ಕರೀತಾರೆ. ಚತುರವದನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ. ಸರಸ್ವತಿ ಭಾರತೀಯರಿಗೆ ಏನಿಲ್ಲ? ಜ್ಞಾನ ತಿರೋಧಾನ ಇಲ್ಲ. ಅವರು ಪತಿ ಇವರು, ಇವರಿಗೇನಿಲ್ಲ? ಭಾರತಿ ಪತಿ ಇವರು, ಇವರಿಗೇನಿಲ್ಲ? ಜ್ಞಾನ ತಿರೋಧಾನ ಇಲ್ಲ. ಅದಕ್ಕೇನಂತ ಹೆಸರು ಅವರಿಗೆ? ಅಮೃತ. ಅರ್ಜುನ ಅಮೃತನಲ್ಲ, ಯಾತಕ್ಕೆ? ತಿರೋಧಾನ ಆಯ್ತು ಆತನಿಗೆ. ಅವ್ರು ನೋಡಿದ ತಕ್ಷಣ ಏನಾಗಿಬಿಡ್ತು? ಜ್ಞಾನ ತಿರೋಧಾನ ಆಗಿಬಿಡುತ್ತೆ. ಭೀಮಸೇನದೇವರು ತಿರೋಧಾನ ಆಯ್ತು, ಆಗಲಿಲ್ಲ. ಅದಕ್ಕೆ ಅವರೇನೋ ಅಮೃತ ಅಂತ ಅವ್ರ ಹೆಸರು. ಮುಖ್ಯಾಮೃತ ಸ್ವಯಂ ರಾಮ ಪರಮಾತ್ಮ ಸನಾತನ ಆಯ್ತು ರಾಮ ಸಂಹಿತಾಯ. ವಾಯುದೇವರು ಅಮೃತನೇ, ಅವರಿಗಿಂತ ದೊಡ್ಡ ಅಮೃತ ಯಾರು ಅಂತ ಕೇಳಿದರೆ ಪರಮಾತ್ಮ. ಅದಕ್ಕೆ ಮುಖ್ಯಾಮೃತ ಸ್ವಯಂ ರಾಮ. ಅದಕ್ಕೇನೆ ಕರತರ ಋಷಿತರ ದಹನ ಪರಾಮೃತ ರಘುಪರಮಾನದ ಭವಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಅಲ್ಲಿ ಪರಾಮೃತ ಅಂತ ಕರೆದಿದ್ದಾರೆ. ಪರಾಮೃತ ಅಂದ್ರೇನು? ಮುಖ್ಯಾಮೃತ. ಮುಖ್ಯಾಮೃತ ಅಂದರೆ ಯಾರು? ರಾಮ. ಆಚಾರ ದ್ವಾದಶ ಸ್ತೋತ್ರಕ್ಕೂ ಇದಕ್ಕೂ ಲಿಂಕ್ ಸಿಗುತ್ತೆ. ಓಂ ಕ್ರತೋಸ್ಮರ ಕೃತಂ ಸ್ಮರ, ಓಂ ಕ್ರತೋಸ್ಮರ ಕೃತಂ ಸ್ಮರ. ಇದು ಪ್ರಾರ್ಥನೆ, ದೇವರ ಪ್ರಾರ್ಥನೆ. ದೇವರೇ ನನ್ನ ಸ್ಮರಣೆ ಮಾಡು, ಸ್ಮರಣೆ ಮಾಡು ಅಂದರೆ ನಾವು ದೇವರು ಸ್ಮರಣೆ ಮಾಡಬೇಕು, ದೇವ್ರು ನಮ್ಮ ಸ್ಮರಣೆ ಮಾಡಬೇಕು. ನನ್ನ ಸ್ಮರಣೆ ಮಾಡು, ನನ್ನ ಸ್ಮರಣೆ ಮಾಡು ಅಂತ ಕೇಳ್ಕೊಂಡಾಗತ್ತೆ. ಈಗ ದೇವರೇ ನನ್ನ ಸ್ಮರಣೆ ಮಾಡು, ನನ್ನ ಸ್ಮರಣೆ ಮಾಡು ಅಂದರೆ ಭಕ್ತಾನಾಮ ಸ್ಮರಣಂ ವಿಷ್ಣೋ ನಿತ್ಯಜ್ಞಪ್ತಿ ಸ್ವರೂಪತಃ ಅನುಗ್ರಹೋನ್ಮುಖತ್ವಂ. ಅನುಗ್ರಹ ಮಾಡು ಅಂತ ಅರ್ಥ. ಅದಕ್ಕೆ ಸ್ಮರಣೆ ಮಾಡು ಅಂದ್ರೆ ಏನರ್ಥ? ದೊಡ್ಡವರು ಹೇಳ್ತಾರೆ ಕೆಲಸ, ಸ್ವಾಮಿ ನೆನಪಿರಲಿ ನೆನಪಿರಲಿ ಅಂತ. ನೆನಪಿರಲಿ ಅಂದ್ರೆ ಏನರ್ಥ? ಅನುಗ್ರಹ ಮಾಡಿ ಅಂತ ಅರ್ಥ. ಅನುಗ್ರಹೋನ್ಮುಖತ್ವಂತೂ ನೈವ ಅನ್ಯತ್ ಕ್ವಚಿತಿಷ್ಯತೆ. ದೇವರು ಭಾರಿ ಬರವು ದೇವರಿಗೆ, ಅದಕ್ಕೆ ಸ್ಮರಣೆ ಮಾಡು ಅಂತ ಕೇಳ್ತೀವಿ ಅಂತ ತಿಳ್ಕೊಂಡ್ಬಿಡಬಾರ್ದು. ದೇವರು ಕೊಡದೆ ಹೋದ ಸ್ಮರಣೆ ಯಾರಿಗೆ ಬರುತ್ತೆ? ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ. ನಮಗೆ ಅನುಗ್ರಹೋನ್ಮುಖನಾಗುವಂತ ಅದಕ್ಕೆ ಅರ್ಥ. ಕೃತು ಅಂದರೆ ಜ್ಞಾನರೂಪ. ಕೃತು ಅಂದರೆ ಜ್ಞಾನರೂಪ. ಜ್ಞಾನರೂಪನಾದ ಪರಮಾತ್ಮನೇ ಸದಾ ನೀನು ನಮಗೆ ಅನುಗ್ರಹ ಉನ್ಮುಖನಾಗು. ಈಗ ಕೊನೆಯ ಮಂತ್ರ. ಅಗ್ನೇನಯ ಸುಪಥಾ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಧ್ಯುಯೋಧಿ ಅಸ್ಮಜ್ಜುಹುರಾಣ ಮೇನಃ ಭೂಯಿಷ್ಠಾಂತೆ ನಮ ಭುಕ್ತಿಂ ವಿಧೇಮ. ಎಷ್ಟು ಒಳ್ಳೆಯ ಸ್ತೋತ್ರ. ನಿತ್ಯ ಹೇಳಬೇಕಾದ ಸ್ತೋತ್ರ ಇದು. ವೇದ ಮಂತ್ರದ ಸ್ತೋತ್ರ ಇದು. ಅಗ್ನೇನಯ ಅಗ್ನಿ ಸ್ತೋತ್ರ ಅಲ್ಲ ಇದು. ತಮಾಷೆ ಅಂದರೆ ಅಗ್ನಿ ವೇಳೆ ಶುರುವಾಗುತ್ತೆ. ಯಾವುದು? ಋಗ್ವೇದ. ಅಲ್ಲಿ ಅಗ್ನಿ ಯಾರು ಅಂತ ಹೇಳಿದರೆ ಐ ಅಗ್ನಿ ತಿಳ್ಕೊಳಕ್ಕೆ ಬರೋದಿಲ್ಲ. ಈಶಾವಾಸ್ಯದಲ್ಲಿ ಅಗ್ನಿ ಪ್ರಸ್ತಾಪನೆ ಬಂದಿಲ್ಲ. ಇಲ್ಲಿ ಹೇಳ್ತಿರೋದು ಯಾರು ಸ್ತೋತ್ರ ಇದು? ಪರಮಾತ್ಮನ ಸ್ತೋತ್ರ. ಅಗ್ನಿ ಅಂತ ಹೇಳಿದ್ರಿಂದ ಪ್ರಜ್ಞಾನ ಪರಶುರಾಮ ದೇವರೇ ಅಂತ ಅರ್ಥ. ಅದಕ್ಕೆ ಅಗ್ನೇನಯ ಸುಪಥ ವಾಯುದೇವರೇ ನಾರಾಯಣನೇ ಸುಪಥಾರಯ. ನಮ್ಮ ಒಳ್ಳೆ ಹಾದಿಯಲ್ಲಿ ಕರ್ಕೊಂಡು ಹೋಗು, ಒಳ್ಳೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗು ನಮ್ಮನ್ನು. ಯಾತಕ್ಕೆ? ರಾಯೇ ಐಶ್ವರ್ಯ ಭುಕ್ತಿಗೋಸ್ಕರ ಕರ್ಕೊಂಡು ಹೋಗ್ಬೇಕು ನಮ್ಮನ್ನು. ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ವಿಯೋಧಿ ಅಸ್ಮ ಜುಹುರಾಣ ಮೇನಃ. ನಮ್ಮನ್ನು ಹಾಳು ಮಾಡ್ತಾ ಇದೆಯಲ್ಲ ಪಾಪ, ಅದನ್ನೆಲ್ಲ ಬಿಡಿಸಿಬಿಡು ಪಾಪವನ್ನು. ಭೂಯಿಷ್ಠಾಂತೆ ನಮ್ಮ ಭುಕ್ತಿಂ ವಿಧೇಮ. ಇಷ್ಟು ಮಾಡಿದ್ರೆ ನಾವೇನು ಕೊಡ್ತೇವೆ ನಿನಗೆ ಗೊತ್ತಾ? ನಮಸ್ಕಾರ ಮಾಡ್ತೇವೆ ಅಷ್ಟೇ, ಇನ್ನೇನು ಮಾಡೋಕ್ಕೆ ಬರೋದಿಲ್ಲ. ಇವಾಗ ದೇವರಿಗೆ ಕೊಡೋ ಯೋಗ್ಯತೆ ನಮಗಿಲ್ಲ, ದೇವರಿಗೇನು ಬೇಕಿಲ್ಲ. ಅದಕ್ಕೇನು ಮಾಡುವ ನಾವೀಗ? ಭೂಯಿಷ್ಠಾಂತೆ ನಮ್ಮ ಭುಕ್ತಿಂ ವಿಧೇಮ. ವಯುನಂ ಜ್ಞಾನಂ ತ್ವದ್ದತ್ತಯ ವಯುನಯ ಇದಮಚಷ್ಟ ವಿಶ್ವಂ ಇತಿ ವಚನಾತ್. ವಯುನ ಅಂದರೆ ಜ್ಞಾನ. ಅದಕ್ಕೇನೆ ಇಲ್ಲೇನಂತಿದೆ? ವಯುನಾನಿ ವಿದ್ವಾನ್. ವಿಶ್ವಾನಿ ವಯುನಾನಿ ಅಂದ್ರೇನು? ವಿಶ್ವಾನಿ ಜ್ಞಾನಾನಿ. ಜುಹುರಾಣಂ ಅಸ್ಮಾನ್ ಅಲ್ಪೀಕುರುವತ್. ಪಾಪ ನಮ್ಮನ್ನು ಏನು ಮಾಡುತ್ತೆ ಅಂದರೆ ಚಿಕ್ಕವ್ರನ್ನ ಮಾಡಿಬಿಡುತ್ತೆ. ಪುಣ್ಯ ಎಷ್ಟೇ ಎನ್ಲಾರ್ಜ್ ಮಾಡುತ್ತೆ, ಪಾಪ ನಮ್ಮನ್ನು ಕ್ರಷ್ ಮಾಡಿಬಿಡುತ್ತೆ. ಅಂತ ಪಾಪವನ್ನು ಬಿಡುಗಡೆ ಮಾಡು. ವಿಯೋಧಿ ಅಂದರೆ ವಿಯೋಜಯ, ಬಿಡಿಸು. ಯದಸ್ಮಾನ್ ಕುರುತೆ ಅಲ್ಪಾನ್ ತದೇನೋ ಅಸ್ಮದ್ವಿ ಯೋಜಯ ನಯನೋ ಮೋಕ್ಷವಿತ್ತಾಯ ಇತಿ ಅಸ್ತೌತ್ಯಜ್ಞಮ್ಮನುಸ್ವರಾಟ್. ಅದು ಅರ್ಥ ಹೇಳಿ ಅದಕ್ಕೆ ಸ್ಕಂದ ಪುರಾಣದ ವಾಕ್ಯವನ್ನು ಕೊಡ್ತಾರೆ. ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡು ಅಂಥೇಳಿ ಸ್ವಾಯಂಭವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಳೋದಕ್ಕೆ ಸರಿಯಾಗಿ ಏನಾಯಿತು? ಪಾಪಗಳನ್ನು ಬಿಡುಗಡೆ ಮಾಡೋದು ಕೇಳ್ತಿದ್ದಾರೆ. ಪಾಪಿಗಳಿಂದ ಪರಮಾತ್ಮ ಸಂರಕ್ಷಣೆ ಮಾಡ್ತಾರೆ. ಸಂಸ್ಕೃತದಲ್ಲಿ ಪಾಪ ಶಬ್ದಕ್ಕೆ ಪಾಪ ಅಂತ ಅರ್ಥ, ಪಾಪಿ ಅಂತಲೂ ಅರ್ಥ. ಗೊತ್ತಾಯ್ತಾ? ಪಾಪ ಪಾಪಿ ಎರಡೂ ಅರ್ಥ. ಯಾವುದೇ ಅದೇ ಸಮಯಕ್ಕೆ ಪರಮಾತ್ಮ ಒಂದು ಪಾಪನೂ ಬಿಡಿಸ್ತಾ ಆ ಪಾಪಿಗಳಾದ ರಾಕ್ಷಸರನ್ನು ಕೊಂದು ಓಡಿಸಿಬಿಟ್ಟ. ಇಲ್ಲಿ ಭೂಯಿಷ್ಠಾಮ್ ಅಂದ್ರೆ ಏನು? ಭೂಯಿಷ್ಠಾಮ್ ಅಂದರೆ ಪೂರ್ಣಾಮ್ ಅಂತ ಅರ್ಥ. ಪೂರ್ಣವಾದ ನಮಸ್ಕಾರ ಮಾಡ್ತೇವೆ ಅಂತ ಅರ್ಥ. ಪೂರ್ಣ ಅಂದ್ರೆ ಏನು? ಭಕ್ತಿ ಜ್ಞಾನಾಭ್ಯಾಮ್ ಪೂರ್ಣ. ಭಕ್ತಿ ಜ್ಞಾನ ಇದು ನಮಸ್ಕಾರ ಮಾಡಿದಾಗ ಏನಂತ ಕರೀತಾರೆ? ಪೂರ್ಣ ನಮಸ್ಕಾರ. ನೀವು ಭಕ್ತಿನೂ ಇಲ್ಲ ಜ್ಞಾನ ಇಲ್ಲ ಅಂತ ಹೇಳಿದರೆ ಹೆಸರಿ ನಮಸ್ಕಾರ, ನಮಸ್ಕಾರ ಅಲ್ಲ ಅದು. ಜ್ಞಾನಪೂರ್ವಕವಾದ ಭಕ್ತಿ, ಭಕ್ತಿಯಿಂದ ಮಾಡೋ ನಮಸ್ಕಾರ. ಅದಕ್ಕೆ ಭೂಯಿಷ್ಠಾಂತೆ ನಮ್ಮ ಭುಕ್ತಿಂ ವಿಧೇಮ. ನಿನಗೆ ನಮಃ ನಮಃ ಅನ್ನೋ ಮಾತನ್ನು ನಾವು ಹೇಳ್ತೇವೆ, ಇನ್ನೇನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಮಸ್ಕಾರ ಸ್ವಾಯಂಭವನ ಮೇಲೆ ಕೊನೆಯ ಮಾತದು. ಇಷ್ಟು ಹೇಳಿ ಆಚಾರ್ಯ ಮುಕ್ತಾಯ ಮಾಡ್ತಿದ್ದಾರೆ. ಪೂರ್ಣಶಕ್ತಿ ಚಿದಾನಂದ ಶ್ರೀತೇಜ ಸ್ಪಷ್ಟಮೂರ್ತಯೇ ಮಮಾಭ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ. ಪೂರ್ಣಶಕ್ತಿ ಚಿತ್ ಆನಂದ ಶ್ರೀ ತೇಜ ಸ್ಪಷ್ಟಮೂರ್ತ ಎಷ್ಟು ಗುಣ ಹೇಳ್ತಾರೆ, ಪೂರ್ಣವಾದ ಶಕ್ತಿ, ಪೂರ್ಣವಾದ ಚಿತ್ ಜ್ಞಾನ, ಪೂರ್ಣವಾದ ಆನಂದ, ಪೂರ್ಣವಾದ ಶ್ರೀ, ಪೂರ್ಣವಾದ ತೇಜಸ್ಸು, ಇವರನ್ನ ಹೊಂದಿರತಕ್ಕಂತಹ ಸ್ಪಷ್ಟಮೂರ್ತಯೇ, ಸ್ಪಷ್ಟ ರೂಪ ಪರಮಾತ್ಮನಿಗಿದೆ. ಮಮ ಅಭ್ಯತಿಕ ಮಿತ್ರಾಯ, ನನಗೆ ಭಾರಿ ಕ್ಲೋಸ್ ಫ್ರೆಂಡ್ ಅಂತಾರೆ ಆಚಾರ್ಯ ದೇವರು, ನನಗೇನಾಗಿದ್ದಾರೆ ಭಾರಿ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾರೆ. ಮಿತ್ರ ಅಂದ್ರೆ ಏನು ಗೊತ್ತಾ, ಮಿನೋತಿ ತ್ರಾಯತೆ ಚೇತಿ ಮಿತ್ರಮಿತ್ಯ ವಿಧೀಯತೆ, ಆಚಾರ್ಯ ಕೋಟ್ ಮಾಡ್ತಾರೆ ಬೇರೆ ಕಡೆಗೆ. ನಮ್ಮನ್ನು ತಿಳಿದು ಉಪಕಾರ ಮಾಡೋರು ಏನಂತ ಕರೀತಾರೆ, ಮಿತ್ರ ಅಂತ ಕರೀತಾರೆ. ಆದ್ದರಿಂದ ದೇವರು ಎಲ್ಲರನ್ನೂ ತಿಳಿದು ಅನುಗ್ರಹ ಮಾಡೋದ್ರಿಂದ ದೇವರು ಮಿತ್ರ, ಎಲ್ಲರಿಗೂ ಮಿತ್ರ, ವಾಯುದೇವರಿಗೆ ಅಭ್ಯತಿಕ ಮಿತ್ರ. ಅದಕ್ಕೆ ಆಚಾರ ಹೊರಟಿರ್ತಾರೆ 15 ಕಿಲೋಮೀಟರ್ ದೂರ, 3 ವರ್ಷದ ಕೂಸು. ಆಗ ಕೇಳ್ತಾರೆ ಜೊತೆಗೆ ಯಾರಪ್ಪ ಅಂತ ಕೇಳಿದರೆ, ನನು ಸಖ ಮಮ ಕಾನನಗೋ ವಿಭುಹು, ನನ್ನ ಜೊತೆಗಿದ್ರಲ್ಲ ವಾಯುದೇವರು ನಾರಾಯಣ ಇದ್ನಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಮ ಅಭ್ಯತಿಕ ಮಿತ್ರಾಯ ನಮೋ ನಾರಾಯಣಾಯ ತೇ, ಮತ್ತೆ ನಾರಾಯಣ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಪ್ರತಿಯೊಂದು ಗ್ರಂಥನ ಆಚಾರ್ಯ ಏನು ಮಾಡ್ತಿದ್ದಾರೆ, ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಎಲ್ಲ ಕಾಲಕ್ಕೂ ದೇವರು ಕಾಣಿಸ್ತಾರೆ. ಈಗಲೂ ಹಾಗೆ ಕಾಣಿಸ್ತಿದ್ದಾರೆ, ಸಮರ್ಪಣೆ ಮಾಡ್ತಾ ಇದ್ದಾರೆ. ಯಾತಕ್ಕೆ ಒಪ್ಪಿಸ್ತಾರೆ ಅಂದರೆ, ನೀವೇ ತಾನೇ ಹೇಳಿದ ಗ್ರಂಥ ಬರೀಲಿಕ್ಕೆ ಬರೆದು ಕೃಷ್ಣಾರ್ಪಣ ಅಂತ ಹೇಳ್ತೀರಿ ಅಂತ ಅರ್ಥ, ಕಳಿಸಿಕೊಟ್ಟಿದ್ದೇವೆ ಒಪ್ಪಿಸ್ತಿದ್ದೇನೆ. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯ ವಿರಚಿತ ಈಶಾವಾಸ್ಯೋಪನಿಷತ್ ಭಾಷ್ಯ. ಈ ಮೊದಲ 7 ಉಪನಿಷತ್ ದಿವಸಕ್ಕೊಂದು ಮುಗಿದೋಗ್ಬಿಡುತ್ತೆ, ಯೋಚನೆ ಇಲ್ಲ. ಆದರೆ ಮುಂದೆ 3 ಇದೆಯಲ್ಲ, ಭಾರಿ ದೊಡ್ಡವು, ಐತರೇಯ ಚಾಂದೋಗ್ಯ ಬೃಹದಾರಣ್ಯ. ಆದರೆ ಸಾರಾಂಶ ಹೇಳೋದಕ್ಕೆ ಸಾಧ್ಯ ಇದೆ ಮಾಡೋಣಂತೆ. ಸೊ ಈಶಾವಾಸ್ಯ ಮುಗಿದಿದೆ, ನಾಳೆ ದಿವಸ ತಲವಿಕಾರ ಭಾಷ್ಯ, ಅದು ಚಿಕ್ಕ ಉಪನಿಷತ್ತು, ಭಾಳ ದೊಡ್ಡ ತತ್ವ ಹೇಳ್ತಕ್ಕಂಥ ಉಪನಿಷತ್ತು. ನಾಳೆ ಅದನ್ನು ಸರಿಯಾಗಿ ಮಾಮೂಲು ಪ್ರವೃತ್ತಿ 7:30 ಶುರು ಮಾಡೋಣ. ಇತಿ ಶ್ರೀ ಈಶಾವಾಸ್ಯ ಉಪನಿಷತ್ ಭಾಷ್ಯಂ ಸಮಾಪ್ತಂ. ಶ್ರೀ ಕೃಷ್ಣಾರ್ಪಣ ವಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಸಂತು ಮೇ ಜನ್ಮ ಜನ್ಮನಿ ಆನಂದ ತೀರ್ಥ ವರದೇ ದಾನ.